ಅಂಧವಚೇತನಂ ಉತ್ಥಿತಂ ಪುರುಷೋ ಯಸ್ಮಾತ್ ಉದತಿಷ್ಠತಸೌ ವಿರಾಟ್ ತತಃ ತೇನ ಅನುವಿದ್ಧೇಭ್ಯಃ ತತ್ವೇಭ್ಯಃ ಅಂಡಂ ಅಚೇತನಂ ಉತ್ಥಿತಂ. ಎಲ್ಲ ಸೇರಿದಂತಹ ತತ್ವಗಳಿಂದ ಅಂಡಂ ತತ್ವಗಳಿಂದ ಅಂಡಂ ಅಚೇತನಂ ಉತ್ಥಿತಂ, ಅಚೇತನವಾದ ಅಂಡ ಬ್ರಹ್ಮಾಂಡ ಹುಟ್ಟಿತು. ಪುರುಷ ಯಸ್ಮಾತ್ ಉದತಿಷ್ಠತ್ ಅಸೌ ವಿರಾಟ್, ಅದರಲ್ಲಿ ಸಾಕ್ಷಾತ್ ಬ್ರಹ್ಮದೇವರು ವಿರಾಟ್ ಅಂತಕ್ಕಂಥ ದೇಹವನ್ನು ಹೊಂದಿ ಹುಟ್ಟಿ, ಅಚೇತನಾತ್ ಯತಸ್ತೊಂಡಾತ್ ಬ್ರಹ್ಮ ಸಮಜನಿಸ್ಫುಟಂ. ಅಚೇತನವಾದ ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವರು ಅವತಾರ ಮಾಡಿದ್ರಿಂದ ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರಾಯಿತು. ಅಂದರೆ ಬ್ರಹ್ಮ ಅವತರಿಸಿದ ಅಂಡ ಅಂತ ಹೆಸರು. ಬ್ರಹ್ಮಾಂಡ ಅಂದ್ರೇನು? ಬ್ರಹ್ಮದೇವರು ಉದ್ಭವಿಸಿ ಬಂದ ಅಂಡ. ಬ್ರಹ್ಮಾಂಡ ಮಿತ್ಯಾಹುರ್ ವಿರಾಟ್ ಬ್ರಹ್ಮ ಪ್ರಕಾಶನಾತ್. ಬ್ರಹ್ಮದೇವರಿಗೆ ವಿರಾಟ್ ಅಂತ ಹೆಸರು. ವಿರಾಟ್ ರಾಜವು ರಾಜ, ವಿಶೇಷವಾದ ಪ್ರಕಾಶವನ್ನು ಹೊಂದಿರುವ ಬ್ರಹ್ಮದೇವರಿಗೆ ವಿರಾಟ್ ಅಂತ ಕರೀತಾರೆ. ಏತದಂಡಂ ವಿಶೇಷಾಖ್ಯಂ ಕ್ರಮವೃದ್ಧೈರ್ದಶೋತ್ತರೈ ತೋಜಾದಿಭಿಃ ಪರಿವೃತಂ ರಥಾನೇನಾವೃತಂ ಬಹಿಃ ಯತ್ರ ಲೋಕವಿತಾನೋಯಂ ರೂಪಂ ಭಗವತೋ ಹರೇ. ಏತತ್ ಅಂಡಂ ವಿಶೇಷಾಖ್ಯಂ ಕ್ರಮವೃದ್ಧೈಃ ದಶೋತ್ತರೈಃ ತೋಯಾದಿಭಿಃ ಪರಿವೃತಂ ಪ್ರಧಾನೇನ ಆವೃತಂ ಬಹಿಃ ಯತ್ರ ಲೋಕವಿತಾನಃ ಅಯಂ ರೂಪಂ ಭಗವತಃ ಹರೇ. ಈಗ ಈ ಬ್ರಹ್ಮಾಂಡದ ವಿಶಿಷ್ಟ ಏನು ಅಂದರೆ, ಏತದಂಡಮಿತಿ ವಿಶೇಷಾಖ್ಯಂ. ವಿಶೇಷ ಅಂತ ಏನೊಂದು ಹೆಸರಿದೆ ಬ್ರಹ್ಮಾಂಡಕ್ಕೆ, ಏನಂತ ಕರೀತಾರೆ? ವಿಶೇಷ ಅಂತ ಕರೀತಾರೆ. ಯಾತಕ್ಕೆ ಅಂದರೆ, ತೋಯಾದಿ ಆವರಣ ವಿಶೇಷ ಈ ವಿಶೇಷಿತತ್ವಾಚ್ಯ. ಬ್ರಹ್ಮಾಂಡದ ಸುತ್ತ ಆವರಣಗಳಿರೋದ್ರಿಂದ ಅದಕ್ಕೆ ವಿಶೇಷ ಅಂತ ಕರೀತಾರೆ. ಕ್ರಮವೃದ್ಧೈಹಿ ಕ್ರಮವೃದ್ಧಿಮೇವ ವಿಶೇಷಷ್ಟಿ ದಶೋತ್ತರ. ಈ ರೀತಿ ಅಲ್ಲಿ ಹೇಗಿದೆ ಆವರಣಗಳು ಅಂದರೆ, ತಥೋಬಹಿ ಗುಣತ್ರಯೇಣ ಪ್ರಧಾನೇನ ಮೂಲ ಪ್ರಕೃತ್ಯಾಚ ಆವೃತ. ಮೊದಲನೇದಾಗಿ ಏನಿವೆ? ತೋಯಾದಿಭಿ, ತೋಯಾದಿಗಳು ಅಂದರೆ ಪೃಥ್ವಿ ಅಪ್ತೇಜೋ ಆಯೋ ಆಕಾಶ ಒಂದೊಂದು ಕೂಡ ಸುತ್ತ ಇವೆ. ಅದಕ್ಕೆಲ್ಲ ನವಾವರಣಗಳು ಅಂತ ಹೆಸರು. ನವಾವರಣಗಳು ಅದರ ಮೇಲೆ ಏನಿದೆ? ಮೂಲ ಪ್ರಕೃತ್ಯಾಚ ಆವೃತ. ಗುಣತ್ರಯೇಣ ಮೂಲ ಪ್ರಕೃತ್ಯಾಚ, ಐದು ಮೂರೆಂಟು ಒಂದು ಒಂಬತ್ತು. ಅಂತಹ ಚತುರ್ದಶ ಭುವನ ಲಕ್ಷಣೈಹಿ ವಿಶೇಷಣೈಹಿ ವಿಶಿಷ್ಟತ್ವ. ಹೊರಗೆ ನೋಡಿದರೆ ನವಾವರಣ, ಒಳಗೆ ನೋಡಿದರೆ ಹದಿನಾಲ್ಕು ಲೋಕಗಳು. ಇದರಿಂದ ವಿಶೇಷವನ್ನು ಕೂಡಿರೋದ್ರಿಂದ ಬ್ರಹ್ಮಾಂಡಕ್ಕೆ ಏನಂತ ಹೆಸರಿದೆ? ವಿಶೇಷ ಅಂತ ಕರೀತಾರೆ. ಹೊರಗೆ ಒಂಬತ್ತು, ಒಳಗೆ ಹದಿನಾಲ್ಕು ಲೋಕಗಳು, ಹೊರಗೆ ಒಂಬತ್ತು ಆವರಣಗಳು. ಇದು ಬ್ರಹ್ಮಾಂಡದ ವೈಶಿಷ್ಟ್ಯ. ಯತ್ರೇತಿ ಯತ್ರ ಯಸ್ಮಿನ್ ಅಂಡೇ ಅಯಂ ಲೋಕವಿತಾನಃ ಪಾತಾಲಾದಿ ಲೋಕವಿಸ್ತಾರಃ. ಇದರಿಂದಾಗಿ ಮುಂದೆ ಇಡೀ ಲೋಕಗಳ ವಿಸ್ತಾರವೆಲ್ಲ ಬರಲಕ್ಕೆ ಶುರುವಾಯಿತು. ಅದಕ್ಕೆ ಇದನ್ನು ಹೆಸರು, ವಿಶೇಷ ಶಬ್ದಕ್ಕೆ. ರೂಪಂ ಮೂರ್ತಿ ಪ್ರತಿಮಾ ಸನ್ನಿಧಾನ ವಿಶಿಷ್ಟತ್ವ. ಇದು ಪರಮಾತ್ಮನ ತೋಯಾದಿಭಿ ಪರಿವೃತಂ ಪ್ರಧಾನೇನ ಆವೃತಂ ಬಹಿಃ ಯತ್ರ ಲೋಕವಿತಾನೋಯಂ ರೂಪಂ ಭಗವತೋ ಹರೇ. ಪರಮಾತ್ಮನ ವಿಶಿಷ್ಟವಾದ ಒಂದು ಸನ್ನಿಧಾನ ಈ ಬ್ರಹ್ಮಾಂಡದಲ್ಲಿದೆ. ಅದಕ್ಕೆ ಬ್ರಹ್ಮಾಂಡವನ್ನು ಹರಿಯ ರೂಪ ಅಂತಲೂ ಕರೀತಾರೆ ಅಂತ ಹೇಳಿ. ಇದು ಎಂಥ ರೂಪ? ಸಾಕ್ಷಾತ್ ರೂಪ ಅಲ್ಲ, ಅದು ಸನ್ನಿಧಾನದಿಂದ ಸಾರಿಗ್ರಾಮ ರೂಪ ಅಂತೇವಲ್ಲ ಹಾಗೆ. ಹಿರಣ್ಮಯಾದ ಅಂಡಕೋ ಅಂಡಕೋಶಾತ್ ಉತ್ಥಾಯ ಸಲಿಲೇಶಯಾತ್ ತಮಾವಿಶ್ಯ ಮಹಾದೇವೋ ಬಹುಧಾ ನಿರ್ಬಿಭೇದಕಂ. ಈಗ ಹಿರಣ್ಮಯಾತ್ ಅಂಡಕೋಶಾತ್, ಈ ಅಂಡಕೋಶ ಯಾವುದು ಯಾವುದರಿಂದ ಹಿರಣ್ಮಯ, ಹಿರಣ್ ಚಿನ್ನದ್ದು. ಹಿರಣ್ಮಯಾದ ಅಂಡಕೋಶಾತ್ ಉತ್ಥಾಯ ಸಲಿಲೇಶಯಾತ್, ಇದೆಲ್ಲಿದೆ? ಪ್ರಳಯೋದಕದಲ್ಲಿದೆ. ಸಲಿಲೇಶ ಹಿರಣ್ಯ ತದಂತಃ ಪ್ರವಿಶ್ಯ ಸ್ವಸ್ವಾದುತ್ಪನ್ನಸ್ಯ ವಿರಾಟ್ ಪುರುಷಸ್ಯ ಅಂಡವಸ್ಥಿತ ಸತಂ ಶರೀರಂ ತಮಾವಿಶ್ಯ ಮಹಾದೇವೋ ಹಿರಣ್ಮಯಾದ ಅಂಡಕೋಶಾದ ಉತ್ಥಾಯ ಸಲಿಲೇಶಯಾತ್ ತಮ್ಮ ವಿಶ್ಯ. ಆ ಬ್ರಹ್ಮದೇವರು ಪ್ರವೇಶವನ್ನು ಮಾಡಿ ಮಹಾದೇವ, ಮಹಾದೇವ ಅಂದರೆ ಮಹಾಂಶಾಸೋ ದೇವಶ್ಚ ಮಹಾದೇವ ವಿಷ್ಣು ದೇವೋತ್ತಮ ಅಂತ ಅರ್ಥ. ಅದಕ್ಕೆ ಮಹಾದೇವ ಸಮ ರುದ್ರದೇವರಿಗೆ ಹೆಸರಿದೆ. ಆದರೆ ಮುಖ್ಯವಾದ ಹೆಸರು ಯಾರಿಗಿರೋದು? ನಾರಾಯಣರಿಗೆ. ಮಹಾಂಶಾಸೋ ದೇವಶ್ಚ, ಎಲ್ಲ ದೇವರಿಗಿಂತ ಉತ್ತಮನಾದ್ದರಿಂದ ದೇವರಿಗೆ ನಾರಾಯಣರಿಗೆ ಮಹಾದೇವ ಅಂತ ಹೆಸರಿದೆ. ಬಹುಧಾ ನಿರ್ಬಿಭೇದ ಖಂ, ಅಲ್ಲಿ ಪ್ರವೇಶವನ್ನು ಮಾಡಿ ಖಂ ಆಕಾಶಂ ಬಹುಧಾ ಮುಖ ವಿವಾರ ವಿವರಾದಿ ಲಕ್ಷಣ ವ್ಯಕ್ತಮಕರೋ ನಿತ್ಯನ್ಮಯ. ಒಂದು ವಿಶಿಷ್ಟವಾದ ಶರೀರವನ್ನ ವ್ಯಕ್ತ ಮಾಡ್ತಾ ಇದ್ದಾನೆ ಅದರೊಳಗೆ. ನಿರಭಿದ್ಯತಾಶ್ಚ ಪ್ರಥಮಂ ಮುಖಂ ವಾಣಿ ತತೋ ಭವತ್ ವಾಣ್ಯಾವನ್ನಿರಥೋ ನಾಶೇ ಘ್ರಾಣೋತ ಪ್ರಾಣಯೇತಯೋ. ನಿರಭಿದ್ಯತ ಅಶ್ಯ ಪ್ರಥಮಂ ಮುಖಂ, ಅಲ್ಲಿ ದೇಹವನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ. ಆ ದೇಹಕ್ಕೆ ಮೊದಲು ಏನು ಬಂದವಂತೆ? ಮುಖ ಬಂತು ಫಸ್ಟ್, ಪ್ರಥಮಂ ಮುಖಂ. ವಾಣಿ ತಥೋಭವತ್, ಆಮೇಲೆ ಏನು ಬಂತು? ವಾಣಿ ಮಾತು ಬಂತು. ವಾಣ್ಯಾ ವನ್ಹಿ, ಮಾತಿನಿಂದ ವನ್ಹಿ ಅಂದರೆ ವನ್ಯೆ ಅಂದ್ರೇನು, ಅಗ್ನಿದೇವರ ಹುಟ್ಟಿದರು. ಅಥೋ ನಾಸೆ, ಆನಂತರ ಮೂಗುಗಳು ಬಂದವು. ಅವಕ್ಕೆ ಘಾಣ ಅಂತಃ ಪ್ರಾಣ ಏತಾಯು, ಎಲ್ಲರೊಳಗೆ ಯಾರಿದ್ದಾರೆ, ಪ್ರಾಣದೇವರಿದ್ದಾರೆ. ಪ್ರಾಣಾತ್ ವಾಯು ಅಭಿದ್ದೇತಾಂ ಅಕ್ಷಿಣಿ ಚಕ್ಷುರೇತಯೋಹೋ ತಸ್ಮಾತ್ ಸೂರ್ಯೋ ಅನ್ವಭಿದ್ದೇತಾಂ ಕರ್ಣೌ ಶ್ರೋತ್ರೇ ಶ್ರೋತ್ರಂ ತಥೋ ದಿಶಃ. ಪ್ರಾಣಾತ್ ವಾಯು ಅಭಿದ್ದೇತಾಂ, ಪ್ರಾಣದಿಂದ ವಾಯು, ಪ್ರಾಣಾದ್ವಾಯು ರಾಜಾಯತ ಉಪೃಷ್ ಸೂಕ್ತದಲ್ಲಿ ಬರುತ್ತೆ. ಪ್ರಾಣದಿಂದ ವಾಯುದೇವರು ಬಂದರು. ತಾಂ ಅಕ್ಷಿಣಿ ಚಕ್ಷುರೇತಯೋಹೋ, ಅದಕ್ಕೆ ಎರಡು ಕಣ್ಣುಗಳು ಬಂದವು. ತಸ್ಮಾತ್ ಸೂರ್ಯ, ಅದಕ್ಕೆ ಅಭಿಮಾನಿ ದೇವತೆಯಾದ ಸೂರ್ಯ ಬಂದ. ಅನ್ವಭಿದ್ದೇ ತಾಮ್ ಕರ್ಣ, ಆಮೇಲೆ ಕಿವಿಗಳು ಬಂದವು. ಶ್ರೋತ್ರಂ ತಥೋ ದಿಶಃ, ಆಮೇಲೆ ಶ್ರೋತ್ರ ಕಿವಿ ಬಂತು. ಆಮೇಲೆ ದಿಗಭಿಮಾನಿ ದೇವತೆಗಳು ಬಂದರು. ಅವರು ಅವರ ಅಭಿಮಾನಿ ದೇವತೆ ಎರಡು ಹೇಳ್ಬಿಡ್ತಾರೆ, ಇಂದ್ರಿಯಗಳು ಅಭಿಮಾನಿ ದೇವತೆಗಳು ಎಲ್ಲದನ್ನು ತಿಳಿಸಿದರು. ನಿರ್ಬಿಭೇದ ವಿರಾಜಸ್ತ್ವಕ್ ರೋಮಶ್ವಶ್ರಾದಯಸ್ತಃ ತತಶ್ಚ ಓಷಧಯ ಪಶ್ಚಾತ್ ಶಿಷ್ಣಂ ನಿರ್ಬಿಭೇದೇ ತತಃ. ನಿರ್ಬಿಭೇದ ವಿರಾಜ ತ್ವಕ್ ರೋಮ ಶ್ಮಶ್ರು ಆದಯ ತತಃ ತತಶ್ಚ ಓಷಧಯ ಪಶ್ಚಾತ್ ಛಿನ್ನಂ ನಿರ್ಬಿಭಿದೇ ತತಃ. ಆಮೇಲೆ ತ್ವಕ್ ಚರ್ಮ ಬಂತು ಮೇಲ್ಗಡೆಗೆ, ರೋಮ ರೋಮಗಳು ಬಂದು ಆ ಚರ್ಮದ ಮೇಲೆ ರೋಮಗಳು ಬಂದು, ಶ್ಮಶ್ರಾದಯಸ್ತತ ಈ ಗಡ್ಡ ಬೀಸಗಳೆಲ್ಲ ಬಂದು. ತತಶ್ಚ ಓಷಧಯ ಪಶ್ಚಾತ್ ಛಿನ್ನಂ, ಅದಕ್ಕೆ ಅಭಿಮಾನಿ ದೇವತೆಗಳ ಔಷಧಿ ದೇವತೆಗಳು ಬಂದರು. ಶಿಷ್ಣಂ ನಿರ್ಬಿಭಿದೇ ತತಃ ರೇತಃ ತಸ್ಮಾತ್ ಆಪ ಆಸನ್ ನಿರಭಿದ್ಯತ ವೈ ಗುತಂ ಗುದಾದಪಾನು ಅಪಾನಾಚ್ಯ ಮೃತ್ಯುರ್ಲೋಕ ಭಯಂಕರ. ರೇತಃ ತಸ್ಮಾತ್, ಆ ಶಿಷ್ಣದಲ್ಲಿ ರೇತಸ್ಸು, ಆಮೇಲೆ ನೀರು. ನಿರಭಿದ್ಯತ ವೈ ಗುದಂ, ಆಮೇಲೆ ಗುದ. ಗುದಾದ ಅಪಾನ, ಗುದದಿಂದ ಅಪಾನ. ಅಪಾನಾಚ್ಯ ಮೃತ್ಯುರ್ಲೋಕ ಭಯಂಕರ, ಅಪಾನದಿಂದ ಮೃತ್ಯುರ್ ಮರಣ ಲಕ್ಷಣ, ಅಲ್ಲಿಗೆ ಕೊನೆ. ಕೊನೆಯ ಇಂದ್ರಿಯ ಗುದ. ಹಸ್ತೌ ಚ ನಿರಭಿದ್ದೇತಾಂ ಬಲಂ ತಾಭ್ಯಾಂ ತತಸ್ವರಾಟ್ ಪಾದೌ ಚ ನಿರಭಿದ್ದೇತಾಂ ಗತಿಸ್ತಾಭ್ಯಾಂ ತತೋ ಹರಿಹಿ. ಆಮೇಲೆ ಏನು ಬಂದು, ಇವಿಷ್ಟು ಜ್ಞಾನೇಂದ್ರಿಯಗಳಾಯ್ತೀಗ. ಒಂದು ಹಸ್ತೌ ಚ ನಿರಭಿದ್ದೇತಾಂ, ಎರಡು ಕೈಗಳು ಬಂದು, ಅದಕ್ಕೆ ಬಲಂ ತಾಭ್ಯಾಂ ತತಸ್ವರಾಟ್, ಅದರಿಂದ ಬಲ ಹುಟ್ಟಿತು. ಅದಕ್ಕೆ ತೋಳು ಬಾಹುಬಲ ಅಂತ ಕರೀತಾರೆ. ಶಕ್ತಿ ಕೈಯಲ್ಲಿ ಶಕ್ತಿ ಇಲ್ಲ, ಕೈಯಲ್ಲಿ ಶಕ್ತಿ ಇಲ್ಲ ಅನ್ನೋದು ಪದ್ಧತಿ. ಶಕ್ತಿ ಇರೋ ಶಕ್ತಿಯ ಒಟ್ಟು ಮುಖ್ಯ ಸ್ಥಾನಗಳು ಯಾವುದು? ತೋಳುಗಳು. ಬಾಹುಬಲ ಅಂದ್ರೂ ಒಂದೇ, ಇಡೀ ದೇಹದ ಬಲ ಅಂದ್ರೂ ಒಂದೇ. ಬಲವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಜಾಗ ಯಾವುದು? ತೋಳುಗಳಿಂದನೇ ಬಲ ಬರಬೇಕು. ಮೈಲಿ ಎಷ್ಟೇ ಶಕ್ತಿ ಇದ್ರು ಕೂಡ ತೋಳು ಹಾಕಿ ಜೋರಾಗಿ ಇದು ಮಾಡ್ತಾನೆ, ಅವಾಗ ಬರೋದು. ಸ್ವರಾಟ್ ಅಂದ್ರೆ ಇಂದ್ರ, ಅಲ್ಲಿ ಎಲ್ಲೆಲ್ಲ ಯಾವುದು ಅರ್ಥ ಮಾಡ್ಕೋಬಾರದು. ಇಲ್ಲಿ ಸ್ವರಾಟ್ ಅಂದ್ರೆ ಅರ್ಥ, ಇಲ್ಲಿ ಬಲಂ ಸ್ವರಾಟ್. ಮೊದಲೇ ಮುಖ್ಯವಾಗಿ ಸ್ವರಾಟ್ ಅಂದ್ರೆ ಬ್ರಹ್ಮದೇವರು, ಅದಕ್ಕಿಂತ ಮುಖ್ಯವಾಗಿ ಸಾಕ್ಷಾತ್ ನಾರಾಯಣ, ನಾರಾಯಣ ರೂಪದಲ್ಲಿ ಬಂದ ಅಂತ ಅರ್ಥ. ಕೊನೆಯದಾಗಿ ಯಾರನ್ನು ತಗೋಬೇಕು? ಇಂದ್ರದೇವರು ಕೊನೆಯದಾಗಿ. ಪಾದವಚ, ಅದಕ್ಕೆ ಬಲದೇವತೆ, ಇಂದ್ರದೇವರಿಗೆ ಬಲ ಅಂತಾನೆ ಹೆಸರಿದೆ. ಪಾದವಚ ನಿರಭಿದ್ದೇತಾಂ ಗತಿಸ್ತಾಭ್ಯ, ಆಮೇಲೆ ಏನು ಬಂದು, ಕಾಲುಗಳು ಬಂತು, ಅದರಿಂದ ಓಡಾಡಕ್ಕೆ ಬಂತು. ಕಾಲುಗಳು ಬಂದಿದ್ದರಿಂದ ಓಡಾಡಕ್ಕೆ ಬಂದಿತ್ತು. ನಮ್ಮ ಕಾಲೆಲ್ಲ ಇದ್ದ ಸರಿ ಗೊತ್ತಾಗೋದಿಲ್ಲ, ಕಾಲುನೋವು ಶುರುವಾದಾಗ ಏನಾಗುತ್ತೆ, ಓಡಾಡಕ್ಕೆ ಬರೋದಿಲ್ಲ, ಅದು ಶುರುವಾಯಿತು. ಕೈಲಾಗೋದಿಲ್ಲ, ಒಂದು ಮಾತು, ಶಕ್ತಿ ಹೋದಾಗ ಕೈಲಾಗೋದಿಲ್ಲ ಅಂತಾರೆ. ಬೆಟ್ಟ ಹತ್ತಿದ್ರೆ ಕೈಲಾಗೋದಿಲ್ಲ ಅಂತಾರೆ. ಕೈಲಿ ಹತ್ತಾರೆ ಬೆಟ್ಟನ? ಬೆಟ್ಟ ಹತ್ತಿ ಕೈಲಾಗೋದಿಲ್ಲ ನಮಗೆ, ಕೈಲಾಗೋದಿಲ್ಲ ಅಂದರೆ ಅರ್ಥ, ಒಟ್ಟಾಗಿ ಶಕ್ತಿ ಇಲ್ಲ ಅಂತ ಅರ್ಥ. ಆಮೇಲೆ ಕಾಲಿಲ್ಲ ಅಂದರೆ ಓಡಾಡಕ್ಕೆ ಬರೋದಿಲ್ಲ ಅಂತ, ಒಂದೊಂದಕ್ಕೂ ಲಿಂಕ್ ಇದೆ. ತಥೋ ಹರಿಹಿ ನಾಡ್ಯೋಶ್ಯ ನಿರಭಿದ್ಯಾ, ಆಮೇಲೆ ನಾರಿಗಳು ಬಂದವೆಲ್ಲ. ತಾಭ್ಯೋ ಲೋಹಿತ ಮಾಹೃತಂ ಗತಿಸ್ತಾಭ್ಯಾಂ ತಥೋ ಹರಿಹಿ. ಆಮೇಲೆ ಹರಿ ಏನು ಮಾಡ್ದ, ನಾಡ್ಯ ಅಶ್ಯ ನಿರಭಿದ್ಯಂತ. ಇದೆಲ್ಲ ಮಾಡೆಲ್ ಬಾಡಿ ಇದು, ಫಸ್ಟ್ ಸೃಷ್ಟಿ ಮಾಡಿದ್ದು ಯಾವುದಿದು, ವಿರಾಟ್ ದೇಹ ಅಂದ್ರೆ ಏನು ಮಾಡೆಲ್ ಇದು. ಅದರಿಂದ ಇನ್ನು ಬಂದಾಗ ಲೆಕ್ಕ, ಮುಂದೆಲ್ಲ ಇದು ಮಾಡ್ಕೋತಾರೆ ಫಸ್ಟ್. ಇದು ಏನಂತ ಇದ್ರೆ ಅಲ್ಲೆಲ್ಲ ಮೋಲ್ಡ್ ಹಾಕೋತಾರಲ್ಲ ಆ ಥರ, ಹಾಗೆ ಆ ರೀತಿ ಇದ್ದಾಗ ಬ್ರಹ್ಮ ತದಿಂದ್ರಿಯ ಹರಿ ರೀತಿಯತ್ರ ಇದಂ ತಾತ್ಪರ್ಯಂ. ಇನ್ವಯ ಇಂದ್ರಿಯಾತ್ ಯಜ್ಞದೇವನಾಮಾಭಿಮಾನಿ ತದಂತರ್ಯಾಮಿ ಹರಿಶ್ಚ. ಎಲ್ಲೆಲ್ಲಿ ಹರಿಹರಿ ಅಂತ ಬಂತು, ಆಯಾ ದೇವತತ್ವಗಳು, ಆಯಾ ಇಂದ್ರಿಯಗಳು, ಆಮೇಲೆ ಒಳಗಿರುವ ಅಭಿಮಾನಿ ದೇವತೆಗಳು, ಅಲ್ಲಿರ್ತಕ್ಕಂಥ ಭಗವದ್ ರೂಪ, ಅವೆಲ್ಲ ಪ್ರತ್ಯೇಕ ಪ್ರತ್ಯೇಕ ವ್ಯಕ್ತವಾದವು ಅಂತ ಅರ್ಥ. ಯಜ್ಞನಾಮಾತು ದೇವೋನ್ಯೋ ವಿಜ್ಞೇಯ ಪಾದದೇವತಾ ತಮಾವಿಷ್ಟೋ ಹರಿರ್ನಿತ್ಯಂ ತಮಾವು ಪಾದದೈವತಂ ಇತಿ ವಚನ. ಇಲ್ಲಿ ಪಾದಕ್ಕೆ ದೇವತೆಗಳು ಯಾರು ಅಂದರೆ ಯಜ್ಞ ಶಂಭು ಅಂತ ಇಬ್ಬರು. ಒಂದು ಜನರೆಲ್ಲ ಹೇಳಬೇಕಾದ್ರೆ ಒಬ್ಬರು ಜಯಂತ ಅಂತ ಹೇಳಬೇಕು. ಇಬ್ಬರನ್ನ ಹೇಳಬೇಕಾದ್ರೆ ಯಜ್ಞ ಮತ್ತು ಶಂಭು ಅಂತ ಇಬ್ಬರು ಇದೆ. ಯಾರವರಿಬ್ಬರು ಕೂಡ ಇಂದ್ರದೇವರ ಮಕ್ಕಳು. ಯಜ್ಞ ರೂಪ ಭಗವಂತ, ಯಜ್ಞ ರೂಪ ಬೇರೆ, ಇಂದ್ರದೇವರಿಗೆ ಇವರು ಮಕ್ಕಳು. ಅದಕ್ಕೆ ಯಜ್ಞನಾಮಾತು ದೇವೋನ್ಯೋ ತಾತ್ಪರ್ಯ ವಿಜ್ಞೇಯ ಪಾದದೇವತ ತಮಾವಿಷ್ಟೋ ಹರಿರ್ನಿತ್ಯಂ ತಮಾಹು ಪಾದದೈವತಂ ಇತಿ ವಚನಾತ್. ಅದರೊಳಗೆ ಪರಮಾತ್ಮ ಇದ್ದು ಆ ಶಕ್ತಿ ಕೊಟ್ಟಿದ್ದಾನೆ. ನಾಡ್ಯೋಶ್ಯ ನಿರಭಿದ್ಯಂತ ತಾಭ್ಯೋ ಆಹೃತ ಲೋಹಿತಮಾಹೃತಂ. ಲೋಹಿತ ಅಂದ್ರೆ ರಕ್ತ, ರಕ್ತ ಬಂತು. ನದ್ಯಸ್ತಃ ಸಮಭವನ್ ಉದರಂ ನಿರಭಿದ್ಯತ, ನಾಡಿಗಳಿಂದ ನದಿಗಳು ಬಂದು ಆಮೇಲೆ ಉದರ ಬಂತು. ಅದಕ್ಕೆ ನಾಡಿಗಳಲ್ಲಿ ನದಿ ಚಿಂತನೆ ಮಾಡ್ತಾರೆ. ಎಲ್ಲ ನಾಡಿಗಳಲ್ಲೂ ಏನಿವೆ, ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಇದ್ದಾರೆ. ಕ್ಷುತ್ಪಿಪಾಸೆ ಯಾರ ನಾಡಿಗಳಿಗೆ, ನದಿಗಳೇ ವರುಣದೇವರು ಮುಖ್ಯವಾಗಿ. ಮೊದಲು ಗಂಗಾದಿಗಳು, ಕೊನೆಗೆ ನದಿ ಇವರು ವರುಣದೇವರು. ಕ್ಷುತ್ಪಿಪಾಸೆ ತತಃಶ್ಯಾತಾಂ ಸಮುದ್ರಸ್ತು ತಯೋರಭವತ್. ಆಮೇಲೆ ಕ್ಷುತ್ಪಿ ಹಸಿಯುಬಾಯರಿಕೆ ಶುರು, ಈ ಸ್ಟೇಜ್ನಲ್ಲಿ ಏನು ಶುರುವಾಯಿತು, ಹಸಿಯುಬಾಯರಿಕೆ ಶುರುವಾಯಿತು. ಅಥಾಶ್ಚ ಹೃದಯಂ ಭಿನ್ನಂ ಹೃದಯಾನ್ ಮನ ಉತ್ಥಿತಂ, ಹೃದಯದಿಂದ ಮನಸ್ಸು ಬಂತು. ಭಿನ್ನಂ ಅಂದರೆ ಅಭಿವ್ಯಕ್ತವಾಯಿತು ಅಂತ ಅರ್ಥ. ಹೃದಯಾನ್ ಮನ ಉತ್ಥಿತಂ ಮನಸಶ್ಚಂದ್ರಮಾ ಜಾತೋ, ಚಂದ್ರಮಾ ಮನಸ್ಸೋ ಜಾ ಸ್ಪುರುಷುಕ್ತಲೇ ಬರುತ್ತೆ. ಮನಸ್ಸಃ ಚಂದ್ರಮಾ ಜಾತಃ, ಮನೋಜ್ಞಾನಿ ದೇವತೆ ಯಾರೋ ಚಂದ್ರ. ಬುದ್ಧಿರ್ ಬುದ್ಧಿರ್ ಗಿರಾಂಪತಿ, ಆಮೇಲೆ ಬುದ್ಧಿ, ಬುದ್ಧಿಗೆ ಯಾರೋ ಬೃಹಸ್ಪತಿಗಳು ಒಂದು ಕಡೆಗೆ, ಗಿರಾಂಪತಿ ಅಂತ ಹೇಳಿದ್ರೆ ಮುಖ್ಯವಾಗಿ ಇವರು ಬೃಹಸ್ಪತಿ ಆಚಾರ್ಯ. ಆದ ಮೊದಲು ಅವರು ತಗೋಬೇಕು, ಆಮೇಲೆ ಯಾರನ್ನು ತಗೊಳ್ಬೇಕು, ಸರಸ್ವತಿ ಭಾರತಿ ಅವರೆಲ್ಲ ಕೂಡ. ಅಹಂಕಾರಸ್ತೋ ರುದ್ರ ಚಿತ್ತಂ ಚೈತ್ಯಸ್ತೋ ಭವತ್. ಆಮೇಲೆ ಅಹಂಕಾರಾಭಿಮಾನಿ ದೇವರು ರುದ್ರದೇವರು ಬಂದರು. ಚೈತ್ಯ ಅಂದ್ರೇನು, ಚಿತ್ತಾಭಿಮಾನಿಗಳು ಅವರೇನೆ. ಚಿತ್ತಾಭಿಮಾನಿತ್ವೇನ ವಿಷ್ಣುರಪಿ ಚೈತ್ಯ ಐತಿ ಗ್ರಾಹ್ಯಂ. ಎಲ್ಲರಿಗೂ ಕೂಡ ವಿಷ್ಣು ಇದ್ದೇ ಇದ್ದಾರೆ ಅಂತರ್ಯಾಮಿಯಾಗಿ. ವಿಷ್ಣು ಒಂದು ಹಂತ ಆಯ್ತು. ಈಗ ಏನೇನು ಶುರುವಾಯಿತು, ಮೊದಲು ಶಿರಸ್ಸಿನಿಂದ ಪ್ರಾರಂಭ ಮಾಡಿ ಆಮೇಲೆ ಬಾಯಿ ಮಾಣಿಗಳು, ಅದರ ಅಗ್ನಿ, ಆಮೇಲೆ ಮೂಗುಗಳು, ಕಿವಿಗಳು ಎಲ್ಲ ಬರೋದನ್ನೆಲ್ಲ ಹೇಳ್ತಾ ಬಂದು ಕೊನೆಗೆ ಎಲ್ಲಿಗೆ ಬಂತು, ಎಂಡ್ ಆಯ್ತಿದ್ದು ಹೃದಯ ಮನಸ್ಸು. ಅದಕ್ಕೆ ಮನಸ್ಸು ವಿಚಾರ ಶಕ್ತಿ ಬರಬೇಕಾದ್ರೆ ತುಂಬ ಲೇಟ್ ಅದು. ಚಿಕ್ಕ ಪಕ್ಕದ ಕಷ್ಟ ಬರೋದು, ಮನಸ್ಸು ಬರೋದು ಯಾವಾಗ, ಬುದ್ಧಿ ಬರೋದಲ್ಲಿ ಯಾವಾಗ, ಲಾಸ್ಟಲ್ಲಿ ಬರೋದು. ಮೊದಲೇ ಬರೋದಿಲ್ಲ ಬುದ್ಧಿ. ಬುದ್ಧಿ ಮಕ್ಕಳಿ ಸಾಮಾನ್ಯ ಏನಂತಾರೆ, ಬುದ್ಧಿ ಇಲ್ಲ ಅಂತ ಹೇಳೋದೆ ಅಷ್ಟೆ. ಆ ಬುದ್ಧಿ ಬರೋ ಕೊನೆ ಸ್ಟೇಜ್ ಅಲ್ಲ ಅದು, ಅರ್ಥ ಆಯ್ತಾ. ಕೊನೆಗೆ ತೀರ ಬುದ್ಧಿ ಒಂದು ಬಾರಿ ಮೆಚುರಿಟಿ ಬರ್ಬೇಕಾದ್ರೆ ಏನಾಗುತ್ತೆ, ಓಟಿಗೆ ಹಾಕ್ಬೇಕಾದ್ರೆ ಬುದ್ಧಿ ಬಂದಿಲ್ಲ ಅಂತಾನೆ ಕರೆಯೋದು. ಎಲ್ಲಿ ಬರ್ತಾರೆ, ಸ್ವತಂತ್ರ ವ್ಯವಹಾರ ಮಾಡೋಕ್ಕಾರೆ ಏನಾಗಬೇಕು, ಒಂದು ಮೇಜಾರಾಗಬೇಕು. ಮೇಜಾರಾಗಬೇಕಾದ್ರೆ ಲಾಸ್ಟ್ ಸ್ಟೇಜ್ ಅದು, ಅರ್ಥ ಆಯ್ತಾ. ಕಣ್ಣು ಕಾಲ್ಕಿ ಏನೇ ಇದ್ರು ಕೂಡ ಅವನಿಗೆ ಇನ್ನೂ ಏನು ಬಂದಿಲ್ಲ, ಸ್ವಂತ ತೀರ್ಮಾನ ತಗೊಳ್ಳೋ ಶಕ್ತಿ ಇಲ್ಲ ಅಂತ ಅರ್ಥ. ಕೊನೆ ಬರೋದು ಅದು, ಗೊತ್ತಾಯ್ತಾ. ಚೈತ್ಯಂ ತಥೋಭವತ್ ಏತೇಹಿ ಅಭ್ಯುತ್ಥಿತಾ ದೇವಾಹ ನೈವಾಸ್ಯ ಉತ್ಥಾಪನೇಶಕನ್ ಪುನರಾವಿಶುಹು ಖಾನಿ ತಮುತ್ಥಾಪಯಿತು ಕ್ರಮಾತ್. ಇಷ್ಟೆಲ್ಲ ಸೃಷ್ಟಿಯಾಯಿತು, ಆದರೆ ದೇಹ ಇನ್ನು ಎದ್ದೇ ಇಲ್ಲ ಮೇಲಕ್ಕೆ. ಈ ಸ್ಥಿತಿಯಲ್ಲಿದ್ದ ಮಾಡೆಲ್ ಮಾಡಿ ಆಯ್ತು ಅಷ್ಟೇ, ಮಾಡೆಲ್ ಇನ್ನೂ ಲೈಫ್ ಇಲ್ಲ ಅದಕ್ಕೆ, ಗೊತ್ತಾಯ್ತಾ. ಅವಾಗ ಏನು ಮಾಡಿದ್ರೆ, ಈಗ ಲೈಫ್ ಕೊಡಬೇಕು ಅಂತ ಒಬ್ಬ ಪ್ರಯತ್ನ ಮಾಡಿದ್ರೆ. ಈಗ ಒಬ್ಬೊಬ್ಬ ದೇವತೆಗಳಿಗೆ ಪರಮಾತ್ಮ ಕೊಟ್ಟ, ನೀವೊಬ್ಬ ನೀವೆಂಟು ಅಭಿಮಾನಿ ದೇವತೆಗಳನ್ನು ಕಳಿಸ್ತಾ, ನೀವು ಹೋಗಿ ಹೋಗಿ ಅಂತೇಳಿ ಎಲ್ಲರೂ ಒಬ್ಬೊಬ್ಬರ ಹೊಲಕ್ಕೆ ಶುರು ಮಾಡಿದರು. ಏನೋ ಆದಿತ್ಯ ಬರೋದಿಲ್ಲ, ಅಭಿಮಾನಿ ದೇವರು ಕ್ರಿಯೇಟ್ ಆಗಿದ್ದಾರೆ ಅಷ್ಟೇ, ರಿಪೋರ್ಟ್ ಮಾಡಿಕೊಂಡಿಲ್ಲ ಯಾರು ಕೂಡ. ಇನ್ಮೇಲೆ ರಿಪೋರ್ಟ್ ಆಗ್ಬೇಕು ಎಲ್ಲರೂ ಕೂಡ. ಸೃಷ್ಟಿಯಾಗಿದೆ, ಇಂದ್ರಿಯಗಳು ಸೃಷ್ಟಿಯಾಗಿಬಿಟ್ಟಿದೆ, ದೇವರು ಕಾಂಟ್ಯಾಕ್ಟ್ ಬರಬೇಕೀಗ. ಅರ್ಥ ಆಯ್ತೀಗ, ಎಲ್ಲ ಡ್ರೈವರ್ ಇದ್ದಾನೆ, ಬಸ್ ಹತ್ತಿ ಸ್ಟಾರ್ಟ್ ಮಾಡ್ಬೇಕಲ್ಲ ಆ ಟೈಪ್. ಅಲ್ಲದವ್ರಿಗೆ ಹೋಗೋದಿಲ್ಲ ಮುಂದಕ್ಕೆ. ಈಗ ಯಾರು ಹೋಗಿಸ್ತಾರೆ ಅಂತ ಮುಂದಿನ ಪ್ರಶ್ನೆ ಆಗಿದೆ. ಸಮುದ್ರ ಅಂದರೆ ಅಭಿಮಾನ ದೇವತೆ ಅಂತ ಅರ್ಥ. ದೇಹದೊಳಗೆ ಕೂಡ ಏನಿದೆ, ಸಮುದ್ರ ಕ್ರಾಸ್ ಸೆಕ್ಷನ್ ಇದೆ, ನಡೀದೆ, ನದಿಗಳು ಎಲ್ಲ ಉಂಟು ದೇಹದ ಬಣ್ಣಗಳು, ಔಷಧಿಗಳು, ಇಡೀ ಬ್ರಹ್ಮಾಂಡ. ಅದಕ್ಕೆ ಏನು ಕರೀತಾರೆ, ದೇಹನ ಪಿಂಡಾಂಡ ಅಂತ ಕರೆಯೋದು. ಕ್ರಾಸ್ ಸೆಕ್ಷನ್ ಆಫ್ ಬ್ರಹ್ಮಾಂಡ, ದೇಹದೊಳಗೆ ಏನಿದೆಯೋ ಅದು ದೊಡ್ಡದಾದ್ರೆ ಇಡೀ ಬ್ರಹ್ಮಾಂಡ ಅದರೊಳಗಿದೆ. ಸೊ ಬ್ರಹ್ಮಾಂಡದೊಳಗೆ ದೇವರಾಗಿದ್ದರೆ ದೇಹದೊಳಗೆ ಕೂಡ ಯಾರಿದ್ದಾರೆ, ದೇವರಿದೆ, ಎಲ್ಲ ದೇವತೆಗಳಿದ್ದಾರೆ. ಸೊ ಅದಕ್ಕೆ ದೇಹ ತಿಳ್ಕೊಳ್ಳೋದು ಒಂದು ಒಂದೇ, ಇಡೀ ಬ್ರಹ್ಮಾಂಡ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಒಂದೇ ಅಂತ ಅರ್ಥ. ಏತೇಹಿ ಅಭ್ಯುತ್ಥಿತ ದೇವಾಹ ನೈವ ಅಸ್ಯ ಉತ್ಥಾಪನೆ ಅಶಕನ್. ಇಷ್ಟೆಲ್ಲ ಮಾಡಿದ್ರು ಕೂಡ ಆ ದೇಹಕ್ಕೆ ಎದ್ದು ನಿಲ್ಲೋದು, ಓಡಾಡೋ ಫಂಕ್ಷನಿಂಗ್ ಕೆಪಾಸಿಟಿ ಕೂಡ ಸಾಮರ್ಥ್ಯ ಬರಲಿಲ್ಲ ಅವರಿಗೆ. ಅದು ಹೇಗೆ ಬರಲಿಲ್ಲ, ಒಬ್ಬೊಬ್ಬರನ್ನು ತೋರಿಸ್ತಾರೆ. ಪುನಃ ವಿವಿಶುಹು ಖಾನಿ ತಮುತ್ಥಾಪಯಿತು ಕ್ರಮಾತ್. ಖಾನಿ ಇಂದ್ರಿಯಗಳು, ಇಂದ್ರಿಯಗಳಲ್ಲಿ ಒಬ್ಬೊಬ್ಬರೇ ಕ್ರಮವಾಗಿ ಎಂಟರ್ ಆದರು. ಕ್ರಮವಾಗಿ ಅಂದರೆ ಹೇಗೆ ಅಂತ ಹೇಳ್ತಾರೆ. ವನ್ಹಿರ್ವಾಚ ಮುಖಂ ಭೇಜೆ ನೋದ ತಿಷ್ಠತ್ ತಥೋ ವಿರಾಟ್. ಅಗ್ನಿದೇವರು ಪ್ರವೇಶ ಮಾಡಿದರು ಮುಖದೊಳಗೆ, ಏನೂ ಆಗಲಿಲ್ಲ. ಬುದ್ಧ ವಿರಾಟ್ ಅಂದರೆ ವಿರಾಟ್ ದೇಹ, ನಾವು ದತಿಷ್ಠತ್ ಮೇಲಕ್ಕೆ ಇದನ್ನು ನಿಲ್ಲಿಲ್ಲ. ಘ್ರಾಣೇನ ನಾಶಿಕೋ ವಾಯು, ಘ್ರಾಣದೊಳಗೆ ನಾಶಿಕ್ಯ ವಾಯು, ನಾಶಿಕ್ಯ ಮರುತ್ ಅಂತ ಕರೀತಾರೆ ಈ ವಾಯುದೇವರಲ್ಲ. ನೋದ ತಿಷ್ಠತ್ ತಥೋ ವಿರಾಟ್, ಆದರೂ ದೇಹ ಹೇಳಲಿಲ್ಲ. ಅಕ್ಷಿಣಿ ಚಕ್ಷುಷ ಆದಿತ್ಯ ನೋದ ತಿಷ್ಠತ್ ತಥೋ ವಿರಾಟ್, ಕಣ್ಣುಗಳು ಸೂರ್ಯ ಪ್ರವೇಶ ಮಾಡಿದೆ ಆದರೂ ಹೇಳಲಿಲ್ಲ. ಶ್ರೋತ್ರೇಣ ಕರ್ಣೌ ಚ ದಿಶೋ ನೋದ ತಿಷ್ಠತ್ ತಥೋ ವಿರಾಟ್. ಆಮೇಲೆ ಶ್ರೋತ್ರದಿಂದ ದಿಗಭಿಮಾನಿ ದೇವತೆಗಳೆಲ್ಲ ಪ್ರವೇಶ ಮಾಡಿದೆ, ಏನು ಆಗಲೇ ಹೇಳಲಿಲ್ಲ. ತ್ವಚಂ ರೋಮ ರೋಮ ರೋಮಭಿ ರೋಷಧ್ಯೋ ನೋದತಿಷ್ಠತ್ತಥೋ ವಿರಾಟ್. ತ್ವಚಂ ರೋಮಭಿ, ಆಮೇಲೆ ರೋಮಗಳಿಂದ ಔಷಧಿಗಳ ದೇವತೆಗಳು ಬಂದರು, ಅವರು ಆಗಲೂ ಕೂಡ ನೋದತಿಷ್ಠತ್ತಥೋ ವಿರಾಟ್. ರೇತಸ ಶಿಷ್ಯಮಾಪಸ್ತು ನೋದತಿಷ್ಠತ್ತಥೋ ವಿರಾಟ್. ಗುದಂ ಮೃತ್ಯುರಪಾನೇನ ನೋದತಿಷ್ಠತ್ತೋ ವಿರಾಟ್. ಈ ಮೃತ್ಯು ಅಪಾನದಿಂದ ಗುದ ಪ್ರವೇಶ ಮಾಡಿತು, ಆಗಲೂ ಹೇಳಲಿಲ್ಲ. ಹಸ್ತೌ ಇಂದ್ರೋ ಬಲೇನೈವ ನೋದತಿಷ್ಠತ್ತೋ ವಿರಾಟ್. ಇಂದ್ರದೇವರು ಕೈಯೊಳು ಪ್ರವೇಶ ಮಾಡಿದರು, ಆಗಲೂ ಹೇಳಲಿಲ್ಲ. ವಿಷ್ಣುರ್ಗತ್ಯೈವ ಚರಣೌ ನೋದತಿಷ್ಠತ್ತೋ ವಿರಾಟ್. ಇಲ್ಲಿ ವಿಷ್ಣು ಪ್ರವೇಶ ಮಾಡದೆ ಹೇಳಲಿಲ್ಲ ಅಂತಿದೆ. ವಿಷ್ಣು ಅಂದ್ರೆ ಯಾವ ವಿಷ್ಣು ಆಯ್ತಾ? ಇಂದ್ರದೇವರ ಮಗ ಒಬ್ಬಿದ್ದಾನಲ್ಲ, ಅದು ಯಜ್ಞನಿಗೆ ಆತನಿಂದ ಏನೇನು ಹೆಸರಿದೆ? ವಿಷ್ಣು ಅಂತ ಇನ್ನೊಂದು ಹೆಸರಿದೆ. ಆತ ಪ್ರವೇಶ ಮಾಡಿದ್ರೆ ಹೇಳಲಿಲ್ಲ. ಗತ್ಯೈವ ಚರಣೌ ನೋದತಿಷ್ಠತ್ತೋ ವಿರಾಟ್. ನಾಡೀರ್ ನದ್ಯೌ ಲೋಹಿತೆ ನದ್ಯೋ ಲೋಹಿತೇನ ನೋದತಿಷ್ಠತ್ತೋ ವಿರಾಟ್. ನಾಡಿಭಿಮಾನಿ ದೇವತೆಗಳೆಲ್ಲ ಪ್ರವೇಶ ಮಾಡಿದರು, ಆಗಲೂ ಕೂಡ ಆ ದೇಹ ಹೇಳಲಿಲ್ಲ. ಕ್ಷುತ್ರುಭ್ಯಾಬುಧರಂ ಸಿಂಧು ನೋದತಿಷ್ಠತ್ತೋ ವಿರಾಟ್. ಕ್ಷುತ್ರುಟ್ಗಳ ಮೂಲಕ ಉದರದೊಳಗೆ ಸಿಂಧು ವರ್ಣದೇವರು ಪ್ರವೇಶ ಮಾಡಿದರು, ಹೇಳಲಿಲ್ಲ. ಹೃದಯ ಮನಸಾ ಚಂದ್ರೋ ನೋದತಿಷ್ಠತ್ತೋ ವಿರಾಟ್. ಮನಸ್ಸಿನ ಮೂಲಕ ಇಂದ್ರ ಚಂದ್ರ ಪ್ರವೇಶ ಮಾಡಿದ, ಆಗಲೂ ಹೇಳಲಿಲ್ಲ. ಬುದ್ಧ್ಯಾ ಬ್ರಹ್ಮಾಪಿ ಹೃದಯ ನೋದತಿಷ್ಠತ್ತೋ ವಿರಾಟ್. ಬುದ್ಧಿಯಿಂದ ಬ್ರಹ್ಮದೇವ ಬೃಹಸ್ಪತಿ ಅಂತ ಅರ್ಥ. ಬ್ರಹ್ಮದೇವರು ಏನಂತ ಅರ್ಥ ಇಲ್ಲಿ? ಬೃಹಸ್ಪತಿ ಆಚಾರ ಸೇರಿದರು. ಬೃಹಸ್ಪತಿ ಪುರೋಹಾಶ್ಚ ಬ್ರಹ್ಮಾಚ ಬ್ರಹ್ಮಣಸ್ಪತಿ, ಅದಕ್ಕೆ ಬ್ರಹ್ಮ ಅಂದ್ರೆ ಬೃಹಸ್ಪತಿ ಅಂತ ಅರ್ಥ. ಆಗಲೂ ಕೂಡ ಏನಾಗಲಿಲ್ಲ, ನೋದತಿಷ್ಠ ತತೋ ವಿರಾಟ್ ಹೇಳಲಿಲ್ಲ. ರುದ್ರೋ ಅಭಿಮತ್ಯ ಹೃದಯ, ಅಭಿಮತಿ ಅಂದ್ರೆ ಅಹಂಕಾರ, ಅಹಂಕಾರ ತತ್ವದ ಮೂಲಕ ರುದ್ರದೇವರು ಪ್ರವೇಶ ಮಾಡಿದರು. ನೋದತಿಷ್ಠ ತತೋ ವಿರಾಟ್. ಚಿತ್ತೇನ ಹೃದಯ ಚೈತ್ಯ ಕ್ಷೇತ್ರಜ್ಞ ಪ್ರಾವಿಶತ್ ಯಥ ವಿರಾಟ್ ತದೈವ ಪುರುಷ ಸಲಿಲಾ ದುದತಿಷ್ಠತ. ಆಗ ದೇಹಾಭಿಮಾನಿ ಒಟ್ಟು ದೇಹಕ್ಕೆ ಅಭಿಮಾನಿ ದೇವತೆಗಳಾದಂತಹ ಚೈತ್ಯ ಅಂದ್ರೆ ಇಡೀ ಮನಸ್ಸಿಗೆ ಹೃದಯಕ್ಕೆ ದೇಹಕ್ಕೆ ಎಲ್ಲದಕ್ಕೆ ಅಭಿಮಾನಿ ದೇವತೆಯಾದಂತಹ ಮುಖ್ಯವಾಗಿ ವಿಷ್ಣು, ಅನಂತರ ಬ್ರಹ್ಮವಾಯುಗಳು ಪ್ರವೇಶ ಮಾಡಿದರು. ಪ್ರಾವಿಶತ್ ಯದ ವಿರಾಟ್ ತದೈವ ಪುರುಷ ಸಲಿಲಾ ದುದತಿಷ್ಠತ, ಆ ಕ್ಷಣ ತಕ್ಷ ದೇಹ ಎದ್ದು ಬಿಡುತ್ತೆ. ಸೊ ಒಳಗೆ ಪ್ರವೇಶ ಮಾಡಿದ ಕೊನೆಗೆ ಯಾರೀಗ ಬ್ರಹ್ಮವಾಯುಗಳ ಸಮಯ ಎಲ್ಲೆಲ್ಲಿ ಅವರಿರ್ತಾರೋ ಜೊತೆಗಿರ್ತಾರೆ. ಆವವನು ದೇಹದೊಳಗಿರಲು ಹರಿತಾನಿರುವ ವಾಯುದೇವರನ್ನು ಬಿಟ್ಟು ಸಮೇತನ ಪ್ರವೇಶ ಮಾಡ್ತಾರೆ. ಉಪನಿಷತ್ ಏನೇ ಅಂತ ಹೇಳಿದ್ರು ವಾಯುದೇವರು ಸಪರೇಟಾಗಿ ಹೇಳಿದರು, ಇಲ್ಲೇ ಹೇಳಿದ್ರು ಸೇರಿಸಿ ಹೇಳಿಬಿಟ್ರು, ಗೊತ್ತಾಯ್ತಾ? ಅಂತೂ ವಾಯುದೇವರ ಪ್ರವೇಶದಿಂದ ದೇಹಕ್ಕೆ ಚೈತನ್ಯ ಬಂತು. ವಾಯುದೇವರು ನಿರ್ಗಮನ ಮಾಡಿದಾಗ ಚೈತನ್ಯ ಹೋಯಿತು. ಪಪಾತ ವಾಯೋರ್ ಗಮನಾತ್ ಶರೀರಂ ತಶೈವ ಚಾವೇಶತಃ ಉತ್ಥಿತಂ ಪುನಃ. ವಾಯುದೇವರ ಪ್ರವೇಶದಿಂದ ಎದ್ದು ಅವ್ರು ಹೊರಬಂದರು ಬಿದ್ದಿದ್ದರಿಂದ ದೇಹಧಾರಣೆ ಯಾರು ಬೇಕು ಅಂತಾಯ್ತು? ಈಗ ವಾಯುದೇವರು ಬೇಕು ಅಂತಾಯ್ತು. ಮತ್ತೆ ಬ್ರಹ್ಮದೇವರು ನಾರಾಯಣ ಬೇಡುವ ಅಂತ ಕೇಳಿದರೆ ಅವ್ರು ಯಾವಾಗಲೂ ಇದ್ದೇ ಇರ್ತಾರೆ. ಆದರೆ ಅವಾಗ ಏನು ಮಾಡಿದ್ರಾಗ ವಾಯುದೇವರ ಶಕ್ತಿ ತೋರಿಸ್ಬೇಕು ಅಂಥೇಳಿ ತಾ ಫಂಕ್ಷನ್ ತೋರಿಸ್ಲಿಲ್ಲ. ಹರೇರ್ ವಾಯುರಿಂಚೆಚ್ಚೆ ಮಧ್ಯ ಸಮಸ್ಥಿತಿ ನ್ಯೂಟ್ರಲ್ ಆಗಿದ್ದುಬಿಟ್ರು. ಅವಾಗೇನಾಯಿತು? ವಾಯುದೇವರ ಮಹಿಮೆ ಗೊತ್ತಾಯಿತು. ವಾಯುದೇವರು ಪ್ರತ್ಯೇಕ ನಾರಾಯಣ ಬರೋದಿಲ್ಲ, ವಾಯುದೇವ ಸಮೇತನೇ ಬರೋದು. ತಸ್ಮಾತ್ ವಾಯುರ್ ದೇವದೇವೋ ವಿಶಿಷ್ಟ ಅಂತ ಹೇಳಿದ್ದಾರೆ. ಯಥಾ ಮೃತ್ಯು ಅಭಿಮಾನಿ ದೇವತೆ, ಮೃತ್ಯು ಅಂದರೆ ದೇವತೆ, ದೇವತೆ ಬಂದರೆ ಹೇಳಲಿಲ್ಲ ಅಂತ ಕೇಳಿದ್ರೆ ಮೃತ್ಯು ಬಂದರೆ ಸಾಗು ಹೋಗ್ಬಿಡ್ಬೇಕದು. ಆದರೆ ದೇವತೆ ಅಭಿಮಾನಿ ದೇವತೆ, ಆಕೆ ಯಮಸ ಶಕ್ತಿ ಇದೆ ಅಂದರೆ ಟೆಸ್ಟ್ ಮಾಡಿದ್ರು. ನೀವೊಂದು ಟ್ರೈ ಮಾಡಿದ್ವಿ, ಬೀಗ ಬರೋದು ಬೀಗ ಓಪನ್ ಆಗಿದೆ, ನೀವು ಟ್ರೈ ಮಾಡಿ ಕೊಡ್ತಿರ್ತಾರೆ ಕೊನೆಗೆ, ಗೊತ್ತಾಯ್ತಾ? ಯಾರು ಎಕ್ಸ್ಪೀರಿಯನ್ಸ್ ಇದ್ರೆ ತೆಗೆದು ಬಿಡ್ತಾರೆ, ನಾನು ತೆಗೆದಿರ್ಬೇಕು ನಾಲ್ಕು ಕಡೆಗೆ. ಯಥಾ ಪ್ರಸು ಹಾಂ ಹಾಂ ಅಲ್ಲ, ಅದೇ ಹೇಳಿದ್ದು ಫಂಕ್ಷನ್ ಮಾಡೋದಿಲ್ಲ. ಅವ್ರು ದೇಹದೊಳಗೆ ಮೃತ್ಯು ಇದ್ದೇ ಇದೆ. ಮೃತ್ಯುರು ಜನ್ಮವತಾಂ ವೀರ ದೇಹೇರ ಸಹಜಾಯತೆ ಹೇಳಿದ್ರು. ಲಾಸ್ಟ್ ಆಫ್ ರಿಟೈರ್ಮೆಂಟ್ ಡೇಟ್ ತೊಗೊಂಡೇ ತಗೋತಾರೆ. ರಿಟೈರ್ಮೆಂಟ್ ಡೇಟ್ ಅಂದ್ರೆ ಮೃತ್ಯುನೇ ಅದು, ಗೊತ್ತಾಯ್ತಾ? ಯಾವ ವ್ಯಕ್ತ ಆಗೋದು ಯಾವಾಗ? ಆ ದಿವಸ ಬಂದಾಗ. ಪ್ರತಿಯೊಬ್ಬರ ದೇಹದಲ್ಲಿ ಮೃತ್ಯು ಫಿಕ್ಸ್ ಆಗಿಬಿಟ್ಟಿದೆ ಆಗ್ಲೇನೆ, ಅರ್ಥ ಆಯ್ತಾ? ಈಗ ಯಾವ್ದು ಹೊರ ಬರುತ್ತೆ ಮುಖ್ಯ ಅಷ್ಟೇ, ಅದೇ ಡೇಟ್ ಆಫ್ ಎಕ್ಸ್ಪೈರಿ ಆಗ್ತಾ ಹಾಕ್ಬಿಟ್ಟಿರ್ತಾರೆ ಆಗ್ಲಿ. ಅದರಿಂದ ಅದು ಪ್ರವೇಶ ಮಾಡಿದ್ದೇನೆಂದ್ರೆ ಅದು ಫಂಕ್ಷನ್ ಮಾಡದೆ, ಈ ಫಂಕ್ಷನ್ ಮಾಡಿಬಿಡುತ್ತೆ, ಏನು ಪ್ರಯೋಜನ ಆಗಲಿಲ್ಲ. ಯಥಾ ಪ್ರಸುಪ್ತಂ ಪುರುಷಂ ಪ್ರಾಣೇಂದ್ರಿಯ ಮನೋಧಿಯ ಪ್ರಭವಂತಿ ವಿನಾ ಏನ ನೋತ್ಥಾಪಯಿತು ಮೋಜಸ ತಮಸ್ಮಿನ್ ಪ್ರತ್ಯಗಾತ್ಮಾನಂ ಧಿಯಾ ಯೋಗ ವಿಕ್ವಯ ಭಕ್ತ್ಯಾ ವಿರಕ್ತ್ಯಾ ಜ್ಞಾನೇನ ವಿಚ್ಚಾತ್ಮನಿ ಚಿಂತೆಯೇತ್. ಈಗ ಹೇಳ್ತಾರೆ ದೇವರಲ್ಲಿ ಯಾತಕ್ಕೆ ಭಕ್ತಿ ಮಾಡಬೇಕು ಅಂದರೆ ಈ ಕಾರಣಕ್ಕೋಸ್ಕರ. ಯಥಾ ಪ್ರಸುಪ್ತಂ ಪುರುಷಂ ಪ್ರಾಣೇಂದ್ರಿಯ ಮನೋಧಿಯ ಪ್ರಭವಂತಿ ವಿನಾ, ಯಾವಾಗ ದೇಹದೊಳಗೆ ಪ್ರಾಣ ಇಂದ್ರಿಯ ಮನಸ್ಸು ಬುದ್ಧಿ ಏನಿದ್ರು ಕೂಡ ವಿನಾಯೇನ ನ ಪ್ರಭವಂತಿ, ದೇವರ ಅನುಗ್ರಹ ಇಲ್ಲದವರು ಏನು ಮಾಡೋಕ್ಕಾಗೋದಿಲ್ಲ, ಗೊತ್ತಾಯ್ತಾ? ವಿನಾ ಎಲ್ಲ ಇಟ್ಟು ಕರೆಂಟ್ ಇಲ್ಲ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ, ಏನಾದ್ರು ಕರೆಂಟ್ ಇಲ್ಲ ಅಷ್ಟೇ. ಅದೇ ರೀತಿಯಲ್ಲಿ ದೇವರಲ್ಲಿ ಏನು ಮಾಡೋಕ್ಕಾಗೋ, ಎಲ್ಲ ಇದೆ, ಇವೆಲ್ಲ ರೆಡಿಯಾಗಿಬಿಟ್ಟಿದೆ, ಅಕ್ಕಿ ಬೇಳೆ ಪಾತ್ರೆ ಗಿತ್ರೆ ಎಲ್ಲ ಇದೆ, ನೀರಿಲ್ಲ, ಬೋರ್ವೆಲ್ ಎತ್ತುವಕ್ಕೂ ಕರೆಂಟ್ ಇಲ್ಲ. ಅವೇನು ಮಾಡ್ತಾರೆ, ಬರೋವರಿಗೆ ಕಾಯ್ತಿರ್ಬೇಕು. ಇಲ್ಲಿ ನೋಡಿ ದೇವರು ಬರೋದವ್ರು ಏನು ಕೆಲಸ ಆಗಲ್ಲ. ಉತ್ಥಾಪನ ನೀರು ಮೇಲಕ್ಕೆ ಎತ್ತಬೇಕಲ್ಲ, ಎತ್ತ ಕೆಲಸ ಮಾಡೋದಾದ ದೇವರು. ನೋತ್ಥಾಪಯಿತು ಮೂಜಸ, ಯಾವಾಗ ತಮ್ಮ ಶಕ್ತಿಯಿಂದ ಎಬ್ಬಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ದೇವರಿಗೆ ಏನಂತ ಹೆಸರು ಅಂತ ಹೇಳಿದ್ದ ರೈತರೇಯದೊಳಗೆ ಉಕ್ತ ಉತ್ಥಾಪನಾದ ಉಕ್ತ, ಆ ಶಕ್ತಿ ಇರೋ ದೇವರಿಗೆ, ಹರಿವಾಯುಗಳಿಗೆ ಮಾತ್ರ ಇರೋದ್ರಿಂದ ಅವರಿಗೆ ಉಕ್ತ ಅಂತ ಕರೀತಾರೆ. ಉದ್ಗ ಉದ್ಗೀತ ಎಲ್ಲ ಶಾಸ್ತ್ರಗಳಿಂದ ಸರ್ವೋತ್ತಮತ್ವೇನ ಹಾಡಲ್ಪಡಿದ ದೇವರಿಗೆ ಉದ್ಗೀತ ಅಂತ ಹೆಸರು. ತಮಸ್ಮಿನ್ ತತ್ಯಗಾತ್ಮಾನಂ ಧಿಯಾ ಯೋಗ ವಿಪಕ್ವಯ, ಯಾರ ಪ್ರವೇಶವಿಲ್ಲದೆ ಹೋದರೆ ಏಳಕ್ಕಾಗಲಿಲ್ಲ ಅಂಥವನನ್ನು ಯಾವಾಗಲೂ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ತಮಸ್ಮಿನ್ ಪ್ರತ್ಯಗಾತ್ಮಾನಂ ಧಿಯಾ ಯೋಗ ವಿಪಕ್ವಯ, ಯೋಗದಿಂದ ಪಕ್ವವಾಗತಕ್ಕಂಥ ಬುದ್ಧಿಯಿಂದ ಪ್ರತ್ಯಗಾತ್ಮ ಬಿಂಬರೂಪಿಯಾದ ಪರಮಾತ್ಮನನ್ನ ಭಕ್ತಿಯ ವಿರಕ್ತಿಯ ಜ್ಞಾನೇನ, ಭಕ್ತಿಯಿಂದ ವಿರಕ್ತಿಯಿಂದ ಜ್ಞಾನದಿಂದ ವಿವಿಚ್ಯ ಎಲ್ಲದರ ಶಕ್ತಿ ನೋಡ್ಬೇಕು, ಇವ್ರ ಶಕ್ತಿ ಎಷ್ಟು ಇವ್ರ ಶಕ್ತಿ ಎಷ್ಟು ಅಂತೆಲ್ಲ ಅನಲೈಸ್ ಮಾಡ್ಬೇಕು. ಆ ವಿವೇಚನೆ ಅಂದ್ರೆ ಏನು ಅನಲೈಸ್ ಮಾಡ್ಬೇಕು, ಅವರವರ ಶಕ್ತಿನ ಸರಿಯಾಗಿ ಅರ್ಥ ಮಾಡಿಕೊಂಡು ಆತ್ಮನೀ ಚಿಂತೆಯೇ ಮನಸ್ಸಿನೊಳಗೆ ಧ್ಯಾನ ಮಾಡಬೇಕು. ಇದೆಲ್ಲ ಯಾತಕ್ಕೆ ಹೇಳ್ತಾರೆ, ಹರಿಸರ್ವತೋತ್ತ ಪ್ರಾಕ್ಟಿಕಲಿ ಗೊತ್ತಾಗ್ಲಿಕ್ಕೆ ಇವೆಲ್ಲ ಕೂಡ ನಮ್ಮ ಜೀವನದಲ್ಲಿ ಯಾವುದು ಬಹಳ ಮುಖ್ಯ. ನಾವು ಯೋಚನೆ ದೇಹದ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ ಮನುಷ್ಯ, ಹೌದಾನೆ, ಯಾವ ಇಂದ್ರಿಯ ಬಹಳ ಮುಖ್ಯ ಅಂತ ಯೋಚನೆ ಮಾಡಿದರೆ ಪ್ರತಿಯೊಂದು ಅರ್ಥ ಆಗ್ತಾ ಹೋಗುತ್ತೆ. ಕೊನೆಗೇನು ಅರ್ಥ ಆಯಿತು, ರಿಲೇಟಿವ್ ಇಂಪಾರ್ಟೆನ್ಸ್ ಗೊತ್ತಾಗೋದೆಲ್ಲ ತಾರತಮ್ಯ, ಅರ್ಥ ಆಯ್ತಾ, ಇದಕ್ಕಿಂತ ಅದು ದೊಡ್ಡದು ಅದಕ್ಕೆ ದೊಡ್ಡದಮ್ಮ ತಾರತಮ್ಯ. ಆದರೆ ಮುಂದಕ್ಕೆ ಹೈಯೆಸ್ಟ್ ಯಾವುದು, ಬದುಕಿರಬೇಕು, ಅದು ಎಲ್ಲರೊಳಗಿದ್ದು ಅವ್ರು ಫಂಕ್ಷನ್ ಮಾಡಬೇಕು. ಅದಕ್ಕೆ ಯಾರ ಕಾರಣ, ಹರಿವಾಯುಗಳ ಕಾರಣ, ವಾಯುದೇವರಿಗೆ ಯಾರ ಕಾರಣ, ದೇವರ ಕಾರಣ. ಇದೆಲ್ಲ ತಿಳ್ಕೊಂಡ್ರೆ ಇಡೀ ತಾರತಮ್ಯ ಎಲ್ಲಿದೆ, ನಮ್ಮ ದೇಹದೊಳಗೆ ಇದೆ. ಅರ್ಥ ಆಯ್ತಾ, ತಾರತಮ್ಯ ಜ್ಞಾನ ಚಿಂತನೆಗೆ ಯಾವುದು ಸಾಕು, ದೇಹ ಸಾಕು. ಅದಕ್ಕೆ ಜಿಜ್ಞಾಸೆ ಅಂದ್ರದೇ ದೇಹ, ಅದಕ್ಕೆ ಕ್ಷೇತ್ರಜ್ಞ ಅಂತ ಕರೆದು ನಿನ್ನೆ ಬಂತಲ್ಲ, ಅದು ಇದು ಒಂದೇನೇ. ಈಗ ದೇವ್ರನ್ನ ಏನಂತ ಕರೆದ್ರೆ ಇಲ್ಲಿ ಕ್ಷೇತ್ರಜ್ಞ ಅಂತಾನೆ, ಚಿತ್ತೇನ ಹೃದಯ ಚೈತ್ಯ ಕ್ಷೇತ್ರಜ್ಞ ಪ್ರಾವಿಶತ್ಯದ ತದಾ ಉದತಿಷ್ಠದ. ಕ್ಷೇತ್ರಜ್ಞ ಪ್ರವೇಶ ಮಾಡಿದಾಗ ಹೇಳಿತು, ಈ ಜೀವನೇ ಕ್ಷೇತ್ರಜ್ಞನಾಗಿದ್ರೆ ಇವ್ರು ಪ್ರವೇಶ ಮಾಡಿದ ತಕ್ಷಣ ಹೇಳ್ಬೇಕಾಗಿತ್ತು. ಅರ್ಥ ಆಯ್ತಾ, ಈಗ ಸೊ ಭಗವದ್ಗೀತೆಯ ಕ್ಷೇತ್ರಜ್ಞ ಯಾರು ಅಂದ್ರೆ ನಾರಾಯಣನೇ ಅಂತಾಯ್ತು. ಕ್ಷೇತ್ರಜ್ಞ ದೇಹ ತಿಳಿದವನು, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರಿಗೆ ಗೊತ್ತಿಲ್ಲ. ಡ್ರೈವ್ ಮಾಡ್ತಾನೆ, ಮೆಕ್ಯಾನಿಸಮ್ ಗೊತ್ತಿಲ್ಲ, ಕೆಟ್ಟ ನಿಂತ್ಕೊಂಡು ಆಕಾಶ ನೋಡದೆ ಅಂತ ಬಿಡ್ತಾನೆ ಅಷ್ಟೆ. ಮೆಕ್ಯಾನಿಸಮ್ ಗೊತ್ತಿಲ್ಲ ಏನ್ ಮಾಡ್ತಾನೆ, ತಕ್ಷಣನೆ ಏನಾಗಿದೆ ನೋಡ್ತಾನೆ, ಸರಿ ಮಾಡಿಬಿಡ್ತಾನೆ. ಇವತ್ತು ದೇವ್ರಿಗೆ ಎಲ್ಲ ಗೊತ್ತಿರೋದ್ರಿಂದ ಹಾಗಾಗ್ತದೆ. ಡ್ರೈವ್ ಬಂದವರಿಗೆಲ್ಲ ಇದು ಗೊತ್ತಿರಬೇಕು ಅಂತೇನಿಲ್ಲ, ಗೊತ್ತಾಯ್ತಾ, ಅದನ್ನ ಯೋಚನೆ ಮಾಡಬೇಕು. ತಮಸ್ಮಿನ್ ಪ್ರತ್ಯಗಾತ್ಮಾನಂ ಧಿಯಾ ಯೋಗ ವಿಪಕ್ವಯ, ಇದು ಅರ್ಥ ಮಾಡ್ಕೊಂಡು ಭಕ್ತಿ ನ್ಯಾಚುರಲಿ ಬಂದ್ಬಿಡುತ್ತೆ. ಯಾರು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಅವ್ರ ಬಗ್ಗೆ ಏನು ಬರುತ್ತಾಗ, ಇಂಪಾರ್ಟೆನ್ಸ್ ಎಂಬುದು ಜ್ಞಾನ. ಭಕ್ತಿ ಎಂಬುದೇನೋ ಇಂಟ್ರೆಸ್ಟ್, ಅವ್ರ ಬಗ್ಗೆ ಡೀಪ್ ಇಂಟ್ರೆಸ್ಟೇ ಭಕ್ತಿ ಅಂತ ಕರೆಯೋದು. ಅದು ಅರ್ಥ ಆಗಬೇಕಾದ್ರೆ ಎಲ್ಲ ಕಾಮನ್ ಫ್ಯಾಕ್ಟರ್ ಯಾವುದು, ಜ್ಞಾನ. ಜ್ಞಾನೇನ ವಿವಿಚ್ಯ ಆತ್ಮನಿ ಚಿಂತೆಯೇ, ಪರಮಾತ್ಮನ ನೀ ಪ್ರತ್ಯೇಕವಾಗಿ ಯೋಚನೆ ಮಾಡಿ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಅದು ಮಾಡಿದ್ರೆ ಹಾಗೆ ಇರುತ್ತದೆ, ಅದರಿಂದ ನಮ್ಮ ಸೃಷ್ಟಿ ಆದ ಎಲ್ಲ ದೇಹಗಳು ಹಾಗೆ ಮಾಡಕ್ಕೆ ಶುರುವಾಗುತ್ತೆ. ಇದು ಪರ್ಫೆಕ್ಟ್ ಯಾವ ಬಾಡಿ, ಇದು ಹ್ಯೂಮನ್ ಬಾಡಿ, ಪ್ರಾಣಿಗಳ ದೇಹ ಅಲ್ಲ, ಇದು ಹ್ಯೂಮನ್ ಬಾಡಿ. ಯಾಕೆ ಬುಕ್ಕೆಲ್ಲ ಕೊನೆಗೇನು ಚಿತ್ತ ಆಗಿತ್ತ ಇಲ್ಲ, ಅವಕ್ಕೇನಿರುತ್ತೆ ಮಿನಿಮಮ್ ಅಷ್ಟೇ, ಊಟ ತಿಂಡಿಗೆ ಅಷ್ಟೇ, ಅಷ್ಟೇ, ಜಾಸ್ತಿ ಇರೋದಿಲ್ಲ ಅವಕ್ಕೆಲ್ಲ. ಈ ಪರ್ಫೆಕ್ಟ್ ಬಾಡಿ ಅಂದರೆ ಮನುಷ್ಯನ ದೇಹ. ಜೀವನ ಉಲ್ಲೇಖ ಅಂದ್ರೆ ವಿರಾಟ ದೇಹದೊಳಗೆ ದೇಹ ಫಂಕ್ಷನ್ ಮಾಡಿ ಜೀವ ಪ್ರವೇಶ ಒಬ್ಬೊಬ್ಬರೇ ಮಾಡಿಸ್ತಾರೆ. ಈಗ ಜೀವನ ಯಾತು ಪ್ರವೇಶ ಮಾಡಿಸಿದ್ರೆ ಜೀವ ಅಂತ ಏನು ತಿಳ್ಕೊಂಡಿದ್ದೀವಿ ನಾವೀಗ, ಬಾರಿ ಬದುಕಿದ್ರೆ ನಮ್ಮಿಂದ ಅಲ್ಲೇ ಅಲ್ಲ ಫಸ್ಟ್ ಆಫ್ ಆಲ್. ಅರ್ಥ ಆಯ್ತು, ಈಗ ಈ ಆಫೀಸ್ ಫಂಕ್ಷನ್ ಮಾಡಿದ್ರೆ ಅಪಾಯಿಂಟ್ ಮಾಡಿದ್ರೆ ಹಾಗೋ ಹಾಗೆ ಅಷ್ಟೇನೆ, ಜೀವ ಸೇರ್ಕೋತಾನೆ ಬಂದು ಅಷ್ಟೇನೆ. ಅರ್ಥ ಆಯ್ತಾ, ಈಗ ಯಾಕೆ ಬರಲಿಲ್ಲ ಅಂದ್ರೆ ಇದು ಎಲ್ಲರಿಗೂ ಕಾಮನ್ ಆಗಿದೆ. ಇದಿಷ್ಟೇ ಹೇಳ್ತಾರೆ, ಎಲ್ಲ ಬಾಡಿದ್ರೆ ಕಾಮನ್ ಇದು. ಜೀವ ಒಂದು ಎಲ್ಲ ಕಾಮನ್ ಇರೋದಿಲ್ಲ, ಏನ್ ಮಾಡ್ತಾನ ಅವನು, ಒಂದೊಂದು ಬಾಡಿ ಒಬ್ಬ ಜೀವ ಇರ್ತಾನಷ್ಟೇ. ಅರ್ಥ ಆಯ್ತಾ, ಈಗ ಬಿಲ್ಡಿಂಗ್ ಬೇರೆ, ಒಬ್ಬ ವ್ಯಕ್ತಿ ಓನರ್ ಬೇರೆ, ಗೊತ್ತಾ. ಓನರ್ಶಿಪ್ ಕ್ಲೇಮ್ ಮಾಡೋದು ಬಣ್ಣ ಬಣ್ಣೆ ಕಟ್ಸಿಬಿಟ್ಟಿದ್ದಾರೆ, ಇನ್ನು ಯಾರು ಓದ ಯಾರು ಕೊಂಡ್ಕೊಂಡಿದ್ರು, ಫ್ಲಾಟ್ ಖಾಲಿ ಇದ್ದಿದೆ, ಆ ಥರ ಫ್ಲಾಟ್ ಖಾಲಿ ಬಿದ್ದ ಬಿದ್ದಿರುತ್ತೆ. ತೊಗೊಂಡ್ಮೇಲೆ ಏನಾಗುತ್ತೆ, ಇದು ಉಳಿದೆಲ್ಲ ಸಿಸ್ಟಮ್ ಹೇಳ್ಬಿಟ್ರಿ. ಈಗಾಗಲೇ ಕಾರ್ಪೆಂಟರ್ ಬಂದ ಇವರು ಅವೆಲ್ಲ ದೇವತೆಗಳು ಎಂತ ಕೆಲಸ, ಈಗ ಕಾರ್ಪೆಂಟ್ರಿಗೆ ಎಲ್ಲ ಮಾಡಿ ದೇಹ ಫಿನಿಶ್ ಆಗೋಯ್ತು, ಗೊತ್ತಾಯ್ತಾ. ಈಗ ಹಾಕಬೇಕಲ್ಲ ಯಾರು ಬರ್ಬೇಕೀಗ, ಒಬ್ಬೊಬ್ಬ ಜೀವ ಬರ್ಬೇಕು. ಆ ದೀವ ಆ ದೀವನ ಲೆಕ್ಕ ಇಲ್ಲ. ಈಗ ಅವ್ನಿಗೆ ಬರಲಿ ಬಿಡಲಿ ಮನೆ ಇರುತ್ತೆ, ಈಗ ಕ್ವಾರ್ಟರ್ಸ್ ಕೊಂಡ್ಕೊಂಡು ಬಿಡಲಿ ಫ್ಲಾಟ್ಸ್ ಆಗಿರುತ್ತೋ ಆಗಿದೆ. ಈಗ ಆ ಜೀವ ಎಂಟರ್ ಆಗ್ಬೇಕು ಅದಕ್ಕೆ, ಆ ಎಲ್ಲ ಇಂಡಿವಿಜುವಲ್ ಮುಂದೆ ಹೇಳ್ತಾರೆ. ಗರ್ಭದಲ್ಲೇ ಜೀವ ಪ್ರವೇಶ ಮಾಡ್ತಾರೆ, ಆಮೇಲೆ ಹೇಳ್ತಾ, ಗೊತ್ತಾಯ್ತಾ. ಇದು ಐಡಿಯಲ್ ಬಾಡಿ ಇರಲಿಕ್ಕೆ ಇಷ್ಟು ಬೇಕು. ಜೀವನ ಲೆಕ್ಕನೇ ಇಲ್ಲ, ಯಾಕಂದ್ರೆ ಜೀವನ ಎಂಟು ರೋಲೇ ಇಲ್ಲ ಅದರೊಳಗೆ, ಯಾವುದರಲ್ಲೂ ಜೀವನ ರೋಲ್ ಇಲ್ಲೇ ಇಲ್ಲ. ಅರ್ಥ ಆಯ್ತಾ, ಈಗ ಬದುಕಿರೋದ್ರಿಂದ ಹಿಡಿದು ಓಡಾಡೋದ್ರಲ್ಲಿ ಯಾವ ಶಕ್ತಿನೂ ಅವನಿಗಿಲ್ಲ. ಇದೆಲ್ಲ ಕೊಟ್ಟಿದ್ದಾರೆ, ಉಪಯೋಗ ಮಾಡ್ಕೋಬೇಕು. ಅವನು ಬಸ್ಸಲ್ಲಿ ಡ್ರೈವರ್ನ ಕೂಡಿಸಿದ್ರೆ ಹಾಗೋ ಹಾಗೆ ರೆಡಿ ಇದೆ, ಅವನು ಕೂಡಿಸಿದ ತಕ್ಷಣ ಹೋಗೋದಿಲ್ಲ, ಅದು ರೆಡಿ ಇದ್ರೆ ಅವ್ನು ಕೂತ್ರ ಹೋಗುತ್ತೆ ಅಷ್ಟೇ. ಅದಕ್ಕೆ ಅದನ್ನೆಲ್ಲ ತೋರಿಸಿ ಭಗವಾನು ಮಾಚ. ಆಗ ನಮಗೆ ಗೊತ್ತಾಗುತ್ತೆ, ದೇಹ ನಮ್ಮದು ಅಲ್ಲೇ ಇಲ್ಲ ಅಂತ ಆಗೋತೈತೆ. ದೇಹ ನಮ್ಮದು ಅಲ್ಲವೇ ಅಲ್ಲ, ನಮಗೆ ಅವಕಾಶ ಸಾಧನೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವೆಹಿಕಲ್ ಕೊಟ್ಟು ಹೋಗಿ ಬೇರೆ ಎಂದು ಕೊಟ್ಟರೆ ಹಾಗೋ ಹಾಗೆ, ವೆಹಿಕಲ್ ಸಮೇತ ಹೋಗಿಬಿಟ್ರೆ ಕಷ್ಟ ಆಗುತ್ತೆ. ಕೊಟ್ಟಿದ್ದ ಪಾಪ ಏನಂತ ಕೊಟ್ಟರು, ಕಷ್ಟಪಡ್ತಿದ್ದಂತ ವೆಹಿಕಲ್ ಕೊಟ್ಟರು, ವೆಹಿಕಲ್ ಕಿಡ್ನಿ ಬಂದ್ ಮಾಡ್ದಾಗುತ್ತೆ, ಎತ್ಕೊಂಡು ಹೋದಾಗಾಯ್ತು. ಅವನು ಹಾಗೆ ಮಾಡಬಾರ್ದು, ಇದೇನು ಒಪ್ಪಿಸ್ಬೇಕು. ಕೊನೆಗೆ ಕೆಲಸ ಮುಂದೆ ಏನು ಮಾಡ್ತಾರೆ, ಆಗ ಬಾಡಿಯ ಸೈಕಲ್ ಹೇಗೆ ವಾಪಸ್ ಕೊಟ್ಬಿಡ್ತಾರೋ ಹಾಗೆ ಕೊನೆಗೆ ಒಪ್ಪಿಸೋ ಅಂತ ದೇವ್ರಿಗೆ ಅರ್ಪಣೆ ಮಾಡಿಬಿಡ್ಬೇಕು. ಸಾಧನೆ ಮುಗೀತಲ್ಲ ಅಷ್ಟೇ. ಶ್ರೀ ಭಗವಾನ್ ಉಮಾಚ. ಇವೆಲ್ಲ ಯೋಚನೆ ಮಾಡಿದರೆ ಇದು ಫಿಲಾಸಫಿ, ಇಟ್ ಇಸ್ ಕಾಮನ್ ಟು ಆಲ್. ಇದು ಮತ್ತೆ ಒಬ್ಬಿಬ್ಬರಿಗೆಲ್ಲ ದೇಹ ಇರೋದು, ಎಲ್ರಿಗೂ ದೇಹ ಇರೋದ್ರಿಂದ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಕಂಡು ಕಂಡದ ಜ್ಞಾಪಕ ಮಾಡ್ಕೋತಾನೆ, ತನ್ನ ದೇಹನೇ ಅರ್ಥ ಮಾಡ್ಕೊಳ್ಳೋದು. ಧ್ಯಾನ ಅಂದ್ರೆ ಅದೇನೆ, ಧ್ಯಾನದಲ್ಲಿ ಏನು ಗೊತ್ತಾಗಬೇಕು ಇವೆಲ್ಲ ಕೂಡ ಅರ್ಥ ಆಗುತ್ತೆ. ಧ್ಯಾನ ಮಾಡೋದು ಅಂದ್ರೆ ದೇಹನ ಪೂರ್ತಿ ಅರ್ಥ ಮಾಡಿಕೊಂಡು ದೇವ್ರ ಮಹತ್ವ ತಿಳ್ಕೊಳ್ಳೋದು ಅಂತ. ಅಷ್ಟಾವಿಂಶೋಧ್ಯಾಯ ಭಗವಾನ್ ಉವಾಚ. ಪ್ರಕೃತಿಸ್ಥೋಪಿ ಪುರುಷೋ ನ ನಾಜ್ಯತೆ ಪ್ರಾಕೃತೈರ್ಗುಣೈ ಅವಿಕಾರಾದ ಕರ್ತೃತ್ವಾತ್ ನಿರ್ಗುಣತ್ವಾತ್ ಜಲಾರ್ಕವತ್. ಆಗೊಂದು ಪ್ರಶ್ನೆ ಬಂದು, ದೇವರು ಇಷ್ಟೆಲ್ಲ ಮಾಡ್ತಾನಲ್ಲ, ಒಳಗಿರ್ತಾನಲ್ಲ, ಲೇಪ ಉಂಟು ಅಂದ್ರೆ ಇಲ್ಲ. ಪ್ರಕೃತಿಸ್ಥೋಪಿ ಪುರುಷ ನಾ ಅಜ್ಯತೆ ಪ್ರಾಕೃತೈರ್ಗುಣೈ. ಈ ಪ್ರಕೃತವಾದ ಪದಾರ್ಥಗಳು ಪರಮಾತ್ಮ ಇದ್ರೂ ಕೂಡ ಪ್ರಾಕೃತಗಳ ಸಂಪರ್ಕ ಅವನಿಗಿಲ್ಲ. ಅವಿಕಾರಾದ ಕರ್ತೃತ್ವಾತ್ ನಿರ್ಗುಣತ್ವಾತ್ ಜಲಾರ್ಕವತ್. ಯಾತಕ್ಕೆ ಅಂದ್ರೆ ವಿಕಾರನೇ ಇಲ್ಲ, ನೇಚರ್ ಎಂದು ವಿಕಾರವಾಗದೇ ಇರೋ ದೇಹ ಪರಮಾತ್ಮನದು. ಫಸ್ಟ್ ಅಕರ್ತೃತ್ವ, ಪರಮಾತ್ಮನ ಕರ್ತೃತ್ವ ಇಲ್ಲ. ಕರ್ತೃತ್ವ ಇಲ್ಲ ಅಂದ್ರೆ ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ಮಾಡಿಲ್ಲ ಅಂದ್ರೆ ಇನ್ವಾಲ್ವ್ಮೆಂಟ್ ಇಲ್ಲ. ನಿರ್ಗುಣತ್ವಾತ್ ಪ್ರಾಕೃತ ಗುಣಗಳೇ ಇಲ್ಲ ಪರಮಾತ್ಮನಿಗೆ. ಅದಕ್ಕೆ ಜಲಾರ್ಕವತ್ ಎಕ್ಸಾಂಪಲ್ ಕೊಟ್ಬಿಡ್ತಾರೆ. ಸರೋವರದಲ್ಲಿ ಸೂರ್ಯನ ಬಿಂಬ ಪ್ರತಿಬಿಂಬ ಕಾಣಿಸ್ತಾ ಇದೆ, ಆ ನೀರು ಒದ್ದೆ ಆಗುತ್ತೆ ಅಲ್ಲಿದ್ದಾಗದು. ಯಾಕೆ ಲೇಪ ಇಲ್ಲವೇ ಇಲ್ಲ, ಟೋಟಲಿ ಡಿಫರೆಂಟ್ ಮೆಟೀರಿಯಲ್. ಪ್ರತಿಬಿಂಬ ಒಂದು ಟೋಟಲಿ ಡಿಫರೆಂಟ್ ಮೆಟೀರಿಯಲ್, ಆದ್ರಿಂದ ನೀರಿಗೆ ಹೇಗೆ ಸೋಂಕಾಗೋದಿಲ್ವೋ ದೇಹದೊಳಗಿದ್ರೂ ಕೂಡ ಆಗೋದಿಲ್ಲ. ಒಳ್ಳೆ ದೃಷ್ಟಾಂತ ಅದು. ಕ್ಲಿಯರ್ ಆಗಿ ನಮಗೆ ಚಂದ್ರ ಕಾಣಿಸ್ತಾನೆ ನೀರೊಳಗೆ, ಸೂರ್ಯ ಕಾಣಿಸ್ತಾನೆ ನೀರೊಳಗೆ, ಆದರೆ ನಿಜವಾಗ್ಲೂ ಕೂಡ ಲೇಪ ಇಲ್ಲವೇ ಇಲ್ಲ ಅದಕ್ಕೆ. ಅದೇ ರೀತಿ ಪರಮಾತ್ಮ ಪ್ರತಿಯೊಬ್ಬರೊಳಗಿದ್ರೂ ಕೂಡ ಅವರಿಂದ ಯಾವ ವಿಧವಾದಂಥ ಲೇಪಕ್ಕೊಳಗಾಗೋದಿಲ್ಲ. ಸಯೇಷ ಯರ್ಹಿ ಪ್ರಕೃತೇಹೇ ಗುಣೇಶ್ವಭಿವಿಷಜ್ಯತೆ ಅಹಂಕಾರ ವಿಮೂಢಾತ್ಮ ಕರ್ತಾಸ್ಮೀತ್ಯಭಿಮನ್ಯತೆ. ಭಗವದ್ಗೀತಾ ಶ್ಲೋಕ ಹಾಗೆ ಇದೆ, ಅಹಂಕಾರ ವಿಮೂಢಾತ್ಮ ಕರ್ತಾಹ ವಿತಿ ಮನ್ಯತೆ ಅಂತಲ್ಲಿದೆ. ಅಭಿಮನ್ಯತೆ ಅಲ್ಲ, ಒಂದೇ ಅಭಿ ಜಾಸ್ತಿ ಇದೆ ಅಷ್ಟೇ. ಸಯೇಷ ಯರ್ಹಿ ಪ್ರಕೃತೇಹೇ ಗುಣೇಶು ಅಭಿಷಜ್ಯತೆ, ಯಾವನು ಇದರೊಳಗೆ ಇನ್ವಾಲ್ವ್ ಆಗ್ತಾನಲ್ಲ ಅವನ್ನ ಕರ್ತ ಅಂತ ಕರೀತಾರೆ. ದೇವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಆದ್ರಿಂದ ದೇವರು ಕರ್ತ ಅಲ್ಲ. ಅಹಂಕಾರ ವಿಮೂಢಾತ್ಮ ಕರ್ತಾಸ್ಮೀತಿ ಅಭಿಮನ್ಯತೆ. ಇವತ್ತು ನೋಡಿ ಡ್ರೈವರಿಗೆ ಇದು ಟಿಕೆಟ್ ತಗೋಬೇಕಾಗಿಲ್ಲ, ಡ್ರೈವರ್ ಕಂಡ್ರೆ ಟಿಕೆಟ್ ತಗೋಬೇಕಾಗಿಲ್ಲ. ಯಾತಕ್ಕೆ ಯಾತಕ್ಕೆ ಅವ್ರು ಪ್ರಯಾಣ ಮಾಡ್ತಾ ಇಲ್ಲ, ಪ್ರಯಾಣ ಮಾಡ್ತಿರೋದು ಯಾರು? ಇವರು ಕರ್ಕೊಂಡು ಹೋಗ್ಬರ್ಲಕ್ಕೆ ಹೋಗ್ತಿದ್ದಾರೆ ಅಷ್ಟೇ. ಅವ್ರು ಟಿಕೆಟ್ ತೊಗೊಂಡ್ರೆ ಯಾರು ಹೋಗ್ತಿದ್ದಿಲ್ಲ, ಇವರೇ ಬಂದರೆ ಸಿಗೋದು ಕಷ್ಟ. ಇನ್ನು ಅವ್ರು ಪ್ರತಿ ಟಿಕೆಟ್ ತೊಗೊಂಡು ಕೊಡೋದಾರ ಗತಿ ಏನಾಗ್ತಿತ್ತಾಗ. ಅವ್ರು ಯಾಕೆ ಅವ್ರು ಇದಿಲ್ಲ, ಅವ್ರು ಕೆಲಸ ಎಲ್ಲಿ ಹೋಗ್ತಾನೆ ನಿಲ್ಲಿಸ್ತಾನೆ ಮತ್ತೆ ಬರ್ತಾನೆ. ಯಾಕೆಂದ್ರೆ ಊರಿಗೆ ಹೋದಾಗ ನಾತಿ ಬಂದು ಲೇಟಾಗಿ ಬರ್ಕೊಂಡ್ಬಿಟ್ಟಿರ್ತಾನೆ, ಬೆಳಿಗ್ಗೆ ಹೋದ ತಕ್ಷಣ ಮತ್ತೆ ಹೇಳ್ತಾನೆ ಮತ್ತೆ ವಾಪಸ್ ಬರ್ತಾನೆ. ಯಾವ ಕೆಲಸನೂ ಮಾಡೋದಿಲ್ಲ ಅಲ್ಲಿ, ಯಾಕೆ ಹೋಗಿರೋ ಉದ್ದೇಶ ಅವನಿಗೆ ಈಗ ಕರ್ಕೊಂಡು ಹೋಗ್ರು. ತನ್ನ ಕೆಲಸ ಏನೂ ಇಲ್ಲ ಅವನಿಗೆ, ಅಲ್ಲಿ ತನ್ನ ಕೆಲಸ ಏನೂ ಇಲ್ಲ ಅವನಿಗೆ, ಅಲ್ಲಿ ಪರಮಾತ್ಮ ತನ್ನ ಕೆಲಸ ಏನಿಲ್ಲ ಇದರೊಳಗೆ. ಅರ್ಥ ಆಯ್ತಾ? ಪರಮಾತ್ಮ ಯಾತ ಆಪ್ತ ಕಾಮ, ಯಾವ ಕೆಲಸನೂ ಪರಮಾತ್ಮನಿಗಿಲ್ಲ. ಆದ್ರೆ ಟಿಕೆಟ್ ಕೊಡ್ಬೇಕಾದವ್ರು ಯಾರು? ಪ್ಯಾಸೆಂಜರ್. ಅದಕ್ಕಾಗಿ ಹೋಗ್ತಿದ್ದಾರೆ ಅವರಿಗೆ, ಅವ್ರು ಹೋಗ್ಲಿಕ್ಕೆ ಇವ್ರು ಬರ್ತಿದ್ದಾರೆ ಹೊರತು ತಮ್ಮ ಕೆಲಸ ಏನು ಅವರಿಗಿಲ್ಲ. ಅದು ದೇವರಿಗೆ ತನ್ನ ಪ್ರಯೋಜನ ಇಲ್ಲ ಅನ್ನೋ ಯೋಚನೆ ಮಾಡಬೇಕು. ಸಯೇಷ ಯರ್ಹಿ ಪ್ರಕೃತೇ ಹೇ ಗುಣೇಶ್ ಅಭಿಷ, ಯಾವನು ಗುಣದಲ್ಲಿ ಇನ್ವಾಲ್ವ್ ಆಗ್ತಾನಲ್ಲ ಅವನ್ನ ಕರ್ತ ಅಂತ ಕರೀತಾನೆ. ದೇವರಿಗೆ ಇನ್ವಾಲ್ವ್ಮೆಂಟ್ ಇಲ್ಲ ಆದ್ರಿಂದ ಅವನು ಕರ್ತ ಅಂತ ಕರೆಯೋದಿಲ್ಲ. ತೇನ ಸಂಸಾರ ಪದವೀಂ, ಯಾರೋ ಆಡಿಟ್ ಎಲ್ಲ ಮಾಡ್ತಾರೆ ಇದಾಗ್ತಾರೆ, ಟ್ಯಾಕ್ಸ್ ಹೆಚ್ಚು ಕಡಿಮೆ ಆಯ್ತು, ಯಾರು ಯಾರು ಇದಾಗ್ತಾನೆ ಅವ್ರು ರೆಸ್ಪಾನ್ಸಿಬಲ್ ಅದಕ್ಕೆ? ಓ ಓನರ್ ಇವನಲ್ಲ, ಇವ್ರು ಮಾಡಿಕೊಟ್ಟಿದ್ದೇನೋ ಕೆಲಸ ಮಾಡಿಕೊಟ್ಟಿದ್ದಾರೆ ಅಷ್ಟೇನೆ, ಅವರಲ್ಲಿ ಇವ್ರದ್ದೇನು ಇದಿಲ್ಲ ಅದರೊಳಗೆ. ಅರ್ಥ ಆಯ್ತಾ? ಅವನು ಜವಾಬ್ದಾರ ಅದಕ್ಕೆ. ಹೆಚ್ಚು ಕಡಿಮೆ ಆದರೆ ಏನಾದ್ರು ಮೋಸ ಮಾಡಿದ್ರೆ ಅವ್ರು ಡೀಟೇಲ್ಸ್ ಕೊಟ್ಟ ಪ್ರಕಾರ ಮಾಡಿದ್ದಾರೆ ಅವನು. ಆಕೆ ಅವ್ರು ಡೀಟೇಲ್ಸ್ ಕೊಟ್ಟೇ ಇಲ್ಲ ಅವನು, ಯಾರು ತಪ್ಪಾಯ್ತಿದ್ದು? ಅವನು ತಪ್ಪು, ಇವ್ರನ್ನ ಹೆಣ್ಣೆಯೋದಿಲ್ಲ ಅದಕ್ಕೆ, ಅವ್ರು ನಡೀತಾರೆ. ಅರ್ಥ ಆಯ್ತಾ? ಇವ್ರು ತಪ್ಪಾಡಿದ್ರೆ ಇವ್ರು ನಡೀತಾರೆ ಅಷ್ಟೇ, ಅವ್ರು ಸರಿಯಾಗಿ ಕೊಟ್ಟು ತಪ್ಪಾಡಿದ್ರೆ ಇವ್ರು ರೆಸ್ಪಾನ್ಸಿಬಲ್. ಅವ್ರು ಡೇಟಾನೇ ರಾಂಗ್ ಕೊಟ್ಟಿದ್ರೆ ಅವನು ರೆಸ್ಪಾನ್ಸಿಬಲ್. ಆದ್ರಿಂದ ಯಾರ್ಯಾರು ಪಾಪ ಪುಣ್ಯಗಳ ಪ್ರವೇಶ ಹೇಗೆ ಅಂತ ಕೇಳಿದ್ರೆ, ಇನ್ವಾಲ್ವ್ಮೆಂಟ್ ಇದ್ದಾಗ ಯಾರು ತಪ್ಪು ಮಾಡ್ತಾರೆ, ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ, ನಮಗೆ ಪಾಪ ಇಲ್ಲ, ನಾವು ಹೇಳಿದಕ್ಕೆ ಮಾಡ್ತಾರೆ, ಅವಾಗ ಪಾಪ ಬಂತು. ಅರ್ಥ? ಯಾರು ಇವಾಗ ಹೇಳಿ ಕೊಲೆ ಮಾಡಿಸ್ತಾ ಅವನಿಗೆ ಶಿಕ್ಷೆ ಕೊಡ್ತಾರೆ, ಸುಮ್ಮನೆ ಉಳಿದವರಿಗೆ ಕೊಡೋದಿಲ್ಲ, ಹೇಳಿ ಮಾಡಿಸ್ತಾ ಅಷ್ಟೇ. ಅದೇ ರೀತಿನೇ ತಪ್ಪು ಮಾಡಿದವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ಏನು ಬಂದ್ರೆ ತಲೆಗೆ ಏನು ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ನಮಗೆ ಕಾಂಟ್ಯಾಕ್ಟೇ ಇಲ್ಲ ಅನ್ನೋ ಪ್ರಶ್ನೆ. ಅದು ರಾಜಕಾರಣಿಗಳು ಹೇಳ್ತಿರ್ತಾರೆ, ಅವ್ರು ಬಂಧುಗಳಿಗೆ ಏನಾದ್ರು ತಪ್ಪು ಮಾಡಿಬಿಟ್ಟಾಗ ನಮಗೆ ಅವ್ರಿಗೆ ಲಿಂಕ್ ಇಲ್ಲ ಗೊತ್ತಾ, ಲಿಂಕ್ ಇದೆ ಅಂದ್ರೆ ಡಿಸೈನ್ ಮಾಡ್ಬೇಕು. ಇರುತ್ತೆ ಸುಳ್ಳ ಇಲ್ಲ ಅಂತ ಹೇಳ್ತಾರೆ, ಬಟ್ ಲಿಂಕ್ ಇಲ್ಲ ಅಂದ್ರೆ ಏನರ್ಥ? ನಮಗೆ ರೋಲ್ ಇಲ್ಲ ಅದರಿಂದ ನಮ್ಮನ್ನ ಗುರಿ ಮಾಡಬೇಡಿ ಅಂತ. ತೇನ ಸಂಸಾರ ಪದವೀಂ ಅವಶೋ ಅಭ್ಯೇತಿ ಅನಿರ್ವೃತ ಪ್ರಾಸಂಗಿಕೈ ಕರ್ಮದೋಷೈ ಸದಸನ್ ಮಿಶ್ರ ಯೋನಿಶೋ. ತೇನ ಸಂಸಾರ ಪದ, ಅದಕ್ಕೆ ಗಲಾಟೆ ಮಾಡೋರಂತ ಓನರ್ಸ್ ಏನ್ ಮಾಡ್ಬಿಡ್ತಾರೆ, ಫ್ಲಾಟ್ಗಳಲ್ಲಿ ಅಥವಾ ಬಾಡಿ ಕೊಟ್ಟ ಮನೆಗಳಿಗೆ ಬೇರೆ ಬೇರೆ ಮೀಟರ್ ಇಟ್ಬಿಟ್ಟಿದ್ದಾರೆ. ಬೇರೆ ಬೇರೆ ಮೀಟರ್ ಇಟ್ಟರೆ ಯಾರು ದುಡ್ಡು ಕೊಡ್ಬೇಕಾಗತ್ತೆ? ಅವರೇ ಕೊಡ್ಬೇಕು. ಕಾಮನ್ ಮೀಟರ್ ಬಿಟ್ಟರೆ ನಾವು ಕಡಿಮೆ, ನಾವು ಹೆಚ್ಚಿಲ್ಲ, ನಾವು ಕಳಿಸಿ ಎಲ್ಲ ಶುರು ಮಾಡ್ತಾರೆ ಗಲಾಟೆನ. ನಾವು ಇಷ್ಟೇ ಉಪಯೋಗಿಸೋದು ಯಾರು, ಅವ್ರು ಜಾಸ್ತಿ ಉಪಯೋಗಿಸಿ ನಾವೇ ಕೊಡ್ಬೇಕು ಶುರು ಮಾಡ್ತಾರೆ. ಇದನ್ನ ಕಾಮನ್ ಇದ್ದಾಗ ನನ್ಗೆ ನನ್ನ ಊರಲ್ಲೇ ಇರಲಿಲ್ಲ, ನನಗೆ ಹಾಕಾಗ್ತೀರಿ ಆರ್ಗ್ಯುಮೆಂಟ್ಸ್ ಅವು. ಆದ್ರೆ ಮೀಟರ್ ಪ್ರತ್ಯೇಕ ತಪ್ಪು ಕೊಡ್ಬೇಕಾಗ, ಯಾತಕ್ಕೆ ಅದು ಇನ್ನೊಬ್ರು ಸ್ಪರ್ಶಂಗ ಬರೋದಿಲ್ಲ ಅದ್ರೊಳಗೆ. ಸೊ ಹೇಗೆ ಇಂಡಿವಿಜುವಲ್ ಮೀಟರ್ ಇದ್ದಾಗ ಅವನೇ ಕೊಡಬೇಕು, ಇಂಡಿವಿಜುವಲ್ ಕರ್ಮಕ್ಕೆ ಯಾರು ಬಾಧ್ಯರು? ನಾವೇನೆ, ಇನ್ನೊಬ್ಬರು ಬಾಧ್ಯ ಮಾಡಕ್ ಬರೋದಿಲ್ಲ ಅದಕ್ಕೆ. ದೇವರಿಗೆ ಸಂಬಂಧನೇ ಇಲ್ಲ, ಅದರಿಂದಾಗಿನೇ ಆತನಿಗೆ ಯಾವ ಲೇಪನೂ ಇಲ್ಲ. ಈ ಅಹಂಕಾರ ಏನ್ ಮಾಡುತ್ತ ನಮ್ಮನ್ನ ಅಂತ ಕೇಳಿದ್ರೆ ಹೇಳ್ತಾರೆ, ತೇನ ಸಂಸಾರ ಪದವೀಂ ಅವಶೋ ಅಭ್ಯೇತಿ ಅನಿರ್ವೃತ. ಈ ಅಭಿಮಾನದಿಂದಾಗಿನೇ ಸಂಸಾರದ ಹಾಕಿ ಸುತ್ತಾ ಹೋಗ್ತಾನೆ. ಪ್ರಾಸಂಗಿಕೈಹಿ ಕರ್ಮದೋಷೈಹಿ ಸದಸನ್ ಮಿಶ್ರ ಯೋನಿಷು. ಮೊದಲನೇದಾಗಿ ಅಭಿಮಾನ, ಅದರಿಂದ ಪ್ರಸಂಗ ಅಂದ್ರೆ ಏನು ಕ್ಲೋಸ್ ಕಾಂಟ್ಯಾಕ್ಟ್. ಕರ್ಮದೋಷೈಹಿ, ಕರ್ಮದ ದೋಷಗಳಿಂದಾಗಿ ಸದಸನ್ ಮಿಶ್ರ ಯೋನಿಷು, ಸದ್ಯೋನಿ ಅಸದ್ಯೋನಿ ಮಿಶ್ರ ಯೋನಿ. ಸದ್ಯೋನಿಗಳು ಅಂದ್ರೇನು, ಒಳ್ಳೆ ಜ್ಞಾನವಿರ್ತಕ್ಕಂಥ ದೇಹ ಬಂದುಬಿಟ್ರೆ ಸದ್ಯೋನಿಗಳು. ಈ ಮೂಢಯೋನಿಗಳು ಅಂದ್ರೇನು, ಈ ತಿರಿಯೋನಿಗಳಾಗಿ ಹುಟ್ಟುಬಿಟ್ರೆ ಮೂಢಯೋನಿಗಳು. ಸದಸದ್ಯೋನಿಗಳು ಎರಡು ಮಿಶ್ರ ಸ್ಥಾವರಾದಿಗಳಾಗಿ ಹುಟ್ಟುಬಿಟ್ರೆ ಮಿಶ್ರ ಯೋನಿಗಳು. ಈ ರೀತಿಯ ಮೂರು ವಿಧವಾದ ಯೋನಿ ಹುಟ್ಟುತ್ತೆ. ಇದೆಲ್ಲ ಭಗವದ್ಗೀತೆಯಲ್ಲಿ ಬಂದಿದೆ. ಯದಾಗುಣ ಸತ್ವೇ ವಿರುದ್ಧೇತು, ಸತ್ವಗುಣ ಜಾಸ್ತಿ ಇದ್ದಾಗ ಸತ್ತರೆ ಅವನೊಳಗೆ ಎಲ್ಲಿ ಹುಡ್ತಾನೆ, ಒಳ್ಳೆ ಜ್ಞಾನಿಗಳ ಮೇಲೆ ಎಲ್ಲಿ ಹುಡ್ತಾನೆ. ಆದರೆ ಯಾವಾಗ ಸ್ತಭೋಗುಣ ಜಾಸ್ತಿ ಆಗಿರ್ತಾ ಎಲ್ಲಿ ಹುಡ್ತಾನೆ, ಮೂಢಯೋನಿಷು ಜಾಯತೆ ಅಂತ ಹೇಳ್ತಾನೆ, ಮೂರ್ಖ ಯೋನಿಗಳಲ್ಲಿ ಹುಡ್ತಾನೆ. ಆದರೆ ಒಳ್ಳೆ ಜ್ಞಾನಿಗಳ ಮನೆಯಲ್ಲಿ ಹುಟ್ಟಬೇಕಾದ್ರೆ ಸತ್ವಗುಣ ಪ್ರಧಾನವಾಗಿರಬೇಕು, ಮೂರ್ಖನ ಹುಟ್ಟಬೇಕಾದ್ರೆ ತಮೋಗುಣ ಜಾಸ್ತಿ ಇರಬೇಕು. ಅವೆಲ್ಲ ಕರ್ಮದಿಂದ ಬರ್ತಕ್ಕಂಥವುಗಳು. ಬೇಸಿಕ್ ಕಾರಣ ಯಾವುದು? ಅಭಿಮಾನ. ಅಭಿಮಾನದಿಂದಾಗಿ ಕರ್ಮಗಳು, ಕರ್ಮದಿಂದಾಗಿ ದೇಹಗಳು, ಒಂದಕ್ಕೊಂದು ಲಿಂಕ್ ಇದೆ ಅಂತ ಹೇಳ್ತಾರೆ. ಅಲ್ಲೇನಿದೆ ಸದಸದ್ ಯೋನಿಗಳು ಅಂತ ಅಲ್ಲಿದೆ, ಸದಸಿದ್ ಮಿಶ್ರ ಯೋನಿಷು ಅಂತ ಇಲ್ಲಿದೆ ಅಷ್ಟೆ. ಸ್ವಪ್ನ ಇತಿ ಜಾತು ಅಂತ ಹೇಳ್ತಾರೆ. ಸದಸನ್ ಮಿಶ್ರ ಯೋನಿಷು ದೇವಾ ಸುರ ಮನುಷ್ಯ ಯೋನಿಷು. ದೇವಯೋನಿಗಳು ಸದ್ಯೋನಿಗಳು, ಅಸುರ ಯೋನಿಗಳು ಅಸದ್ಯೋನಿಗಳು, ಮನುಷ್ಯ ಯೋನಿಗಳು ಮಿಶ್ರ ಯೋನಿಗಳು. ಈ ರೀತಿಯಾಗಿ ಕ್ರಮವಾಗಿ ಫಲ ಏನು? ಸುಖ ದುಃಖ ಲಕ್ಷಣ. ಸದಸ್ಯೋನಿಯಿಂದ ಸುಖ, ಅಸದ್ಯೋನಿಯಿಂದ ದುಃಖ, ಸದಸದ್ಯೋನಿಯಿಂದ ಸುಖ ದುಃಖ. ಈ ರೀತಿಯಲ್ಲಿ ಹುಟ್ಟುತ್ತಾ ಬರ್ತಾನೆ. ಅರ್ಥೇಹ್ಯ ವಿದ್ಯಮಾನೇಪಿ ಸಂಸ್ಕೃತಿರ್ನ ನಿವರ್ತತೆ ಧ್ಯಾಯತೋ ವಿಷಯಾನಸ್ಯ ಸ್ವಪ್ನೆ ಅನರ್ಥಾಗಮೋ ಯಥಾ. ಈಗ ಅಭಿಮಾನಿಕ ಸಂಸಾರ ನಿವೃತ್ತೋ ಕಿಂ ನಿಮಿತ್ತ ಮಿತ್ಯಾಶಂಕೆ ವಿಷಯಾಭಿಧ್ಯಾ ಅರ್ಥೇಹಿ ಅರ್ಥೇಹಿ ಅವಿದ್ಯಮಾನೇಪಿ ಸಂಸ್ಕೃತಿ ನನಿವರ್ತತೆ. ಆ ಏನೇಳಿ ಕೆಲಸದ ನಮ್ಗೆ ಕಾಂಟ್ಯಾಕ್ಟೇ ಇಲ್ಲ, ಕೆಟ್ಟ ಪದಾರ್ಥನ ಮುಟ್ಟೇ ಇಲ್ಲ. ಆದರೂ ನಮಗೇನಾಗುತ್ತೆ, ಸಂಸಾರ ಹೋಗಿಲ್ಲ. ಯಾತಕ್ಕೆ ಅಂತ ಕೇಳಿದರೆ ಆ ಮುಟ್ಟಿಲ್ಲ ನಿಜ. ಧ್ಯಾಯತೋ ವಿಷಯಾನಸ್ಯ ಒಳಗೆ ಇನ್ವಾಲ್ವ್ಮೆಂಟ್ ಇದೆ. ಹಿಂದೆ ಬಂದಿತ್ತಲ್ಲ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾಸ್ಪರನ್, ಗೊತ್ತಾಯ್ತಾ? ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸಮುಚ್ಯತೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಕೆಲವರು ಇದು ಯಾತಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂದರೆ, ಮೇಲೆ ಕಂಡಾಗ ಪಾಪ ಮಾಡಿಲ್ಲ ಯಾರು, ಆದರೆ ಪಾಪ ಶಿಕ್ಷೆ ಕೊಡ್ತಿದ್ದಾರೆ ಅವರಿಗೆ. ಯಾತಕ್ಕೆ ಅಂತ ಕೇಳಿದರೆ ಎಲ್ಲಿ ಮಾಡಿದ್ದಾನ ಅವನು? ಮನಸ್ಸನ್ನು ಮಾಡಿದ್ರೆ ಧ್ಯಾಯತೋ ವಿಷಯಾನಸ್ಯ, ಧ್ಯಾನದಿಂದಾಗಿ ಆ ರೀತಿ ಬಂತು. ನಮ್ಗೆ ಗೊತ್ತಾಯ್ತು, ಈಗ ಕೆಟ್ಟ ವಿಷಯ ಧ್ಯಾನ ಮಾಡೋದ್ರಿಂದ ನಿಮಗೆ ಪಾಪ ಬರುತ್ತೆ ಅಂದಮೇಲೆ ದೇವರು ಧ್ಯಾನ ಮಾಡಿದ್ರೆ ಏನು ಬರಬೇಕು ಅಂತಾಯ್ತು? ಪುಣ್ಯ ಬರಲೇಬೇಕು. ಸೊ ಧ್ಯಾನದಿಂದ ಪುಣ್ಯ, ಧ್ಯಾನದಿಂದ ಪಾಪ ನಮಗೆ ಅರ್ಥ ಆಗಿದೆ. ಸೊ ಧ್ಯಾನದಿಂದ ಏನು ಬರುತ್ತೆ ಅಂತಾಯ್ತು? ಪುಣ್ಯ ಬರುತ್ತೆ ಎಂಬುದು ಸ್ಪಷ್ಟ ಆಗಿ. ಧ್ಯಾಯತೋ ವಿಷಯಾನಸ್ಯ ಸ್ವಪ್ನೆ ಅನರ್ಥಾಗಮೋ ಯಥ. ದೃಷ್ಟಾಂತಗಳು, ಸ್ವಪ್ನದೊಳಗೆ ಭಯಂಕರ ಸ್ವಪ್ನಗಳು ಬಿಡುತ್ತೆ. ಆಕ್ಚುಲಿ ಆಗೇನು ತಪ್ಪು ಮಾಡಿಲ್ಲ ಅವನು, ಬಟ್ ವಾಸನೆ ಇದೆ ಅದರಿಂದ ತಪ್ಪಾಗ್ತದೆ. ಆಗ ಅವನು ತಪ್ಪು ಮಾಡದೆ ಹೋದರೂ ಕೂಡ ವಾಸನಾ ಬಲದಿಂದ ಹೇಗೆ ಅವನಿಗೆ ಕೆಟ್ಟ ಸ್ವಪ್ನ ಇತ್ಯಾದಿಗಳು ಬಿಡುತ್ತೋ ಅದೇ ರೀತಿಯೇ ಈಗ ನಮಗೆ ಕಾಂಟ್ಯಾಕ್ಟ್ ಇಲ್ಲದೆ ಹೋದರೂ ಕೂಡ ಅದು ವಾಸನೆ ಇದೆಯಲ್ಲ, ಕರ್ಮದ ರಿಸಲ್ಟ್ ನಮ್ಮನ್ನು ಕಾಂಡ್ ಮಾಡುತ್ತೆ ಅಂತ ಹೇಳಿದ. ಈ ಕೆಲಸದಲ್ಲಿಲ್ಲ, ಅರಿಯರ್ಸ್ ಬರ್ತಾ ಇದೆ ಹಿಂದಿಂದ. ಈ ಕೆಲಸದಲ್ಲಿಲ್ಲ, ಆ ಅರಿಯರ್ಸ್ ಕಂಪ್ನಿ ಚೇಂಜ್ ಮಾಡಿರ್ತಾನೆ ಆದರೂ ಬರುತ್ತೆ. ಅದೇ ರೀತಿಯಲ್ಲಿ ಅರಿಯರ್ಸ್ ಇದ್ದ ಕರ್ಮದ ಅರಿಯರ್ಸ್ ನಮಗೆ ಈ ಅರಿಯರ್ಸ್ ಕ್ಲೇಮ್ ಮಾಡ್ತೇವೆ ನಾವು, ಅದನ್ನು ಬೇಡಾದರೂ ಬಿಡೋದಿಲ್ಲ ಅಷ್ಟೇ. ಅದು ಬೇಡ, ಅದು ದಯವಿಟ್ಟು ಬಿಟ್ಟುಬಿಡಿ ಅಂದರೆ ಸಾಧ್ಯನೇ ಇಲ್ಲ, ಮಾಡಿದ್ದು ಅನುಭವಿಸಲೇಬೇಕು. ಸಂಸ್ಕೃತಿ ನನಿವರ್ತತೆ ಧ್ಯಾಯತೋ ವಿಷಯಾನಸ್ಯ ಸ್ವಪ್ನೇ ಅನರ್ಥಾಗಮೋ ಯಥ. ಯಥಾ ಸ್ವಪ್ನ ಜಾಗೃತ ಅವಸ್ಥಾಯಾಂ ನಾನಾವಿಧ ಪದಾರ್ಥಾನ್ ಧ್ಯಾಯತಃ ಸ್ವಪ್ನೆ ಗರ್ಧಬಾದಿ ಆರೋಹಣಾದಿನ ಮರಣಾದ್ಯನರ್ಥಾಗಮೋ ನನಿವರ್ತತೆ ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ ಸಯೇನಂ ಹಂತಿ ಇತ್ಯಾದೇಹೇ. ಅದು ನೋಡಿದ ವಾಸನೆ, ಜಾಗೃತ ಕಾಲದ ವಾಸನೆ ಹೇಗೆ ಸ್ವಪ್ನದಲ್ಲಿ ಕಾಣಬೇಕೋ, ಧ್ಯಾನ ಮಾಡಿದ ವಿಷಯಗಳೆಲ್ಲ ನಮ್ಮ ಬಂಧನಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದರು. ಪ್ರಬುದ್ಧ ಸ್ವಪ್ನ ಸುಪ್ತಿಭ್ಯಾಂ ಸಂಸ್ಮರನ್ ಆತ್ಮವೈಶಸಂ ವೈತಥ್ಯಂ ವ್ಯಭಿಚಾರಂಚ ನಾಸೌಧ್ಯಾಯೇತ್ಯತೋ ಭಯಂ. ಅದಕ್ಕೇನು ಮಾಡಬೇಕು? ಸ್ವಪ್ನ ಸುಪ್ತಿಗಳಲ್ಲಿ ನಮಗೆ ಕಾಡಬಾರದು ಅಂತಿದ್ರೆ ಏನು ಮಾಡಬೇಕಾಗ? ಎಚ್ಚರ ಇದ್ದಾಗ ತಪ್ಪುಗಳನ್ನು ಮಾಡಬಾರದು. ವೈತಥ್ಯಂ ವ್ಯಭಿಚಾರಂಚ ನಾಸೌಧ್ಯಾಯೇತ್ಯತೋ ಭಯಂ. ಅದಕ್ಕೆ ವೈತಥ್ಯವನ್ನು ಧ್ಯಾನ ಮಾಡಿ. ವಿತಥ ಅಂದರೆ ವಿತಥ ವಿಧಮಿತಿ ಶೇಷ ಪಾಷಂಡವಾದ. ಸುಳ್ಳು ಅಂದರೆ ವಿತಥ, ವೈತಥ್ಯ ಅಂದರೆ ಸುಳ್ಳುತನ ಅಂತ. ಜಗತ್ತು ಸುಳ್ಳು ಅಂತ ಧ್ಯಾನ ಮಾಡಬಾರದು. ಜೊತೆ ವ್ಯಭಿಚಾರಂಚ ನಾಸೌಧ್ಯಾಯೇತ್ಯತೋ ಭಯಂ. ವ್ಯಭಿಚಾರ ಅಂದ್ರೆ ಏನು? ದೇವ್ರನ್ನ ಬಿಟ್ಟು ಜಗತ್ ತಾನೇ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು, ಅದೇ ಸಂಸಾರಕ್ಕೆ ಕಾರಣ ಆಗೋದು. ಆ ರೀತಿ ಇದ್ರೆ ಸ್ವಪ್ನ ಸುಪ್ತಿಗಳನ್ನು ದಾಟಿದ ಜೀವ ಹೇಗೋ, ವೈತತ್ಯ ವ್ಯಭಿಚಾರವನ್ನು ಬಿಟ್ಟವನಿಗೆ ಸ್ವಪ್ನ ನಿದ್ದೆನೆ ಮಾಡಿಲ್ಲ, ಅವನಿಗೆ ಹೇಗೆ ದುಷ್ಸ್ವಪ್ನದ ಭಯ ಇಲ್ವೋ, ಯಾವನಿಗೆ ದೇವರ ಬಗ್ಗೆ ಜಗತ್ತಿನ ಬಗ್ಗೆ ತಪ್ಪು ಕಲ್ಪನೆ ಇಲ್ಲ, ಅವನಿಗೆ ಎಂದೂ ಸಂಸಾರದ ಭಯ ಇಲ್ಲ ಅಂತ ಹೇಳ್ತಾರೆ. ಅತಯೇ ವಶನ ಇಶ್ಚಿತ್ತಂ ಪ್ರಸಕ್ತಂ ಅಸತಾಂ ಪಥಿ ಭಕ್ತಿಯೋಗೇನ ತೀವ್ರೇಣ ವಿರಕ್ತ್ಯಾತ್ಮವಶಂ ನಯೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅತ ಏವ ಆದ್ರಿಂದನೇ ಶನೈಹಿ ಮೆಲ್ಲನೆ ಚಿತ್ತಂ ಮನಸ್ಸನ್ನ ಪ್ರಸಕ್ತಂ ಅಸತಾಂಪತಿ ಅಸನ್ಮಾರ್ಗದಲ್ಲಿ ಹೊರಟಂತ ಮನಸ್ಸನ್ನ, ಗೊತ್ತಾಯ್ತಾ? ಅಸನ್ಮಾರ್ಗದಲ್ಲಿ ಹೊರಟಂತ ಮನಸ್ಸನ್ನ ಶನೈಹಿ ಮೆಲ್ಲನೆ ಭಕ್ತಿಯೋಗೇನ ತೀವ್ರೇಣ ತೀವ್ರವಾದ ಭಕ್ತಿಯೋಗದಿಂದ ವಿರಕ್ತ ವಿರಕ್ತಿಯಿಂದ ಆತ್ಮವಶಂ ನಯೇತ್ ವಶ ಮಾಡಿಕೊಂಡು ದೇವರ ಕಡೆ ಹಾಕ್ಬೇಕು, ಡೈವರ್ಟ್ ಮಾಡ್ಬೇಕಾದ್ರೆ. ಈ ಡ್ರೈವಿಂಗ್ ಅಂದ್ರೆ ಏನು, ಬರೀ ಮುಂದೆ ಹೋದ ಆ ಕಡೆ ಈ ಕಡೆ ಹೋಗದಂತೆ ಸ್ಟ್ರೈಟ್ ಹೋಗ್ತಾ ಇರ್ತಾರೆ, ದಾರಿಗೆ ಹೋಗ್ತಾ ಇರ್ತಾರೆ. ಅದು ಸ್ವಲ್ಪ ಬಿಟ್ರೆ ಏನ್ ಮಾಡುತ್ತದ, ಇನ್ನೊಂದ್ ಕಡೆ ಹೋಗ್ಬಿಡುತ್ತೆ. ಅದಕ್ಕೇನ್ ಮಾಡ್ತಾನೆ, ತಗೋಬೇಕಾದ್ರೆ ಸಕ್ಸಸ್ ಟರ್ನ್ ಮಾಡಿಬಿಟ್ರೆ ಏನಾಗ್ತಾನೆ, ಬಟ್ಟೆ ಹೊಡೆದ್ಬಿಡ್ತದೆ, ಶನ್ ಎಲ್ಲ ಟರ್ನ್ ಮಾಡ್ತಾನೆ. ಅದಕ್ಕೆ ಶನೈಹಿ ಮನಸ್ಸನ್ನು ಹೇಗೆ ತರಬೇಕು, ನಿಧಾನ ತರಬೇಕು. ಅರ್ಥ ಆಯ್ತಾ? ಈಗ ಇವತ್ತು ನಿಧಾನದ ಕಾನ್ಸೆಪ್ಟೇ ಇಲ್ಲ, ಎಲ್ಲ ಟೆನ್ಷನ್ ಟೆನ್ಷನ್ ಆದ್ರೆ ಮನಸ್ಸು ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಅದ್ರಿಂದ ಸ್ಲೋಲಿ ಇದು ಮಾಡ್ತಾ ಹೋಗ್ಬೇಕು. ಅತಯವ ಶನೈಶ್ಚಿತ್ತಂ ಪ್ರಸಕ್ತಂ ಅಸತಾಂಪತಿ ಭಕ್ತಿಯೋಗೇನ ತೀವ್ರೇಣ. ನಾವು ಶನೈ ಎಂಬುದಕ್ಕೆ ಏನು ಅರ್ಥ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ, ವಯಸ್ಸಾದ್ಮೇಲೆ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ರೆ. ಶನೈ ಅಂದ್ರೆ ವಯಸ್ಸಾದ್ಮೇಲೆ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಆಗಲೇ ಟರ್ನಿಂಗ್ ಯಾವಾಗ ಮಾಡ್ಕೋಬೇಕು ಆಗಲೇ ಮಾಡ್ಕೋಬೇಕು. ಬಟ್ ಹ್ಯಾಗೆ ಪ್ಲಾನ್ ಮಾಡ್ಬೇಕು ಮೊದ್ಲೇನೆ, ಟರ್ನಿಂಗ್ ಅಲ್ಲಿ ಟರ್ನ್ ಮಾಡೋಕ್ಕಾಗಲ್ಲ. ಟರ್ನಿಂಗ್ ನೋಡ್ಕೊಂಡು ಫಸ್ಟ್ ಏನ್ ಮಾಡ್ತಾನೆ, ಅಡ್ಜಸ್ಟ್ ಮಾಡ್ಕೋತಾನೆ, ಈ ಕಡೆ ಹೋಗಿ ನಿಧಾನ ಹೊರಗೆ ಪ್ಲಾನ್ ಮಾಡ್ಕೋತಾನೆ ಮೊದ್ಲೇನೆ. ಅದಕ್ಕೆ ಏನ್ ಹಾಕಿರ್ತಾರೆ, ಇಂಡಿಕೇಶನ್ ಹಾಕಿರ್ತಾರೆ, ಗೊತ್ತಾ? ರೈಟ್ ಟರ್ನ್, ಲೆಫ್ಟ್ ಟರ್ನ್, ಹಾಕರ್, ಶಾರ್ಪ್, ಹಾರ್ಶು ಕರ್ವ್ ಎಲ್ಲ ಇಂಡಿಕೇಶನ್ ಕೊಟ್ಟಿರ್ತಾರೆ. ಅಲ್ಲಿ ರೋಡ್ಗೆ ಹೇಗೆ ಇನ್ವಿಟೇಷನ್ ಕೊಟ್ಟು ದೇವ್ರ ಇಂಡಿಕೇಶನ್ ಕೊಟ್ಟಿರ್ತಾನೆ, ವಿಷಯಗಳು ಭಾರಿ ಡೇಂಜರಸ್ಸು, ಎಚ್ಚರಿಕೆ ಇರಲಿ ಅಂತ ಕೊಟ್ಟಿರ್ತಾನೆ. ಮುಂದೆ ಡೌನ್ ಇದೆ ಅಂತ ಹ್ಯಾಕ್ ಕೊಟ್ಟಿರ್ತಾರೋ ಆ ಥರ ಕೊಟ್ಟಿರ್ತಾರೆ. ಓದೋದೇ ಇಲ್ಲವಲ್ಲ, ಅಟ್ಟಿ ಹೊಡ್ಕೋತ ಕಾಫಿ ಕುಡ್ಕೋತ ಡ್ರೈವ್ ಮಾಡಿದ್ರೆ ಆಗ ಆಗಿಬಿಡುತ್ತೆ. ಅದು ಓದ್ತಿರ್ಬೇಕಾದ್ರೆ ಡ್ರೈವರ್ ಏನೇ ಮಾಡ್ತಿದ್ದು ಯಾ ಕಡೆ ಗಮನ ಇಟ್ಟಿರ್ತಾನೆ, ರೋಡು ಮತ್ತು ಇಂಡಿಕೇಶನ್ ನೋಡ್ತಾ ಇರ್ತಾನೆ. ಆ್ಯಕ್ಚುಲಿ ಇವ್ರು ಇಂಡಿಕೇಶನ್ ಕೊಡ್ಲಿ ಬಿಡ್ಲಿ ಕರ್ವ್ ಇರೋದು ಗ್ಯಾರಂಟಿಯಲ್ಲಿ. ಅರ್ಥ ಆಯ್ತಾ? ಕೊಟ್ಟಿದ್ರೆ ಏನು ಉಪಯೋಗ ಆಯ್ತು, ಪ್ಲಾನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಜ್ಯೋತಿಶಾಸ್ತ್ರ ಇವ್ರು ಏನೇ ಮಾಡಲಿ ಆಗೋದು ಹಾಗೇ ಆಗುತ್ತೆ. ಆದರೆ ಜ್ಯೋತಿಶಾಸ್ತ್ರ ಗೊತ್ತಿದ್ರೆ ಏನು ಮಾಡೋಕ್ಕೆ ಬರುತ್ತೆ, ಕುಶಾರ ನೋಡಕ್ಕೆ ಬರುತ್ತೆ. ಈ ಕಾಲ ಸರಿ ಇಲ್ಲ, ಬೇಡ, ಮುಗಿದು, ಸಿಂಪಲ್. ಅದು ಸುಮ್ಸನ್ ಮಾಡಿ ಕಳ್ಕೊಳ್ಳೋದಕ್ಕಿಂತ ಬೇಡ ಅಂದ್ರೆ ಮುಗಿದು ಹೋಯ್ತಾಗ ಒಳ್ಳೆ ಸಾರಿ ಇದೆ, ಜಾಸ್ತಿ ಮಾಡಿ ಮುಂದಕ್ಕೆ ಹೋಗ್ತಾನೆ. ಆ ಜ್ಯೋತಿಶಾಸ್ತ್ರದಿಂದ ಚೇಂಜ್ ಮಾಡೋಕ್ಕೆ ಜ್ಯೋತಿಶಾಸ್ತ್ರ ಅಲ್ಲ, ಪ್ಲಾನ್ ಮಾಡೋಕ್ಕೆ ಜ್ಯೋತಿಶಾಸ್ತ್ರ. ಗೊತ್ತಾಯ್ತಾ? ಭವಿಷ್ಯ ತಿಳ್ಕೊಂಡು ಪ್ಲಾನ್ ಮಾಡ್ಬೇಕು ಯಾವಾಗಲೂ ಕೂಡ. ಇವತ್ತು ಆ ಓದಿಲ್ಲ ಅಂತ ಅರ್ಥ, ಸರಿಯಾಗಿ ಓದಿಲ್ಲ ಅಂತ ಆಗ್ತದೆ. ಸರಿಯಾಗಿ ಓದಿದರೆ ಸಂಸ್ಕಾರವಲ್ಲ ಸ್ವರೂಪ ಯೋಗ್ಯತೆ, ಸಂಸ್ಕಾರ ಬಲ ಕಾರಣ ಅಷ್ಟೇ ಅಲ್ಲ. ಸ್ವರೂಪ ಯೋಗ್ಯತೆ ಸರಿ ಇಲ್ಲದೆ ಹೋದರೆ ದ್ರೋಣಾಚಾರ್ಯ ಎಲ್ರಿಗೂ ಪಾಠ ಹೇಳಿಕೊಟ್ರು. ಅದೇ ಕಾಮನ್, ಗುರುಗಳು ಕಾಮನ್, ಮತ್ತೆ ಯಾರು ಮಕ್ಕಳು ಅವರೆಲ್ಲ, ವೇದವ್ಯಾಸದವ್ರ ಮೊಮ್ಮಕ್ಕಳು ಎಲ್ಲರೂ ಕೂಡ, ಅದು ಕಾಮನ್ ಫ್ಯಾಕ್ಟರ್. ಮತ್ತೆ ಯುದ್ಧ ಎಲ್ಲಿ ಮಾಡಿದ್ರು ಕೃಷಿ, ಅದು ಕಾಮನ್ ಫ್ಯಾಕ್ಟ್ರೇ. ಬೆಳೆದಿದ್ದ ಹಸ್ತಿರ, ಅದು ಕಾಮನ್, ಎಲ್ಲ ಕಾಮನ್ ಫ್ಯಾಕ್ಟರ್ಗಳು. ರಿಸಲ್ಟ್ ಮಾತ್ರ ಟೋಟಲಿ ಡಿಫ್ರೆಂಟ್. ಯಾಕೆ ಏನು ತೋರಿಸುತ್ತದು? ಸ್ವರೂಪ ಯೋಗ್ಯತೆ ಇಲ್ಲ ಅಂತ ಅರ್ಥ ಆಯ್ತಾ? ಸ್ವರೂಪ ಯೋಗ್ಯತೆ ಇಲ್ಲದೆ ಹೋದರೆ ನೀವು ಉಡಿ ಪದಾರ್ಥ ಎಷ್ಟು ಹಾಕಿದ್ರೆ ಅಷ್ಟೇ ಹಣೆ ಬರೋದು, ಫಾಲ್ಡಾಲ್ ಎಷ್ಟು ಒಗ್ಗರಣೆ ಹಾಕಿದ್ರು ಅಷ್ಟೇ, ಏನೇನು ಹಾಕಿದ್ರು ಅಷ್ಟೇ, ಅದೇನಾಗಿರುತ್ತೆ ಫಾಲ್ಡಾಲ್ ಫಾಲ್ಡಾಲೆ. ಅದೇ ಬಟ್ ಇದಕ್ಕೆ ಹಾಕಿದ್ರೆ ಏನಿರುತ್ತಾಗ, ಬರೀ ಪಾಯಸ ಮಾಡ್ತಾರೆ ಹೊತ್ತ, ಏನು ಮಾಡಕ್ಕೆ ಬರೋದಿಲ್ಲ. ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಏನಾಗುತ್ತದು? ರುಚಿ ಜಾಸ್ತಿ ಆಗುತ್ತೆ. ಅದು ಫಾಲ್ಡಾಲಿ ದ್ರಾಕ್ಷಿ ಗೋಡಂಬಿ ಹಾಕಿಬಿಟ್ಟು ಆಗಿರ್ತದೆ, ದ್ರಾಕ್ಷಿ ಗೋಡಂಬಿ ವೇಸ್ಟ್ ಆಗ್ತದೆ ಅಷ್ಟೇ. ಹೌದಲ್ಲ, ದ್ರಾಕ್ಷಿ ಗೋಡಂಬಿ ಅನ್ನೋದು ಮನುಷ್ಯರು ಪ್ರಾಣಿಗಳು ತಿನ್ನೋದು. ದ್ರಾಕ್ಷಿ ಗೋಡಂಬಿ ಶಾಸ್ತ್ರ ಅಂಬೋದು ಏನದು? ಅದು ಅಡಿಷನಲ್ ಥಿಂಗ್. ಅದು ಸ್ವರೂಪ ಯೋಗ್ಯತೆ ಬೇರೆ, ಶಾಸ್ತ್ರಾಧ್ಯಯನ ಬೇರೆ. ಮತ್ತೆ ಅವೆಲ್ಲ ನಾವು ತಲೆ ನಮ್ಮ ಏನೋ ಪ್ರಶ್ನೆ ಹಾಕೊಳ್ಳೋಕೆ ಹೋಗ್ಬಾರ್ದು ನಾವು. ಮತ್ತೆ ಅದೇ ನಮಗೆ ಏನು ಹೇಳಿ ದೇವರು ಹೇಳಿದ್ದಾನೆ, ಈಗ ನೀವು ಮಾಡ್ರಪ್ಪ ಇಷ್ಟು ಮಾಡಿ ಹೇಳಿದ್ದಾರೆ, ಉಳಿದವ್ರ ತಂಟೆ ನಮಗೆ ಯಾಕೆ? ಈಗ ನಮಗೇನು ಸಾಧನೆ ಮಾಡಿಸ್ತಾ ಕಳಿಸಿಲ್ಲ, ಸಾಧನೆ ಮಾಡಿ ಅಂತ ಕಳಿಸಿದ್ದಾರೆ ಅಷ್ಟೇ. ಅನುಭವ ಅವ್ರು ಏನಾರು ಮಾಡ್ಕೊಂಡು ನಮಗೆ ಯಾಕೆ ಯೋಚನೆ? ಅದು ಪಕ್ಕದವ್ರು ಏನು ಬರೀತಾರೆ ಪರೀಕ್ಷೆಯಲ್ಲಿ ಕೂತಾರೆ ಹೊಡೆದ ಬರಲಿಕ್ಕೆ ಆಗೋದಿಲ್ಲ ಅವನಿಗೆ. ಪರೀಕ್ಷೆಯಲ್ಲಿ ಕೂತಾಗ ಏನು ಮಾಡ್ತಾರೆ ಅವನು? ಭಕ್ತರು ಹೊಡ್ಕೊಳ್ಳಿ, ಏನಾರು ಮಾಡಲಿ, ಮೂರ್ಛೆ ಬಂದು ಬಿದ್ದು ಸುಮ್ಮನೆ ಕೂತಿರ್ತಾರೆ, ತನ್ನ ಪಾಡಿ ತಾನು ಬರಿತಿರ್ತಾರೆ ಅಷ್ಟೇ. ಸಾಧನೆ ಅಂದರೆ ಎಕ್ಸಾಮ್ ಆದ್ಮೇಲೆ ಕೂತಾಗ ಅಷ್ಟೇ. ಅವನೇನು ಮಾಡಿದೆ, ಇವ್ರು ಎಷ್ಟು ಪೇಜು ಬರೆದೆ ಅಂತ ಕೇಳೋದು, ಅಲ್ಲೇನೆ ಎಷ್ಟು ಪುಟ್ಟಾಯ್ತು ಹೀಗೆ ಕೇಳೋದು, ಮತ್ತೆ ಏನಾಯ್ತು ಅಂತ ಕೇಳೋದು, ಅವೆಲ್ಲ ಏನಂತಾರೆ, ಅದೇ ಅಫೆನ್ಸ್ ಫಸ್ಟ್. ಇನ್ನೊಬ್ಬ ಜೊತೆ ಬರೀ ಕಾಪಿ ಹೊಡಿಬೇಕಾಗಿಲ್ಲ, ಮಾತಾಡೋದೇ ಅಫೆನ್ಸ್. ಅದಕ್ಕೆ ನಾನು ಅದೇ ಹೇಳಿದ್ದು, ವಿವಿಕ್ತ ಸೇವಿತ್ತು, 24-20 ಗುಣದಲ್ಲಿ ಹೇಳ್ತಾರಲ್ಲ, ವಿವಿಕ್ತ ದೇಶ ಸೇವಿತ್ವಂ ಅರತಿರಿ ಜನಸಂಸರಿ. ಉಳಿದವ್ರ ಬಗ್ಗೆ ಹೆಚ್ಚಿದ್ ಮಾಡಕ್ಕೆ ಹೋಗ್ಬೇಕಾದ ಕಾರಣನೇ ಇಲ್ಲ. ಕೆಲವು ಉಪನ್ಯಾಸಕ್ಕೆ ಹೋಗೋದು ಕೂಡ ಬ್ಯಾಟ್ರಿ ಕಲೆಕ್ಟ್ ಮಾಡಲಿಕ್ಕೆ, ಯಾರ್ಯಾರು ಏನೇನಾಯ್ತು ಅಂತ ಹೇಳಿಬಿಟ್ಟು ಉಪನ್ಯಾಸ ಹೇಳೋದಿಲ್ಲ, ಫಸ್ಟ್ ಏನಾಯ್ತು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಉಪನ್ಯಾಸದಲ್ಲ ಯಾರೋ ಮನೆಯಲ್ಲಿ ವಿಷಯ, ಅದು ಮೇನ್ ಪಾಯಿಂಟ್. ಅವತ್ತಿನ ದಿವಸ ಹೈಲೈಟ್ ಮಾಡ್ಕೊಂಡು ಹೊರಟುಬಿಡ್ತಾರೆ. ಅದು ಅದೇ ಶಾಸ್ತ್ರ ಹೇಳ್ತದೆ, ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟೇನು ಮುಖ್ಯ ವಿಷಯ ಗಮನಿಸಿ, ನಿಮ್ಮ ಗುರಿ ನೋಡ್ಕೊಳ್ಳಿ ಅಷ್ಟೇ. ದೊಡ್ಡದವ್ರಿಗೆ ಏನು ಮಾಡ್ತಾರೆ, ಈ ಪಾದಚಾರಿ ತಾನು ಮುಂದೆ ಹೋದ್ರೆ ಸಾಕಷ್ಟು, ಏನೂ ಇಲ್ಲ. ವೆಹಿಕಲ್ ಇದ್ರೆ ಏನು ಮಾಡ್ತಾನೆ, ಕಾರ್ ಇದ್ರೆ ಭೋಜನ ಕೂಡಿಸ್ಕೊತಾನೆ, ಬಸ್ ಇದ್ರೆ ಜಾಸ್ತಿ ಕೂಡಿಸ್ಕೊತಾನೆ ಅಷ್ಟೇ. ಅರ್ಥ ಆಯ್ತಾ? ಈಗ ನಡ್ಕೊಂಡು ಹೋಗೋನು, ಹೊತ್ಕೊಂಡು ಇನ್ನೊಬ್ರು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು ಅವನಿಗೆ? ನಾವೆಲ್ಲ ನಡ್ಕೊಂಡು ಹೋಗೋರಿದ್ದಾಗ ಅದಕ್ಕೆ ಏನು ಮಾಡ್ಬೇಕು? ನಾವು ನಮ್ಮಷ್ಟೇ ವ್ಯವಹಾರ ಮಾಡೋಕೆ ಹೊರತು ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತು? ನಮ್ಮ ಲೋಡ್ ಎಷ್ಟಿರ್ತದೆ, ಮನೆ ಭಾರ ಅಷ್ಟೇನೆ. ಮನೆ ಭಾರ ಸ್ಕೂಟ್ರಲ್ಲಿ ಇಬ್ಬರೇ ಕೊಡ್ತಾರಲ್ಲ, ಆ ಥರ ಮನೆ ಭಾರ ಎಷ್ಟು ಅಷ್ಟು ನೋಡ್ಕೋಬೇಕೆ ಹೊರತು ಉಳಿದಲ್ಲ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಟ್ರಾಫಿಕ್ ಜಾಮ್ ಇರ್ತದೆ, ನಮಗೆ ಸಿಕ್ಕರೆ ಸಾಕು ಮುಂದೆ ಹೋಗ್ತೇವೆ. ಪಾಪ ಹುಡುದವ್ರ ಗತಿ ಅಂತ ಯೋಚನೆ ಮಾಡೋದಿಲ್ಲ, ಅವಳು ಪಾಪ ಅಷ್ಟೇ ನಿಂತಿದ್ದಾರೆ, ಯಾವಾಗ ಹೋಗ್ತಾರೆ ನೋಡ್ಕೋತಾ ನಿಂತ್ಕೊಬೋಣ ಅಂತ ಕೇಳಿದ್ರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗ್ತದೆ ಅಷ್ಟೇ. ನೀವು ಸಿಕ್ಕರೆ ಸಾಕು ತಪ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲೋ ತೂರ್ಕೊಂಡು ಹೋಗ್ಬಿಡ್ತಾನೆ. ಆ ಥರ ಮಾಡ್ಬೇಕು, ಗಾಡಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ ಅಷ್ಟೇ. ಉಳಿದವ್ರು ಏನು ಮಾಡ್ತಾರೆ ಬತ್ತಂಟೆ ನಮಗಿಲ್ಲ. ಮಠಾಧೀಶರಿಗೆ ಅವೆಲ್ಲ, ಮಠಾಧೀಶರಿಗೆ ಇವರಿಗೆ ದೊಡ್ಡದವ್ರು ಇರ್ತಾರಲ್ಲ, ಅವ್ರು ಯೋಚನೆ ಮಾಡ್ಬೇಕು. ಪಾ ಅವ್ರು ಯೋಚನೆ ಮಾಡ್ತಾ ಇಲ್ಲ ತಮಾಷೆ ಅಂತ ಕೇಳಿದರೆ, ಇವ್ರು ಯೋಚನೆ ಮಾಡ್ತಾರೆ ಅವ್ರು ಆರಾಮ ಇದ್ಬಿಟ್ಟಿರ್ತಾರೆ. ಎಲ್ಲ ಎಕ್ಸೆಪ್ಷನ್ಸ್ ಬಿಟ್ಟುಬಿಟ್ರೆ ನಿಶ್ಚಿಂತೆ. ಭಕ್ತಿ ಭಕ್ತಿಯೋಗೇನ ತೀವ್ರೇಣ ಅದಕ್ಕೆ ಹೇಳ್ತಾರೆ. ಭಕ್ತಿಯೋಗ ಸುಮ್ಮನೆ ಲೈಟ್ ಆಗಿದ್ದರೆ ಸಾಲದು, ಸುಮ್ಮನೆ ಬರೀ ಓದಿದ್ರೆ ಯಾವನ ರ್ಯಾಂಕಿಗೆ ಬರೋಕ್ಕಾಗೋದಿಲ್ಲ. ಹೇಗೆ ಓದ್ಬೇಕು ಅವನು? ತೀವ್ರವಾಗಿ ಓದಬೇಕು. ತೀವ್ರೇಣ ಭಕ್ತಿಯೋಗೇನ, ತೀವ್ರವಾದ ಭಕ್ತಿಯೋಗದಿಂದ ಮತ್ತು ವಿರಕ್ತಿಯಿಂದ ಆತ್ಮವಶಂ ನಯೇತ್, ತನ್ನ ವಶೀನ ಮಾಡ್ಕೋಬೇಕು, ದೇವ್ರ ತಗೋಬೇಕು. ಇದೆಲ್ಲ ಅಲ್ಲಿ ಭಗವದ್ಗೀತೆಯಲ್ಲಿ ಬಂದಿದೆ. ಶನೈಶ್ಚನೈರು ಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಅದ ಹೇಳ್ತಾ. ಅದು ಶಾಸ್ತ್ರ ಸಂಸ್ಕಾರ ಬೇಕು ಅದಕ್ಕೆ. ಕೊನೆಗೆ ಏನ್ ಮಾಡ್ಬೇಕು? ಯಥೋ ಯಥೋ ನಿಶ್ಚರತಿ ನಿಯಮೈತ ಆತ್ಮನ್ನೇವ ವಶಂ ನಯೇತ್, ಇಲ್ಲ ಆತ್ಮವಶಂ ನಯೇತ್ ಅಷ್ಟೇ. ಯಮಾ ಯಮಾದಿಭರಿ ಯೋಗ ಪಥೈಹಿ ಅಭ್ಯಾಸ, ಅದು ಯಾವಾಗಲೂ ಕೂಡ ಇದೆ. ಸ್ಟೇರಿಂಗ್ ಕಂಟ್ರೋಲ್ ಮಾಡೋದು ಬೇಕಾಗಿದೆ, ಅದೆಲ್ಲ ತಷ್ಟ ಬರೋದಿಲ್ಲ. ಏನ್ ಮಾಡಿರ್ತಾನೆ ಫಸ್ಟ್? ಅವನು ಟ್ರೈನಿಂಗ್ ತಗೊಂಡಿರ್ತಾನೆ. ಅದಕ್ಕೆ ಬುದ್ಧ್ಯಾ ಧೃತಿಗೃಹೀತಯ, ಫಸ್ಟ್ ಎಲ್ಲ ಪ್ರಿಪರೇಷನ್ ಆಗಿರ್ಬೇಕು ಅದಕ್ಕೆ. ಸೊ ಶಾಸ್ತ್ರ ಓದ್ದವನೇ ಸಾಧ್ಯ. ಅದು ಸುಮ್ಮನೆ ಡ್ರೈವರ್ ಹ್ಯಾಂಡ್ ಆಕಡೆಗೆ ತಪ್ಪರು ಏನೋ ಆಗಿಬಿಡುತ್ತೆ ಅಷ್ಟೇ. ಅದು ಅದು ಸೈನ್ಸ್. ಅದು ಒಂದು ಆ ಶಾಸ್ತ್ರ ಓದಿದವನು ವಿಷಯಗಳ ಹಿಂದೆ ತಗೊಳ್ಳೋಕ್ಕೂ ಬರುತ್ತೆ, ಮನಸ್ಸನ್ನು ವಿಷಯಗಳಿಂದ ದೇವ್ರ ಕಡೆಗೆ ಹಾಕ್ಲಕ್ಕೂ ಬರುತ್ತೆ. ಆದ್ದರಿಂದ ಅದು ಮೊದಲು ಅಭ್ಯಾಸ ಮಾಡಿ, ಶಾಸ್ತ್ರಾಭ್ಯಾಸವನ್ನು ಮಾಡಬೇಕು. ಏನ ಅದೇ ಹೇಳ್ತಿರೋದ್ ಅಭ್ಯಾಸ? ಡ್ರೈವಿಂಗ್ ಕುತ್ಕೊಂಡು ರೂಮ್ನ ಡೀಲ್ ಡ್ರೈವ್ ಮಾಡೋಕ್ಕಾಗತ್ತಾ? ಡ್ರೈವ್ ಎಲ್ಲಿ ಮಾಡ್ಬೇಕು? ಫೀಲ್ಡಲ್ಲಿ ಮಾಡ್ಬೇಕು. ಅದೇ ಲೈಫ್ ಅಂದ್ರೆ ಅದೇ ಲೈಫ್ನಲ್ಲಿ ಅಪ್ಲೈ ಮಾಡ್ಕೋಬೇಕಾಗಿ. ಕೆಲವು ಹೇಳ್ತಾರೆ ಡ್ರೈವಿಂಗ್ ಬರುತ್ತೆ ಸರ್, ಏನಿದ್ರು ಫೀಲ್ಡಲ್ಲಿ ಮಾತ್ರ ಡ್ರೈವಿಂಗ್ ಅಂತ ಕೇಳಿದ್ರೆ ಅವ್ನು ಯಾರು ಕೆಲಸ ಕೊಡೋದಿಲ್ಲ. ಗೊತ್ತಾಯ್ತು? ಫೀಲ್ಡಿಂಗ್ ಫೀಲ್ಡಲ್ಲಿ ಕಲೀರಿ ಅಷ್ಟೇ ಹೊರತು ಫೀಲ್ಡಲ್ಲೇ ಬದುಕಿದ್ರೆ ಕೊನೆಯವರಿಗೆ ಬದಿತೆ ಆಗ್ತದೆ. ಸೊ ಶಾಸ್ತ್ರ ಓದಿದ್ರೆ ಎಲ್ಲಿ ತರಬೇಕು ಅದನ್ನ? ನಿತ್ಯ ಜೀವನಕ್ಕೆ ತಂದ್ರೆ ಫೀಲ್ಡಲ್ಲಿ ತಂದಾಗಲ್ಲ. ಪುಸ್ತಕದಲ್ಲಿ ಪುಸ್ತಕದಲ್ಲೇ ಇವನು ಇವನು ಪಾರಿಗೆ ಇವನು ಇದ್ರೆ ಪ್ರಯೋಜನ ಇಲ್ಲ. ಯಮಾದಿಭಿರಿ ಯೋಗ ಪಥೈಹಿ ಅಭ್ಯಸನ್ ಶ್ರದ್ಧಯಾನ್ವಿತ ಮಯಿ ಭಾವೇನ ಸತ್ಯೇನ ಮತ್ಕಥಾ ಶ್ರವಣೇನ ಚ. ಎಷ್ಟು ವಿಷಯ ಹೇಳ್ತಾನೆ ದೇವರು. ಯಮಾದಿಭಿ, ಯಮ ನಿಯಮಾದಿಗಳೆಲ್ಲ ಏನವೋ ಯೋಗಾಂಗಗಳು, ಅವುಗಳಿಂದ ಯೋಗ ಪಥೈಹಿ, ಅದಕ್ಕೆ ಯೋಗ ಪಥಗಳವೆಲ್ಲ ಯೋಗದ ಹಾದಿಗಳಿಂದ ತಂತ್ರಸಾರದಲ್ಲಿ ಆಚಾರ್ಯನೆಲ್ಲ ಹೇಳ್ತಾರೆ. ಯಮ ಅಂದ್ರೆ ಏನು, ನಿಯಮ ಅಂದ್ರೆ ಏನು ಅಂತೆಲ್ಲ ಡಿಟೇಲ್ ಹೇಳ್ತಾರೆ. ಅದೆಲ್ಲ ಭಾಗವತ ತಾತ್ಪರ್ಯ ಆಗುತ್ತೆ. ಇಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಭಾಗವತ ತಾತ್ಪರ್ಯ ಆಗುತ್ತೆ. ಅದೇ ರೀತಿ ಪುಸ್ತಕ ಪ್ರಿಂಟ್ ಆಗಬೇಕು. ಆ ರೀತಿ ಒಂದು ಸರ್ತಿನೂ ಆಗಿಲ್ಲ ಇವರಿಗೂ ಕೂಡ. ಆಚಾರ ಗ್ರಂಥಗಳಿಂದನೇ ಒಂದಕ್ಕೊಂದು ಲಿಂಕ್ ಕೊಡ್ತಾ ಹೋಗೋದು. ನಮ್ಮ ಸರ್ವಮೂಲದಲ್ಲಿ ಆ ರೀತಿ ಆಗಿದೆ. ಬಟ್ ಪೂರ್ತಿ ಆಗ ಇದಕ್ಕಾಗಬೇಕು. ಭಾಗವತಾದಿಗಳಿಗೆ ಮೂಲ ಗ್ರಂಥಗಳಿಗೆ ಭಾಗವತ ಸಮೇತ, ಭಾಗವತ ತಾತ್ಪರ್ಯ ಸಮೇತ ಭಾಗವತ ಎಲ್ಲೆಲ್ಲೂ ಪ್ರಿಂಟ್ ಆಗಿಲ್ಲ ಇವರಿಗೂ ಕೂಡ. ಗೊತ್ತಾಯ್ತಾ? ನಾಟ್ ಇವನ್ ಒನ್ಸ್. ಭಾಗವತ ಮೇಲೆ ಭಾಗವತ, ಕೆಳ ಭಾಗವತ ತಾತ್ಪರ್ಯ, ಆ ಮೇಲೆ ಮಹಾಭಾರತ, ಕೆಳ ತಾತ್ಪರ್ಯ ನಿರ್ಣಯ ತಡೀತ. ಆ ರೀತಿ ಎಂದೆಂದೂ ಪ್ರಿಂಟ್ ಆಗಿಲ್ಲ. ನಮ್ಮಲ್ಲಿ ಆ ಯೋಚನೆ ಇಲ್ಲ ಆ ಬಗ್ಗೆ. ಅದರಿಂದ ಜನಗಳಿಗೆ ಏನಾಗುತ್ತೆ ಅಂದ್ರೆ, ಇದು ಎರಡು ಒಂದು ಜೊತೆಗಿದ್ದಾಗಲೇ ಓದೋದಿಲ್ಲ, ಇದು ಅಲ್ಲಿ ಇಲ್ಲಿ ಇರುತ್ತಾದ್ರೆ ಓದ್ ಅದು ಆಮೇಲೆ ಓದಿದ್ರೆ ಆಯ್ತು ಅಂತ ಅದನ್ನ ಬಿಟ್ಟುಬಿಡ್ತಾರೆ. ಕೊನೆಗೆ ಲಿಂಕೇ ತಪ್ಪಿಬಿಡು. ಪುರಾಣ ಹೇಳ್ಬೇಕಾದ್ರೆ ಎಷ್ಟಾದ್ರೂ ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅದನ್ನೆಲ್ಲ ಕೂಡ. ಇಲ್ಲಿ ಹೇಳಿಲ್ಲ ಎಲ್ಲ ಬಿಟ್ಟುಬಿಡ್ತಾರೆ ಆಚಾರ್ಯ. ಒಂದ್ ಕಡೆ ಹೇಳೋ ಅಭ್ಯಾಸ ಆಚಾರ್ಯರಿಗೆ ಇಲ್ಲ, ರಾಯರೇ ಹೇಳೋದಿಲ್ಲ ಹಾಗೆ. ಉಕ್ತಮ್ನೋ ವ್ಯಕ್ತಿ ಭೂಯಃ, ಒಂದ್ ಕಡೆ ಬರೆದ್ರೆ ಮತ್ತೊಂದು ಕಡೆ ಬರೆಯೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಅಲ್ಲಿಂದ ತಗೊಳ್ಬೆಲ್ಲ ಸೇರಿಸ್ಕೊತಾ ಹೋಗ್ಬೇಕು. ಯಮಾದಿಭಿರು ಯೋಗ ಪಥೈಹಿ ಅಭ್ಯಾಸನ್ ಶ್ರದ್ಧಯಾನ್ವಿತ. ಅಭ್ಯಾಸನ್ ಅಂದ್ರೆ ಮತ್ತೆ ಮತ್ತೆ ಮಾಡಿದಾಗ ಅಭ್ಯಾಸ. ಮನಸ್ಸಲ್ಲಿ ಮತ್ತೆ ಮತ್ತೆ ಮಾಡಿದ್ರೆ ಜಪ, ಫಿಸಿಕಲಿ ಮತ್ತೆ ಮತ್ತೆ ಮಾಡಿದ್ರೆ ಅಭ್ಯಾಸ. ಅರ್ಥ ಆಯ್ತಾ? ಈಗ ಫಿಸಿಕಲಿ ಅಭ್ಯಾಸ ಮಾಡೋದು, ಮೆಂಟಲಿ ಅಭ್ಯಾಸ ಮಾಡೋದು. ಮೆಂಟಲಿ ಅಭ್ಯಾಸ ಮಾಡೋದು ಜಪ ಅಂತ. ಕೃಷ್ಣಾಯನವ ಅಂದ್ರೆ ಜಪ ಅಲ್ಲ, ಅದು 108 ಸರ್ತಿ ಮಿನಿಮಮ್ ಅಂದ್ರೆ ಜಪ ಆಗುತ್ತೆ. ಅದಕ್ಕೆ ಜಪಕ್ಕೂ ಅರ್ಥ ಇದೆ, ಅಭ್ಯಾಸಕ್ಕೆ ಅರ್ಥ ಇದೆ. ಅದು ಇದೆಲ್ಲ ಭಗವದ್ಗೀತೆಯಲ್ಲಿ ಬಂದಿದೆ. ಮತ್ತೆ ಏನಂತ ಹೇಳಿದ್ದಾರೆ, ಅಭ್ಯಾಸ ಏನು ತಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸನ್ ಶ್ರದ್ಧಯಾನ್ವಿತ, ಶ್ರದ್ಧೆ ಬೇಕು. ಮಯಿ ಭಾವೇನ ಸತ್ಯೇನ, ನನ್ನಲ್ಲಿ ಸತ್ಯಭಾವ ಇರಬೇಕು ಅಂದ್ರೆ ಪರಮಾತ್ಮ ಗುಣಪೂರ್ಣ ಅಂತಕ್ಕಂಥ ಚಿಂತನೆ ಇರಬೇಕು. ಮತ್ಕಥಾ ಶ್ರವಣೇನ ಚ, ನನ್ನ ಕಥೆಯನ್ನು ಮತ್ತೆ 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 ಕೇಳ್ತಾ ಇರಬೇಕು. ಸರ್ವಭೂತ ಸಮತ್ವೇನ ನಿರ್ವೈರೇಣ ಅಪ್ರಸಂಗತ ಬ್ರಹ್ಮಚರ್ಯೇಣ ಮೌನೇನ ಸ್ವಧರ್ಮೇಣ ಮಹೀಯಸ. ಎಷ್ಟು ವಿಷಯ ಹೇಳ್ತಾರೆ. ಸರ್ವಭೂತ ಸಮತ್ವೇನ, ಎಲ್ಲ ನಿಷ್ಪಕ್ಷಪಾತವಾಗಿ ಕಾಣ್ಬೇಕು ಎಲ್ಲರನ್ನು ಕೂಡ. ನಮ್ಮ ನಮ್ಮವರು ಅವರವರು ಎಲ್ಲ ಊಟಕ್ಕೆ ಹೋದಾಗ ಗೊತ್ತಾಗುತ್ತೆ. ಭಟಗಳಿಗೆ ಹೋದಾಗ ನೀವು ಈ ಕಡೆ ಬರೀ, ನೀವು ಆ ಕಡೆ ಅವರು ಈ ಕಡೆ ಕರೆದು ಬಿಡ್ತಾರೆ, ಈ ಸೊನ್ನೆ ಮಾಡಿಬಿಡ್ತಾರೆ. ಸರ್ವಭೂತ ಸಮತ್ವೇನ, ಅಲ್ಲಿ ಏನಾದ್ರು ಬಡಿಸ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಏನ್ ನೋಡಬಾರ್ದು? ಹಾಕಿದ್ರೆ ಎಲ್ರಿಗೂ ಅಷ್ಟು, ಇಲ್ಲೋದ್ರಿಲ್ಲ. ಪಂಕ್ತಿ ಭೇದ ಮಾಡಬಾರ್ದು ಅಂತ ಹೇಳ್ತಾರೆ, ಅದು ಇನ್ಸಲ್ಟ್ ಮಾಡಿದಾಗ ಲೆಕ್ಕ. ಅದಕ್ಕೆ ಸರ್ವಭೂತ ಸಮಾರಂಭ ಅಂದ್ರೆ ತನ್ನ ಅಪ್ರಿಯನಾಗಿರ್ಬೋದು ಅವನು, ಊಟಕ್ಕೆ ಕೂತಿದ್ದಾನೆ, ಅಲ್ಲಿ ಏನು ತೋರಿಸಬಾರ್ದು ಅಂತ. ಅಲ್ಲೇನ್ ಮಾಡ್ಬೇಕಲ್ಲೇ ಸಮವಾಗೇ ಇರಬೇಕು. ಮೇಷ್ಟ್ರು ವ್ಯಾಲ್ಯೂಯೇಷನ್ ಹೆಚ್ಚಿಕೊಂಡು ಮಾಡ್ಬೋದೇ ಹೊರತು ಪೇಪರ್ ಕೊಡೋದು ಕಡಿಮೆ ಕೊಡೋದು, ಹರ್ಕೊಂಡು ಕೊಡೋದು ಎರಡು ಪೇಟ ದಡ್ಡ ಅಂತ ಹೇಳಿ ಕೊಡೋದು ಅದೆಲ್ಲ ಮಾಡಬಾರ್ದು. ಯಾಜಿಟ್ಟು ಅವ್ನು ಗೊತ್ತು, ಒಂದೇ ಪುಟ ಬರೆಯೋದು ಗೊತ್ತಿದ್ರು ಕೂಡ ಎಷ್ಟು ಕೊಡ್ಬೇಕು ಅವನ ಫುಲ್ ಆನ್ಸರ್ ಬುಕ್ಕೇ ಕೊಡಬೇಕು. ತಿಳಿತಿಲ್ಲ ಅದೇ ಒಂದು ಅರ್ಥ ಇರಬೇಕಾದ್ರೆ ಅದು ಯಾವುದೋ ಅದಕ್ಕಿಂತ ಅಂತಂದ್ಬಿಟ್ಟು ಲಿಂಕ್ ಮಾಡಬಾರ್ದು. ಅಲ್ಲಿ ಅಡ್ಮಿನಿಸ್ಟ್ರೇಟ್ ಕೊಡೋದಿಲ್ಲ ಅನ್ನೋದು, ಲೇಟಾಗಿ ಕೊಡ್ತೀನಿ ಅಂತ ಹೇಳೋದು, ದೂರ ಎತ್ಕೊಂಡ್ಬಿಟ್ಟು ನಿನ್ನೆ ಹಣೆ ಬಾರ ಬರೀತಿ ಅಂತ ಬೈಯೋದು ಒಂದಿಷ್ಟು. ಅವೆಲ್ಲ ಮಾಡಿದ್ರೆ ಅವ್ನು ಮೊದಲೇ ಪಾಪ ಓದಿರೋದಿಲ್ಲ, ಇನ್ನೂ ಇದಾಗಿಬಿಡ್ತಾನು. ಅದು ಎನ್ಕರೇಜ್ ಮಾಡಿ, ಬರೀತಿ ಇನ್ನಾರು ಬರೀತಿಯ ಬರೆಯಪ್ಪ ಅಂತ ಹೇಳೋದು. ಅದು ನಿಷ್ಪಕ್ಷಪಾತ ಅಂದ್ರೆ ಹಾಗೆ ಎಲ್ಲರನ್ನು ಸುಮ್ಮನೆ ಪಾಸ್ ಮಾಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಅವನಿಗೆ ಆಪರ್ಚುನಿಟಿ ಈಕ್ವಲ್ ಆಗಿ ಕೊಡಬೇಕು. ಸರ್ವಭೂತ ಸಮತ್ವೇನ ನಿರ್ವೈರೇಣ ಅಪ್ರಸಂಗತಃ, ನಿರ್ವೈರೇಣ ಅಪ್ರಸಂಗತಃ. ಅಪ್ರಸಂಗ ಅಂದ್ರೇನು? ವಿಶೇಷವಾದ ಕಾಂಟ್ಯಾಕ್ಟ್ ಅನ್ನ ಇಲ್ಲೆಲ್ಲ ಹೊಂದಕ್ಕೆ ಹೋಗಬಾರ್ದು. ನಿರ್ವೈರ ವಿನಾಕಾರಣ ದೇಶ ಸಕಾರಣವಾಗಿದ್ದರೆ ತಪ್ಪಲ್ಲ. ಹೊರ ಕಳಿಸಿದ್ದು ಕೇಳ್ತಾರೆ, ಹೊರ ಕಳಿಸ್ತೇವೆ, ಗಲಾಟೆ ಮಾಡಿದ್ರೆ ಕಳಿಸ್ತೇವೆ, ನೋ ಪ್ರಾಬ್ಲಮ್. ಸುಮ್ಮನೆ ಕಳಿಸ್ತೇನೆ ಮನೇಲಿ ಕಲ್ಲಾಕಿ ಇಲ್ಲಿ ಕಡೆ ಇಲ್ಲಿ ಬರೋ ಸಾಧ್ಯ ಇಲ್ಲ. ಇಲ್ಲೇನು ಮಾಡಿದೆ ಹೇಳ್ಬೇಕಷ್ಟೇ ನೀವು. ಅಂದರೆ ವೈರ ಬಿಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ನಿಷ್ಕಾರಣ ವೈರ ಇರಬಾರ್ದು. ನಿಷ್ಕಾರಣ ಅಂದ್ರೇನು? ಸುಮ್ಮ ಸುಮ್ಮನೆ ಪರ್ಸನಲ್ ಇರಬಾರ್ದು, ಪರ್ಸನಲ್ ಗ್ರಜ್ ಇರಬಾರ್ದು, ನಿಷ್ಕಾರಣ ಇರಬಾರ್ದು. ಅಪ್ರಸಂಗತಃ ಬ್ರಹ್ಮಚರ್ಯೇಣ ಮೌನೇನ. ಬ್ರಹ್ಮಚರ್ಯ ಅಂದರೆ ಮೊದಲೇದಾಗಿ ಮನಸ್ಸು ಮೊದಲ ದೇವರಿಗೆ ಹಾಕೋದು ಒಂದು ಬ್ರಹ್ಮಚರ್ಯ, ಇನ್ನೊಂದು ದೈಹಿಕ ಬ್ರಹ್ಮಚರ್ಯ. ಮೌನೇನ ಅಂದ್ರೆ ವಿನಾಕಾರಣ ಹೆಚ್ಚು ಮಾತಾಡಬಾರ್ದು. ಮೌನೇನ, ಮೌನ ಶಬ್ದಕ್ಕೆ ಸುಮ್ಮನೆ ಇರೋದು ಸಾಮಾನ್ಯ ಅರ್ಥ. ಯಾರು ಸುಮ್ಮನೆ ಇರ್ತಾರೆ ಏನೋ ಯೋಚನೆ ಮಾಡ್ತಾರೆ ಅಂತ ಅರ್ಥ. ಏನೋ ವ್ಯವಹಾರ ಮಾಡ್ತಿರ್ತಾರೆ, ಮನೆ ವ್ಯವಹಾರ ಮಾಡ್ತಿರ್ತಾರೆ, ಏನೋ ಕೇಳ್ತಾನೆ, ಸುಮ್ಮನೆ ಕೂತಿರ್ತಾನೆ. ಇನ್ನೊಂದು ಯೋಚನೆ, ಸುಮ್ಮನೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸುಮ್ಮನೆ ಕೂತಿದ್ದಕ್ಕೆ ಏನರ್ಥ ಅಲ್ಲಿ? ಯೋಚನೆ ಮಾಡ್ತಾರೆ ಅಂತ. ಮೌನೇನ, ಮೌನದಲ್ಲಿರಬೇಕು. ಮತ್ತು ಅಪ್ರಸಕ್ತವಾದ ಮಾತಾಡಬಾರ್ದು. ಯಾವುದು ಇರಲೇವೆಂಟ್, ನನಗೆ ಗೊತ್ತಿಲ್ಲ, ಮಾತಾಡೋದು ಅಂದರೆ ಕ್ಷೇಮ, ತಪ್ಪು ಗೊತ್ತಿದೆ ಅದನ್ನು ಹೇಳಬಾರ್ದು. ಆ ಮೌನ ಮಾಡೋದು ಒಂದು ದೊಡ್ಡ ಶ್ರೇಷ್ಠವಾದ ರೀತಿ. ಸ್ವಧರ್ಮೇಣ ಮಹೀಯಸ, ಮತ್ತು ಸ್ವಧರ್ಮವನ್ನು ಎಂದೂ ಬಿಡಬಾರ್ದು. ಪೂಜ್ಯವಾದ ಸ್ವಧರ್ಮದಿಂದ ಮಾಡಬೇಕು. ಎದೃಚ್ಛಯೋಪನ್ನೇನ ಸಂತುಷ್ಟೋ ಮಿತಭಂಗುನಿ ವಿವಿಕ್ತ ಶರಣ ಶಾಂತೋ ಮೈತ್ರ ಕರುಣ ಆತ್ಮವಾನ್. ಎದೃಚ್ಛಯ ಉಪಪನ್ನೇನ ಸಂತುಷ್ಟ, ದೇವರು ಏನು ಕೊಡ್ತಾನಲ್ಲ ಅದರಿಂದ ಸಂತೋಷ ಪಡೋದು ಕರಿಬೇಕು. ತೃಪ್ತಿ ಪಡೆಯೋದನ್ನು ಅಭ್ಯಾಸ ಮಾಡಬೇಕು. ಯಾವಾಗ ಮನುಷ್ಯನಿಗೆ ತೃಪ್ತಿ ಕಾನ್ಸೆಪ್ಟ್ ಇರೋದಿಲ್ಲ, ಇನ್ನೊಬ್ಬರಿಗೆ ಏನಿದೆ ಮತ್ತೊಬ್ಬರಿಗೆ ಏನಿದೆ ಆತ ಯೋಚನೆ ಮಾಡಿ ಕೊರಗ್ತಾ ಇರ್ತಾನೆ, ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಮಿತಭುಕ್ ಹೆಚ್ಚು ತಿನ್ನಬಾರ್ದು. ಮಿತಭುಕ್ ಎಂಬುದು ಬರೀ ಊಟಕ್ಕಷ್ಟೇ ಅಲ್ಲ, ಎಲ್ಲದಕ್ಕೂ ಕೂಡ ಅನ್ವಯ ಅದು. ಮಿತಭುಕ್ ಪ್ರತಿಯೊಬ್ಬ ಭೋಗ ಅಂದರೆ ಏನರ್ಥ? ಈಗ ಕಣ್ಣು ಕಣ್ಣಿಗೆ ಎಲ್ಲದೂ ಮಿತಭುಕ್ಕೆ, ಯಾವುದನ್ನು ನೋಡೋಕ್ಕೆ ಯಾವುದು ಸೈಡ್ ಸೀಯಿಂಗ್ ಹೋದ ಎಷ್ಟು ಬೇಕೋ ಅಷ್ಟು ಅಷ್ಟೇ ಹೊರತು ಓವರ್ ಇನ್ವಾಲ್ವ್ಮೆಂಟ್ ಇರಬಾರ್ದು. ಮುನಿಹಿ ಮಿತಭುಕ್ ಮುನಿಹಿ, ಮುನಿಹಿ ಅಂದರೆ ಮತ್ತೆ ಮನನಶೀಲ, ಅಲ್ಲಿ ಮೌನ ಇಲ್ಲಿ ಮುನಿಹಿ, ಮನನಶೀಲನಾಗಿರಬೇಕು. ವಿವಿಕ್ತ ಶರಣ, ಆದಷ್ಟು ಪ್ರತ್ಯೇಕ ಇರಬೇಕು ಅಂತ ಹೇಳ್ತಾರೆ. ಶರಣ ಅಂದರೆ ನೆಲೆ, ವಿವಿಕ್ತ ಅಂದರೆ ಐಸೋಲೇಟೆಡ್ ಆಗಿ ವಾಸ ಮಾಡಬೇಕು. ಇಟೋ ಬಲಕೊಂಡು ಹೋದಷ್ಟು ಕೂಡ ಅವರು ಏನೋ ಸಮಸ್ಯೆನ ಮೇಲೆ ಬಿಡುತ್ತಾ. ಶಾಂತ, ದೇವರಲ್ಲಿ ಮನಸ್ಸಾಗಿರಬೇಕು. ಮೈತ್ರ, ಗಾಯತ್ರಿ ಜಪ ಇತ್ಯಾದಿ ಮಾಡಬೇಕು. ಮೈತ್ರ ಅಂತ ಹೇಳಿದರೆ ಮಿತ್ರ ದೇವತಾಕವಾದ ಗಾಯತ್ರಿ ಮಂತ್ರಕ್ಕೆ ಮಿತ್ರ ಅಂತ ಹೆಸರು, ಮಾಡಿದವರಿಗೆ ಮೈತ್ರ ಅಂತ ಹೆಸರು. ಅಥವಾ ಮೈತ್ರ ಅಂದರೆ ಎಲ್ಲ ಕಡೆ ಮೈತ್ರಿ ಭಾವ ಹೊಂದಿರಬೇಕು. ಕರುಣ, ಕರುಣಾಳುವಾಗಿರಬೇಕು. ಆತ್ಮವಾನ್, ಸದಾ ದೇವರನ್ನು ಮಾಡಬೇಕು. ನಿರ್ಯೋಗ ಕ್ಷೇಮ ಆತ್ಮವಾನ್ ಭಗವದ್ಗೀತೆಯಲ್ಲಿ ಬರುತ್ತೆ. ಸದಾಕಾಲ ದೇವರನ್ನು ಸ್ವಾಮಿ ಅಂತ ಭಾವಿಸಿ ಚಿಂತನೆ ಮಾಡಬೇಕು. ಸಾನುಬಂಧೇ ಚ ದೇಹೇಸ್ಮಿನ್ ಅಕುರ್ವನ್ ಅಸದಾಗ್ರಹಂ ಜ್ಞಾನೇನ ದುಷ್ಟತತ್ವೇನ ಪ್ರಕೃತಿ ಪುರುಷಸ್ಯ ಚ. ಸಾನುಬಂಧೇ ಚ ದೇಹೇಸ್ಮಿನ್ ಅಕುರ್ವನ್ ಅಸದಾಗ್ರಹಂ. ಈ ದೇಹ ಮತ್ತು ಇದರ ಸಂಬಂಧಿಗಳೇನಿದ್ದಾರೆ ಅದರ ಮೇಲೆ ಏನು ಮಾಡಬಾರ್ದು? ಅಸದಾಗ್ರಹ ಮಾಡಬಾರ್ದು, ಅಂದರೆ ದುರಾಗ್ರಹ ಮಾಡಬಾರ್ದು. ದೇಹಕ್ಕೆ ಎಲ್ಲ ಅನುಕೂಲ ಆಗೋದೆಲ್ಲ ಬೇಕಾದ ಅಷ್ಟು ಮಾಡ್ಕೊಬೇಡಿ, ಮಿತಿಮೀರಿ ಮಾಡಬಾರ್ದು. ದೇಹಕ್ಕೆ ಅಲಂಕಾರ ಬೇಕು, ಸರಿನೇ, ಅದೇ ದೊಡ್ಡ ಗುರಿಯಾಗಿಬಿಡಬಾರ್ದು, ಗೊತ್ತಾಯ್ತಾ? ಅದೇ ದೇಹ ತಂದೆ ಇರತಕ್ಕಂಥ ಭ್ರಾಂತಿಗೊಳಗಾಗಬಾರ್ದು. ಮತ್ತು ಬಂಧುಗಳಲ್ಲೂ ಕೂಡ ಎಚ್ಚರ ಇರಬೇಕು, ದೇವರು ಆಲಿನ ಆಲ್ ಅಂತ ತಿಳ್ಕೋಬಾರ್ದು. ಅದನ್ನೆಲ್ಲ ಹೇಳೋದಕ್ಕೋಸ್ಕರ ಅಸದಾಗ್ರಹಂ, ಆಗ್ರಹ ಇಲ್ಲದವ್ರಿಗೆ ಕೆಲಸ ಆಗೋದಿಲ್ಲ. ಸದಾಗ್ರಹ ಇರಬೇಕು, ಅದು ಅಸದಾಗ್ರಹ ಇರಬಾರ್ದು. ಜ್ಞಾನೇನ ದುಷ್ಟತತ್ವೇನ, ಜ್ಞಾನ ಹೇಗಿರಬೇಕು ಅಂದರೆ ಪ್ರಾಕ್ಟಿಕಲ್ ಆಗಿರ್ಬೇಕು. ದುಷ್ಟತತ್ವ ಅಂದರೆ ಪ್ರಾಕ್ಟಿಕಲ್ ನಾಲೆಜ್ ಇರಬೇಕೇ ಹೊರತು ಬರೀ ಥಿಯರಿಯಿಂದ ಕೆಲಸ ಆಗೋದಿಲ್ಲ. ಪ್ರಕೃತಿ ಪುರುಷಸ್ಯ ಚ, ಪ್ರಕೃತೇ ಪುರುಷಸ್ಯ ದುಷ್ಟತತ್ವೇನ ಜ್ಞಾನೇನ. ಪ್ರಕೃತಿಯ ಜ್ಞಾನ, ಪುರುಷದ ಜ್ಞಾನ, ಭಗವದ್ಗೀತೆ ಬರ್ತದೆ ಅದೇ ತಾನೇ. ಈಗ ಪ್ರಕೃತಿಂ ಪುರುಷಂ ಚೈವ ಏತದ್ವೇದಿತ್ವ ಇಚ್ಛಾಮಿ ಅಂತ ಹೇಳ್ತಾನಲ್ಲ, ಪ್ರಕೃತಿ ಪುರುಷರ ಬಗ್ಗೆ ಒಳ್ಳೆ ಜ್ಞಾನವನ್ನು ಹೊಂದಬೇಕು. ನಿವೃತ್ತ ಬುದ್ಧ್ಯವಸ್ಥಾನೋ ದೂರೀಭೂತ ಅನ್ಯದರ್ಶನ ಉಪಲಭ್ಯಾತ್ಮನಾತ್ಮಾನಂ ಚಕ್ಷುಷೈವ ಅರ್ಕಮೇಕದೃಕ್. ಈಗ ನಿವೃತ್ತ ಬುದ್ಧ್ಯವಸ್ಥಾನ, ನಿವೃತ್ತ ಬುದ್ಧ್ಯವಸ್ಥಾನ ಬುದ್ಧೇಂದ್ರ ವಾಕ್ ಸ್ಥಾನಂ ನಿದ್ರಾದಿ ಲಕ್ಷಣಂ ಯಶ ಸಾ ತಥ. ನಿದ್ರಾದಿಗಳ ಬುದ್ಧಿ ಏನು ನಿದ್ರೆ ಮಾಡದಂತೆ ಸದಾಕಾಲ ಏನಾಗಿರಬೇಕು? ಎಚ್ಚರದಿಂದಿರಬೇಕು ಅಂತ. ಎಚ್ಚೆತ್ತು ಇರೋ ಕಂಡೆ ಮನವೇ. ಎಲ್ಲ ಕಾಲಕ್ಕೂ ನಾವು ರೋಡಲ್ಲಿದ್ದಾಗ ಹೇಗೆ ಹೋಗಬೇಕು? ಯಾವಾಗಲೂ ಕಾಷಸ್ ಆಗಿರಬೇಕು. ಆ ಸಂಸಾರ ಅಂದರೆ ಜೀವನ ಡ್ರೈವಿಂಗ್ ಇದ್ದಾಗ, ಆದ್ದರಿಂದ ಯಾವಾಗಲೂ ಏನು ಮಾಡಬೇಕು? ಎಚ್ಚೆತ್ತು ಇರೋ ಕಂಡೆ ಮನವೇ. ಎಚ್ಚರ ಇರು, ತಪ್ಪಬಾರ್ದು ಯಾವಾಗಲೂ ಕೂಡ. ಸ್ವಲ್ಪ ಮನುಷ್ಯ ಸ್ವಲ್ಪ ಎಚ್ಚರ ತಪ್ಪಿಂದ ಏನೋ ಮಾಡ್ಕೊಂಡ್ಬಿಡ್ತಾ, ಗೊತ್ತಾಯ್ತಾ? ಸ್ವಲ್ಪ ಭಾರಿ ಖುಷಿಪಟ್ಟ, ಸಂಧ್ಯಾಕಾಲ ಆರಾಮ ಬಂದ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಸಂಧ್ಯಾಕಾಲ ಮೀರಿ ಹೋಯ್ತು ಅಷ್ಟೊತ್ತಿಗೆನೆ. ಎಚ್ಚೆತ್ತು ಬೇರ್ಬಾರ್ದು, ರಿಲ್ಯಾಕ್ಸ್ ಮಾಡ್ಕೊ, ಅಷ್ಟರೊಳಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಕೂತ್ಕೊಂಡ ಮತ್ತೆ ಎದ್ದ, ತಾಗಿ ಈಗ ಕೂತಿರಲ್ಲ, ಆಯ್ತು ಸಂಧ್ಯಾ ಒಂದೇ ಗೊತ್ತಾಯ್ತು, ಎದ್ದೆ. ಸ್ವಲ್ಪ ಟೈಮ್ ಬೇಕಾಯಿತು ರಿಲ್ಯಾಕ್ಸ್ ಮಾಡ್ಕೊಂಡಷ್ಟೇ. ಅದೇ ರೀತಿಯಲ್ಲಿ ಮಲಗೋದು ಹೇಳೋದು ಎಲ್ಲದರಲ್ಲೂ ಕೂಡ ಎಚ್ಚರ ಇರಬೇಕು ಅಂತ ಅರ್ಥ. ದೂರೀಭೂತ ಅನ್ಯದರ್ಶನ, ಅನ್ಯದರ್ಶನಗಳು ದುಶ್ಯಾಸ್ತ್ರಗಳು, ದುಶ್ಯಾಸ್ತ್ರಗಳಿಂದ ದೂರ ಇರಬೇಕು ಯಾವಾಗಲೂ ಕೂಡ, ದುಶ್ಯಾಸ್ತ್ರಗಳಿಂದ ದೂರ ಇರಬೇಕು. ಉಪಲಭ್ಯ ಆತ್ಮನಾತ್ಮಾನಂ ಚಕ್ಷುಷಾಯುವ ಅರ್ಕಮೇಕದ್ರ. ಕಣ್ಣಿನಿಂದ ಸೂರ್ಯನ ಕಡೆ ಹ್ಯಾ ಕಣ್ಣು ಹಾಕಿಬಿಡಬೇಕು, ಸದಾಕಾಲ ದೇವರ ಕಡೆ ದೃಷ್ಟಿ ಹಾಕಬೇಕು. ಮುಕ್ತಲಿಂಗ ಸದಾಭಾಸಂ ಅಸತಿ ಪ್ರತಿಪದ್ಯತೆ ಸತೋ ಬಂಧುಂ ಸಮಂ ಚಕ್ಷು ಸರ್ವಾನುಸ್ಯೂತಮದ್ವಯಂ. ಮತ್ತೆ ಆಗಿರಬೇಕು ಸತಃ ಬಂಧು, ಪ್ರಾರಬ್ಧ ಕ್ಷಯೇ ಸತಿ ಮುಕ್ತ ಲಿಂಗ. ಮುಂದೇನಾಗಬೇಕು ಕೊನೆಗೆ ಅಂದ್ರೆ ಲಿಂಗ ಶರೀರ ಭಂಗ ಆಗಬೇಕು ಅಂತ ಹೇಳ್ತಾರೆ. ಮುಕ್ತ ಲಿಂಗ ಸದಾಭಾಸ ಅಸತಿ ಪ್ರತಿಪದ್ಯತೆ ದೇವಯಾನೇರ ವಿನಿಂಚಲೋಕ ಮುಪಾಗಮ್ಯ ಅಸತಿ ಬ್ರಹ್ಮಪ್ರಳಯೇ. ಅಸತಿ ಅಂದ್ರೆ ಬ್ರಹ್ಮಪ್ರಳಯವಾದಾಗ ಪರಮಾರ್ಥತ್ರ ಹೋಗ್ತಾನೆ. ಸತೋ ಬಂಧುಂ ಪರಮಾತ್ಮ ಯಾರು ಅಂದ್ರೆ ಸತಃ ಬಂಧುಂ ಸದಿತಿ ಪ್ರಾಣ. ಸತ್ ಅಂದ್ರೆ ಪ್ರಾಣದೇವರು, ಅವರಿಗೆ ಅತ್ಯಂತ ಪ್ರಿಯನಾದವರು ಯಾರು? ನಾರಾಯಣ. ಆ ಮೂಲಕ ಹೋಗ್ತಾರೆ. ಸಮಂ ಚಕ್ಷು ಸರ್ವಾನುಸ್ಯೂತ ಮದ್ವಯಂ ಪಿತೃತ್ವಾದಿನ ಸತಃ ಪ್ರಾಣಸ್ಯ ಬಂಧುಭೂತಂ ಸತೋ ಬಂಧುಂ ಅಸತಿ ನಿರವಿಂದನ್ ಇತ್ಯಾದೇಹೇ ಸರ್ವರೂಪೇಶು ಪೂರ್ಣಗುಣತ್ವಾದಿನ ಸಮಂ ಚಕ್ಷು ಸರ್ವಜ್ಞ. ಎಲ್ಲ ಕಡೆ ಸಮನಾಗಿರ್ತಕ್ಕಂಥ ಪರಮಾತ್ಮನ ಕಡೆಗೆ ದೃಷ್ಟಿ ಹಾಕಬೇಕು. ಇಲ್ವಂತಲ್ಲ, ಸಮ ಅಲ್ಲಿ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಸಮಂ ಚಕ್ಷು ಸಮವಾದ ದೃಷ್ಟಿ ಇರಬೇಕು. ದೇವರ ರೂಪರೂಪಗಳಲ್ಲಿ ಭೇದ ಇಲ್ಲ, ಸ್ಥಾನ ಭೇದ ಇಲ್ಲ, ದೇಶ ಭೇದ ಇಲ್ಲ ದೇವರಿಗೆ, ಕಾಲ ಭೇದ ಇಲ್ಲ. ಅದೆಲ್ಲ ಅರ್ಥ ಮಾಡ್ಕೋಬೇಕು. ಯಥಾಚಲಸ್ಥ ಆಭಾಸ ಸ್ಥಳಸ್ಥೈರಾವದೃಶ್ಯತೆ ಸ್ವಾಭಾಸೇನ ಯಥಾ ಸೂರ್ಯೋ ಜಲಸ್ಥೈರದಿ ವಿಸ್ಥಿತ. ಯಥಾ ಜಲಸ್ಥ ಆಭಾಸ ಸ್ಥಳಸ್ಥೇನ ಅವದೃಶ್ಯತೆ. ಈ ಜಲದೊಳಗೆ ಪ್ರತಿಬಿಂಬ ಇದೆ, ಆ ಪ್ರತಿಬಿಂಬ ನೋಡಿದ ತಕ್ಷಣ ಸ್ಥಳದಲ್ಲಿ ನೋಡ್ತಾರೆ, ಆ ಬಿಂಬ ಪ್ರತಿಬಿಂಬ ಟ್ಯಾಲಿ ಆಗುತ್ತೆ. ಸ್ವಾಭಾಸೇನ ಯಥಾ ಸೂರ್ಯ, ಸೂರ್ಯ ಸೂರ್ಯನ ಪ್ರತಿಬಿಂಬ ಹೇಗಿರುತ್ತೆ? ಒಂದು ಎಲ್ಲಿರ್ತಾನೆ? ಜಲಸ್ಥೇನ, ಜಲಸ್ಥೇನ ಸ್ವಾಭಾಸೇನ. ಜಲದೊಳಗೆ ಪ್ರತಿಬಿಂಬ ಇದೆ, ಸೂರ್ಯ ಅಲ್ಲಿದ್ದಾನೆ. ಅದೇ ರೀತಿಯಲ್ಲಿ ಜಲದೊಳಗೆ ಯಾವುದೋ ವಸ್ತು ಪ್ರತಿಬಿಂಬ ಇದೆ, ವಸ್ತು ಸ್ಥಳದೊಳಗಿದೆ. ಆ ರೀತಿಯಾದ ವ್ಯತ್ಯಾಸವನ್ನು ಜೀವೇಶ್ವರರು ತಿಳ್ಕೊಂಡು ಚಿಂತನೆ ಮಾಡಬೇಕು. ಏವಂ ತ್ರಿಪುರದ ಅಹಂಕಾರೋ ಭೂತೇಂದ್ರಿಯ ಮನೋಗುಣೈ ಸ್ವಾಭಾಸೈರ್ ಲಕ್ಷಿತೋ ಉನೇನ ಸದಾಭಾಸೇನ ಸತ್ಯದೃಕ್. ಏವಂ ತ್ರಿವೃತ್ತ ಅಹಂಕಾರ. ತ್ರಿವೃತ್ತ ಅಹಂಕಾರ ಅಂದ್ರೇನು? ಮೂರು ವಿಧ ಅಹಂಕಾರ, ವೈಕಾರಿಕ ತೈಜಸ ತಾಮಸ ಅಂತ. ಭೂತೇಂದ್ರಿಯ ಮನೋಗುಣೈ ತ್ರಿವಿಧ ಅಹಂಕಾರ ಅಂದ್ರೆ ಅಹಂಕಾರ ತತ್ವಾಮಯನ ದೇವತೆಗಳಾದ ಗರುಡಶೇಷ ರುದ್ರರು. ಭೂತೇಂದ್ರಿಯ ಮನೋಗುಣೈ ಅಂದ್ರೆ ಭೂತ ಇಂದ್ರಿಯ ಮನಸ್ಸು ತ್ರಿಗುಣಗಳೇ ಅಭಿಮಾನಿ ದೇವತೆಗಳು. ಸ್ವಾಭಾಸೈಹಿ ಲಕ್ಷಿತ, ಅವರೆಲ್ಲರನ್ನು ಚಿಂತನೆ ಮಾಡಬೇಕು. ಅನೇ ಸದಾಭಾಸೇನ ಸತ್ಯದೃ, ತಾನು ಬೇರೆ, ದೇಹ ಬೇರೆ, ಮತ್ತು ಇಂದ್ರಿಯಗಳು ಬೇರೆ, ಅಭಿಮಾನಿ ದೇವತೆಗಳು ಬೇರೆ, ದೇವರು ಬೇರೆ, ಅದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡಿರಬೇಕು. ಸದಾಭಾಸೇನ ಸತ್ಯದೃಕ್ ಭೂತ ಸೂಕ್ಷ್ಮೇಂದ್ರಿಯ ಮನೋ ಬುದ್ಧ್ಯಾದಿಷ್ವಿಹ ನಿದ್ರಯ ಲೀನೇಶು ಸತ್ಸು ಯಸ್ತತ್ರ ವಿನಿದ್ರೋ ನಿರಹಂಕ್ರಿಯ. ನಮಗೇನಾಗಿ ನಿದ್ರೆ ಬಂದಿದೆ ಅಂತ ಹೇಳ್ತಾರೆ. ಯಾವುದರಲ್ಲಿ? ಭೂತ ಸೂಕ್ಷ್ಮೇಂದ್ರಿಯ ಮನಸ್ಸು ಬುದ್ಧಿ ಮೊದಲಾದವುಗಳಲ್ಲಿ ಎಚ್ಚರವೇ ನಮಗಿಲ್ಲ ಈಗ. ಅವೆಲ್ಲ ಕೂಡ ಎಚ್ಚರ ಹೊಂದಬೇಕೀಗ. ದೇಹದ ಬಗ್ಗೆ ಎಚ್ಚರ ಹೊಂದೋದು ಅಂದರೆ ಕಣ್ಣು ತೆಗೆದ್ರೆ ಎಚ್ಚರ ಹೊಂದಾಗಲಿಕ್ಕಲ್ಲ. ದೇಹಕ್ಕೆ ಅಭಿಮಾನಿ ದೇವತೆಗಳು ಯಾರು? ಅದೆಲ್ಲ ಆಫೀಸ್ ಗೊತ್ತಾದ್ರೆ ಗೊತ್ತು ಅಂದರು, ಒಳಗೆ ಯಾರು ಅದು ಗೊತ್ತಿಲ್ಲ ಅಂದ. ಏ ಗೊತ್ತಿಲ್ಲ ಆಗಿದೆ ಅಂತ ಹೇಳಿ. ಗೊತ್ತು ಅಂದ್ರೆ ಏನರ್ಥ ಅದಕ್ಕೆ? ಆಫೀಸ್ ಬಿಲ್ಡಿಂಗ್ ಎಲ್ಲಿದೆ ಅಂತ ಗೊತ್ತಿದ್ರೆ ಸಾಲದು. ಅದು ಎಲ್ಲ ಯಾರೀಗ? ಅವ್ರ ಆಫೀಸರ್ಸ್ ಯಾರು? ಕೆಲವೆಲ್ಲ ಎಷ್ಟು ಸಹ ಟ್ರಾನ್ಸ್ಫರ್ ಆಗಿ ಬಂದು ಎಷ್ಟು ಸಿರ್ತಾನೆ ಇನ್ನು ಅವೆಲ್ಲ ನೋಡ್ಕೋತಾರೆ. ಮತ್ತೆ ಎಷ್ಟು ಸಿರ್ತಾನೆ ಇವರೆಲ್ಲ ಕ್ಲರ್ಕ್ ಕಡೆ ಅಂತವರು ಇದು ಮಾಡಿ ನಡೆಯುತ್ತೋ ಅಥವಾ ಸ್ಟ್ರಿಕ್ಟ್ ಆಗಿರ್ತಾರೋ ಎಲ್ಲ ಅವ್ರ ನೇಚರಲ್ಲಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ದೇವ್ರ ದೇವತೆಗಳ ನೇಚರೇ ಗೊತ್ತಿಲ್ಲ ನಮಗೆ. ದೇವತೆಗಳು ಹೇಗಿರ್ತಾರೆ, ದೇವರು ಹೇಗಿರ್ತಾರೆ, ದೇವತೆಗಳು ಎಷ್ಟು ಅವರು ಜುಡಿಷಿಯೇಷನ್ ಎಷ್ಟು, ಅದಕ್ಕೆ ಅದೆಲ್ಲ ಚಿಂತನೆ ಮಾಡ್ತಾ ಇರಬೇಕು. ನಿದ್ರೆಯ ಲೀನೇಶು ಸತ್ಸು ಎಸ್ತತ್ರ, ಈ ನಿದ್ರೆಯಿಂದ ಎಲ್ಲ ಮುಚ್ಚೋಗಿದೆ ನಮಗೀಗ. ಅವೆಲ್ಲ ಏನಾಗಬೇಕೀಗ? ವಿನಿದ್ರಹ ಉತ್ಫುಲ್ಲ ಲೋಚನ ಹೇಳ್ಬೇಕದನ್ನ. ನಿರಹಂಕ್ರಿಯ ಆಗ ಅಹಂಕಾರವನ್ನು ಬಿಟ್ಟುಬಿಡ್ತಾನೆ. ಮನ್ಯಮಾನಸ್ತದಾತ್ಮಾನಂ ಅನಷ್ಟೋ ನಷ್ಟವನ್ ಮೃಷ ನಷ್ಟೇ ಅಹಂಕರಣೇ ದ್ರಷ್ಟ ನಷ್ಟಚಿತ್ತ ಇವಾತುರ. ಈ ರೀತಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಯೋ ಅನಷ್ಟೋಪಿ ಮನೋಧರ್ಮ ಅಹಂಕರಣೇ ನಷ್ಟೇ ಸತ್ಯಾತ್ಮಾನಂ ನಷ್ಟ ಜನ್ಮ ನಷ್ಟವನ್ ಮೃಷ ಮನ್ಯಮಾನ. ಮನ್ಯಮಾನ ತದ ಆತ್ಮಾನಂ ಅನಷ್ಟ ನಷ್ಟವನ್ ಮೃಷ. ಏನ್ ತಿಳ್ಕೊತಾನಂತೆ? ತಾನು ಜೀವ ಇದ್ದಾನೆ, ಆದರೂ ಕೂಡ ನಾನು ಇಲ್ಲದೇ ಇದ್ರೆ ಹೇಗೋ ಹಾಗೆ ಅಂದ್ರೆ ಎಲ್ಲರಲ್ಲೂ ದೇವರದೇ ಅಂತ ಅರ್ಥ. ಕೆಲವೇ ನಾವು ಬರದೆ ಹೋದ್ರೆ ಏನು ನನ್ನ ಕೆಲಸ ನಿಲ್ಲೋದಿಲ್ಲ, ಹೋಗ್ರಿ ಮಾಡ್ಕೊಳ್ಳಿ ಅಂತಾರಲ್ಲ ಆ ಟೈಪ್. ನಾವು ಇಲ್ಲದೆ ಹೋದ್ರೆ ಏನು ಕೆಲಸ ನಿಲ್ಲೋದಿಲ್ಲ, ಎಲ್ಲ ದೇವರದ್ದೇ ಕೆಲಸ ಅಂತ ಚಿಂತನೆ ಮಾಡಬೇಕು. ನಷ್ಟೇ ಅಹಂಕಾರಣೆ, ಅಹಂಕಾರ ಹೋಗ್ಬೇಕು ಅದಕ್ಕೆ. ನನ್ನಿಂದ ಎಲ್ಲ ಆಗಿಬಿಡುತ್ತೆ, ನಾನು ಇಲ್ಲದೆ ಹೋದ್ರೆ ಏನು ಗತಿ, ನಾನೇ ಎಲ್ಲದಕ್ಕೂ ಕಾರಣ, ಹಾಗೆಲ್ಲ ಭಾವನೆ ಇರಬಾರ್ದು. ನನಗೆ ಅವಕಾಶ ಸಿಕ್ಕಿದೆ ಅಂತ ತಿಳ್ಕೋಬೇಕೇ ಹೊರತು ನನ್ನಿಂದ ಕೆಲಸ ನಡೆಯುತ್ತೆ ಅಂತ ತಿಳ್ಕೋಬಾರ್ದು. ಅರ್ಥ ಆಯ್ತಾ? ಈಗ ಜಗತ್ತೆ ಅಕಸ್ಮಾತ್ ನಾವು ಹುಟ್ಟೋರು ಏನಾಗ್ತಿತ್ತು ಅಂತ ಯೋಚನೆ ಮಾಡಿಕೊಂಡು ಪಾಪ ಜನಗಳು ಗತಿ ಏನಾಗ್ತಿತ್ತು ತಿಳ್ಕೊಳಕ್ಕೆ ಹೋಗಬಾರ್ದು. ದೇವ್ರು ಏನು ಮಾಡಿದ್ದಾನೆ? ಅವಕಾಶ ಕೊಟ್ಟಿದ್ದಾನೆ ಅಷ್ಟೇ. ಇನ್ನೊಬ್ರು ಯಾರೋ ಕೆಲಸ ಮಾಡ್ತಿದ್ರು ಅಷ್ಟೇ. ಬಡಿಸೋರಿಲ್ಲ, ಯಾರು ಬಡಿಸ್ತಾರೋ ಇಲ್ವೋ? ಇವ್ರು ಬಡಿಸ್ತಾರೆ, ಇನ್ನೊಬ್ರು ಯಾರೋ ಇರ್ತಾರೆ, ಬರೀ ತಾವರು ಬಡಿಸ್ಕೋತಾರೆ, ಬಿಡೋದಿಲ್ಲ. ಒಟ್ಟಿನ ಮೇಲೆ ಕೆಲಸ ಆಗೇ ಆಗುತ್ತೆ. ಅದು ನಮಗೆ ಸಿಕ್ಕಾಗ ಏನರ್ಥ? ಅದು ಚಾನ್ಸ್ ಅಂತ, ದೇವ್ರು ಕೊಟ್ಟ ಅವಕಾಶ. ಆ ಥರ ಯೋಚನೆ ಮಾಡಬೇಕು. ನಷ್ಟಚಿತ್ತ ಇವಾತುರ ಹೇಗಿರಬೇಕು? ರೋಗಿಯಾದವನು ಹೇಗೆ ರೋಗ ಕಳ್ಕೋಬೇಕೋ ಆ ರೀತಿಯಾಗಿ ಏನಾಗಬೇಕು? ಈ ಭವರೋಗವನ್ನು ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಯಾವಾಗಲೂ ರೋಗ ಹೋಯ್ತಾ ರೋಗ ಹೋಯ್ತಾ ಕೇಳ್ತಿರ್ತಾರೆ, ಈಗ ಆರೋಗ್ಯವಾಗಿದ್ದೀರಿ ಅಂತ ಕೇಳ್ತಾರೆ. ಸಂಸಾರನೇ ರೋಗ, ಇನ್ನೇನು ಆರೋಗ್ಯವಾಗಿರೋದೇನು ಬಂತವನು? ಅರ್ಥ ಆಯ್ತಾ? ಸಂಸಾರನೇ ರೋಗ ಅಂದಮೇಲೆ ಆರೋಗ್ಯದ ಪ್ರಶ್ನೆ ಇಲ್ಲ. ನಿಜವಾಗ್ಲೂ ಆರೋಗ್ಯ ಸಿಗೋದು ಯಾವಾಗ? ವೈಕುಂಠ ಆರೋಗ್ಯವಂತ ವೈಕುಂಠಕ್ಕೆ ಹೋದವನು ಅಂತ ಅರ್ಥ. ಭವರೋಗ ಇದು. ಭವರೋಗ ಅಂದಮೇಲೆ ಏನಿಲ್ಲ ಅಂತ ಅರ್ಥ. ಇದಕ್ಕೆ ರೋಗ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಲೇಬಾರ್ದು. ಮೂಲ ರೋಗ ಇದ್ದೇ ಇದೆ. ಒಂದು ಕ್ಯಾನ್ಸರ್ ಬಂದವ್ರು ನೆಗಡಿ ಆಗಿರುತ್ತೆ, ನೆಗಡಿ ಅವಳು ವಾಸಿ ಆಗಿಬಿಡುತ್ತೆ. ಕ್ಯಾನ್ಸರ್ ವಾಸಿ ಆಗಿಲ್ಲ, ಯಾರು ವಾಸಿ ಆಗಿದೆ? ನೆಗಡಿ ವಾಸಿ ಆಗಿದೆ ಅಷ್ಟೇ. ಮೇನ್ ಡಿಸೀಸ್ ಹಾಗೆ ಕೂತಿದೆ ಈ ಮಧ್ಯೆ, ತಿಳಿಯುತ್ತೆ. ಮೇನ್ ಡಿಸೀಸ್ ಹಾಗೆ ಇದೆ. ಭವರೋಗ ನಮಗೆ ಕಾಮನ್ ಇದೆ. ಈ ಹಾರ್ಟ್ ಅಟ್ಯಾಕು ಕ್ಯಾನ್ಸರ್ ಎಲ್ಲ ಸೆಕೆಂಡರಿ, ನೆಗಡಿ ಕಮ್ಮಿ ಇದ್ದಾಗ ಅವೆಲ್ಲ ಕೂಡ ಗೊತ್ತೆ. ಜನ್ಮ ಬರ್ತದೆ ಹೋಗ್ತದೆ ಅಂತ ಹೇಳ್ತಾರೆ. ಪ್ರತಿ ಜನ್ಮಕ್ಕೆ ಇರೋ ರೋಗಗಳು ಅವೆಲ್ಲ ಮೂಲ ರೋಗ ಇರೋದು ಅಲ್ಲಿ. ಆದ್ರಿಂದ ಏನ್ ಮಾಡ್ಬೇಕು? ಯಾವಾಗಲೂ ರೋಗ ಕಳ್ಕೊಳ್ಳೋದಕ್ಕೆ ಯೋಚನೆ ಮಾಡ್ಬೇಕು. ಏವಂ ಪ್ರತ್ಯವಂ ಋಷ್ಯ ಅಸೌ ಆತ್ಮಾನಂ ಪ್ರತಿಪದ್ಯತೆ ಸಾಹಂಕಾರಸ್ಯ ದ್ರವ್ಯಸ್ಯ ಯೋ ಅವಸ್ಥಾನಂ ಅನುಗ್ರಹ. ಏವಂ ಪ್ರತಿ ಅವಮೃಶ್ಯ, ಪ್ರತಿ ಕಾಲ ವಿಮರ್ಶೆ ಮಾಡ್ತಾ ಇರಬೇಕಿದ್ರೆ. ಅಸೌ ಆತ್ಮಾನಂ ಪ್ರತಿಪದ್ಯತೆ, ಆಗ ದೇವರನ್ನು ಕಾಣುತ್ತೆ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ, ವಿಮರ್ಶೆ ಮಾಡಬೇಕು ಅಂತ ಅರ್ಥ. ಏವಂ ಪ್ರತ್ಯವಮೃಶ್ಯ, ಮತ್ತೆ ಮತ್ತೆ ಜಿಜ್ಞಾಸೆ ಮಾಡ್ತಿರೋ ದೇವ್ರ ಬಗ್ಗೆ. ಸಹಂಕಾರಸ್ಯ ದ್ರವ್ಯಸ್ಯ, ಈ ನೋಡಿ ಶೇರ್ ಎಲ್ಲಿ ಬಂತು ಎಲ್ಲಿ ಬಂತು, ಎಲ್ಲ ಆ ಕಡೆಗೆ ಗಮನ. ಬಿದ್ದೋಯ್ತು ಏಳಿತು, ಬಿತ್ತು ಏಳು, ಯೋಚನೆ ಮಾಡ್ತಾನೆ ಇರ್ತಾರೆ. ದೇವ್ರಿಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಪ್ರತ್ಯವಮರ್ಶನ, 24 ಟಿವಿ ನೋಡ್ತಿದ್ದೆ ಕೆಲಸ, ಚಾನಲ್ ಹಾಕೊಂಡು ಎಲ್ಲಿ ಬಂತು ಎಲ್ಲಿ ಬಂತು. ಎಷ್ಟು ಟೆನ್ಷನ್ ಗೊತ್ತಾ? ಏನಾಗ ಹೇಳ್ತಾರೆ ಬಿದ್ದರು ಬಿಡ್ತಾರೆ, ಮತ್ತೆ ಈಗ ಮನಸ್ಸಿಗೆ ಓಡಾಡ್ತಿರುತ್ತೆ. ಅದು ನೋಡಿದಾಗೆಲ್ಲ ಓಡಾಟ, ಅದೇನೇ ಸುಖ ದುಃಖ ಸಮಯಕೃತ್ವ. ಆ ಕಡೆ ಗಮನನೇ ಬೇಕಾಗಿಲ್ಲ, ಅವೆಲ್ಲ ನೆಸೆಸಿಟಿ ಇಲ್ಲ. ಮಿನಿಮಮ್ ಎಷ್ಟೋ ಅಷ್ಟೇ. ಯೋ ಅವಸ್ಥಾನ ಅನುಗ್ರಹ ದೇವಹೂತಿರು ವಾಚ್, ಅದಕ್ಕೆ ಮನಸ್ಸು ಏನ್ ಮಾಡಬೇಕು? ಅವಸ್ಥಾನ, ಒಂದು ರೀತಿ ಸೆಟ್ಲ್ ಆಗಬೇಕು. ಅದು ಅನುಗ್ರಹ, ದೇವರ ಅನುಗ್ರಹದಿಂದ ಸಾಧ್ಯ, ಬೇರೆಯಿಂದ ಸಾಧ್ಯ ಇಲ್ಲ. ಅದು ನಿಜವಾದ ಅನುಗ್ರಹ ಅಂದ್ರೆ ಏನೋ, ಏನೋ ಇಲ್ಲ ಅಂತ ಕೊರಗಬಾರ್ದು. ಮನಸ್ಸು ಸರಿ ಇದ್ಬಿಟ್ಟು ಅದಕ್ಕೆ ದೊಡ್ಡ ಒಂದು ಇದೇ ಇಲ್ಲ, ಆಸ್ತಿನೇ ಇಲ್ಲ, ಹಿಡಿತಿಲ್ಲ, ಡಿಸ್ಟರ್ಬ್ ಮಾಡ್ಕೋತಾನೆ. ಕೋಟ್ಯಾಧೀಶ ಡಿಸ್ಟರ್ಬ್ ಮಾಡ್ಕೋತಾನೆ. ಇನ್ನೊಬ್ಬನು ಆರಾಮ ಮನುಷ್ಯ, ಏ ಡಿಸ್ಟರ್ಬೆನ್ಸೇ ಇಲ್ಲ. ಯಾರು ಶ್ರೇಷ್ಠ ಇದರಲ್ಲಿ? ಅವನು ವೆರಿ ಟೆನ್ಷನ್, ಆರಾಮಾಗಿರ್ತಾನೆ. ಅದನ್ನೇ ಭಗವಂತ ಹೇಳಿದ್ದು, ದರಿದ್ರೋ ಎಷ್ಟು ಅಸಂತುಷ್ಟ, ಯಾರಿಗೆ ತೃಪ್ತಿ ಇಲ್ಲ ಅವನು ದರಿದ್ರ, ತೃಪ್ತಿ ಇದ್ದವನು ಭಾರಿ ಶ್ರೀಮಂತ. ಇದನ್ನ ಅರ್ಥ ಮಾಡ್ಕೊಂಡು ಅದು ಗಳಿಸಬೇಕಾದ ಸಂಪತ್ತು ಯಾವುದು? ತೃಪ್ತಿನೇ ಹೊರತು ಹಣ ಅಲ್ಲ. ಹಣ ಲಿಮಿಟೇಷನ್ ಬೇಕು ಅದಕ್ಕೆಲ್ಲ, ತೃಪ್ತಿಗೆ ಲಿಮಿಟ್ ಇಲ್ಲ. ದೇವಹೂತಿರು ವಾಚ, ಇಷ್ಟು ಪರಮಾತ್ಮ ಮುಕ್ತಿಯ ದಾರಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಪುರುಷಂ ಪ್ರಕೃತಿ ಬ್ರಹ್ಮನ್ ನಾವಿ ಮುಂಚೆತಿ ಕರ್ಹಿಚಿತ್ ಅನ್ಯೋನ್ಯಾಪಾಶ್ರೇಯತ್ವಾಚ್ಯ ನಿತ್ಯತ್ವಾದನಯೋ ಪ್ರಭೋ. ಆಗ ದೇವಹೂತಿ ಕೇಳ್ತಾಳೆ ಪರಮಾತ್ಮ, ಇದು ಬಹಳ ಕಷ್ಟ ಇದು. ಯಾಕೆಂದ್ರೆ ಪುರುಷಂ ಪ್ರಕೃತಿ ಬ್ರಹ್ಮನ್ ನಾವಿ ಮುಂಚೆತಿ ಕರ್ಹಿಚಿತ್, ನಾವಿರೋದೇ ಯಾವುದ್ರೊಳಗೆ? ಪ್ರಾಕೃತ ದೇಹದೊಳಗೆ. ಸೊ ಪ್ರಕೃತಿಯ ಗುಣಗಳಿಗೆ ತಕ್ಕಂತೆ ಬಿಹೇವ್ ಮಾಡೇ ಮಾಡ್ತೇವೆ ನಾವೀಗ, ಎಷ್ಟು ಕಷ್ಟ ಅಲ್ವಾ ಅಂತ ಕೇಳ್ತಾಳೆ. ಅನ್ಯೋನ್ಯ ಅಪಾಶ್ರೇಯತ್ವಾಚ್ಯ, ಪುರುಷ ಇರಲೆ, ಪುರುಷ ಇದ್ದಾನೆ ಪ್ರಕೃತಿಯೊಳಗೆ, ಪ್ರಕೃತಿ ಪುರುಷನ ಗಂಟು ಹಾಕೊಂಡ್ಬಿಟ್ಟಿದೆ. ನಿತ್ಯತ್ವ ತನಯೋ ಪ್ರಭು, ನಮ್ಮ ದೇಹ ಜೊತೆ ಯಾವಾಗಲೂ ಹೋಗ್ತಾನೆ ಇವೆವು. ಯಥಾ ಗಂಧಸ್ಯ ಭೂಮೇಶ್ಚ ನಭಾವೋ ವ್ಯತಿರೇಕತಃ, ಭೂಮಿ ಇದ್ದ ಗಂಧ ಇರುತ್ತೆ ಪೃಥ್ವಿಯಲ್ಲಿ. ಗಂಧ ಅಂಬೋದು ಏನದು? ಭೂಮಿಯ ಗುಣ ಅದು. ಪೃಥ್ವಿ ಗಂಧವತಿ ಅಂದರೆ ಗಂಧವನ್ನು ಬಿಟ್ಟು ಪೃಥ್ವಿ ಹೇಗಿರೋದಿಲ್ವೋ, ಪುರುಷ ಪ್ರಕೃತಿಯ ಸಂಬಂಧ ಹೇಗಿರುತ್ತೆ? ಜೊತೆಗಿರುತ್ತೆ. ಅಪಾಂ ರಸಶ್ಚ ಯಥಾ, ನೀರಿಗೂ ರಸಕ್ಕೂ ಸಂಬಂಧ ಇದೆ. ಬುದ್ಧೇ ಪರಶ್ಚ, ಬುದ್ಧಿಗೂ ಪರಮಾತ್ಮನಿಗೂ ಸಂಬಂಧ ಇದೆ. ಅಕರ್ತು ಕರ್ಮ ಬಂಧೋಯಂ ಪುರುಷಶ್ಚಯದಾಶ್ರಯ ಗುಣೇಶು ಸತ್ಸು ಪ್ರಕೃತೇ ಕೈವಲ್ಯಂ ತೇಷ್ವತಃ ಕಥಂ. ಅಂದಮೇಲೆ ಈ ಕೈವಲ್ಯ ಹೇಗೆ ಹೊಂದೋದು? ಪ್ರಕೃತಿಯಿಂದ ದೂರ ಆಗಬೇಕು ಅಂತ ಹೇಳ್ತೀಯ. ನಾವಿರೋದು ಪ್ರಕೃತಿಯೊಳಗೆ ಇದ್ದೇವೆ. ಪ್ರಕೃತಿಯೊಳಗೆ ಇದ್ದ ನಾವು ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅಂದಮೇಲೆ ದೂರ ಇರೋದು ಹೇಗೆ ಸಾಧ್ಯ? ಭೂಮಿನೂ ಅದರ ವಾಸನೆ ತೆಗಲಿಕ್ಕಾಗತ್ತಾ? ನೀರಿನ ರಸನ ತೆಗಲಿಕ್ಕಾಗತ್ತಾ? ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಅಕರ್ತು ಕರ್ಮ ಬಂಧೋಯಂ ಪುರುಷಶ್ಚಯದಾಶ್ರಯ, ಈ ಕರ್ಮಬಂಧ ಪುರುಷನೊಳಗೆ ಸೇರ್ಕೊಂಡ್ಬಿಟ್ಟಿದೆ. ಗುಣೇಶು ಸತ್ಸು ಪ್ರಕೃತೇ ಕೈವಲ್ಯಂ ತೇ ಸ್ವತಃ ಕಥಂ, ಪ್ರಕೃತಿಯ ಗುಣ ಗಂಟು ಬಿದ್ದಿರಬೇಕಾದ್ರೆ ಅದನ್ನು ಬಿಡಿಸಿಕೊಳ್ಳೋದು ಹೇಗೆ ಸಾಧ್ಯ ಇದು ಅಂತ ಕೇಳ್ತಾರೆ. ಸಕೃತತ್ವಾವಮರ್ಸೇನ ನಿವೃತ್ತಂ ಭಯಮುಲ್ಬಣಂ ನಿವೃತ್ತಸ್ಯ ಅನಿವೃತ್ತತ್ವಾತ್ ಪುನಃ ಪ್ರತ್ಯವತಿಷ್ಠತೆ. ಸಕೃತತ್ವಾವಮರ್ಸೇನ, ತತ್ವಚಿಂತನೆ ಮಾಡಿದಾಗೇನೋ ಸರಿನೇ, ಬಿಡ ತಕ್ಷಣ ಮತ್ತೆ ಗಂಟು ಬಿಡುತ್ತಲ್ಲ ಇದು, ಏನ್ ಮಾಡೋದು? ತತ್ವಾವಮರ್ಸೇನ ತತ್ವಾಲೋಚನೆಯ ಉತ್ಪನ್ನಂ ಪ್ರಕೃತಿ ಬಂಧ ಭಯಂ ಸಕೃ ನಿವೃತ್ತಂ. ಒಂದ್ಸರ್ತಿ ಕೇಳಿದಾಗ ನಮಗೇನೋ ಖುಷಿ ಅನಿಸುತ್ತೆ, ಆದ್ರೆ ಬಿಟ್ಟ ತಕ್ಷಣ ಮತ್ತೆ ಶುರುವಾಗುತ್ತಲ್ಲ, ಏನ್ ಮಾಡೋದು? ಭಗವಾನ್ ವಾಚ, ಅದಕ್ಕೆ ಹೇಳ್ತಾನೆ, ಅನಿಮಿತ್ತ ಪ್ರವೃತ್ತೇನ ಸ್ವಧರ್ಮೇಣ ಅಮಲಾತ್ಮನ ತೀವ್ರಯ ಮಯಿ ಭಕ್ತ್ಯಾಚ ಯುತಿ ಸಂಹೃತಯ ಆಚಿರಂ ದೃಷ್ಟತತ್ವೇನ ಜ್ಞಾನೇನ ವೈರಾಗ್ಯೇನ ಬಲೀಯಸ ತಪೋಯುಕ್ತೇನ ಯೋಗೇನ ತೀವ್ರೇಣಾತ್ಮ ಸಮಾಧಿನ. ಇವೆಲ್ಲ ಹೇಳ್ತೇನೆ. ಇವೆಲ್ಲ ಇದ್ರೆ ಪ್ರಕೃತಿಯೊಳಗೆ ಇದ್ರೂ ಏನ್ ಮಾಡಕ್ ಬರೋದಿಲ್ಲ? ವೆಹಿಕಲ್ ಕೂತಿದ್ದೇವೆ ಅಂತ ಹೇಳಿದ ತಕ್ಷಣ ಏನಾಗ್ಬೇಕಾಗಿಲ್ಲ? ನಾವು ವೆಹಿಕಲ್ ಹೋದಂತ ಹೋಗ್ಬೇಕಾಗಿಲ್ಲ. ಏನ್ ಮಾಡಕ್ ಬರತ್ತೆ ನಾವೀಗ ವೆಹಿಕಲ್ ಕೂತು? ಏನ್ ಮಾಡಕ್ ಬರತ್ತೆ? ಕಂಟ್ರೋಲ್ ಮಾಡ್ಬಾರ್ದು. ಸ್ವಂತ ಪ್ರಕೃತಿಯಲ್ಲಿ ಇದ್ದ ಮಾತ್ರಕ್ಕೆ ನಾವು ಏನಾಗಬೇಕಾಗಿಲ್ಲ? ಪ್ರಕೃತಿ ವಶ ಆಗ್ಬೇಕು. ಡ್ರೈವಿಂಗ್ ಸೇಫ್ ಡ್ರೈವಿಂಗ್ ಅಂದ್ರೆ ಕೆಳಗಿಳಿದ್ಬಿಟ್ಟ ನಡಿಯಂತೆ. ಸೇಫ್ ಡ್ರೈವಿಂಗ್ ಕೂಡದಿಲ್ಲದೆ ಕೂಡದೇ ಇದ್ರೆ ಸೇಫ್ ಡ್ರೈವಿಂಗ್ ಅಲ್ಲ, ಕುತ್ಕೊಂಡು ಡ್ರೈವ್ ಮಾಡಬೇಕು. ಪ್ರಕೃತಿಯಲ್ಲಿದ್ದೇ ಏನು ಮಾಡ್ಬೇಕು ನಾವೀಗ, ಅದನ್ನೇ ಹಿಸಬೇಕು, ಇದ್ದು ಜಯಿಸಬೇಕು. ನೀರಲ್ಲಿದ್ದರೂ ಕೂಡ ಕವಲ ಪತ್ರ ಏನು ಮಾಡುತ್ತದ, ಅಂಟ್ಕೊಳ್ಳೋದಿಲ್ಲ. ನೀರಿಂದ ತೆಗೆದು ಅಂಟ್ಕೊಳ್ಳೋ ಅರ್ಥನೇ ನೀರಲ್ಲೇ ಇಲ್ಲ ಫಸ್ಟು ಕರ್ತಾ ಇದೆ. ನೀರಲ್ಲಿದ್ದು ಏನು ಮಾಡಬೇಕು, ಅಂಟ್ಕೊಳ್ಳದೇ ಇರಬೇಕು. ಅದು ಜಾಣತನ. ಈಜ್ ಬಂದವ ನೀರಲ್ಲೇ ಎದ್ದು ಮುಳುಗೋದಿಲ್ಲ, ಹೊತ್ತಾನೆ ದಡದಲ್ಲಿ ಅವನು ಕೂತು ಈಜ್ ಬರೋದಿಲ್ಲ, ಮುಳುಗೂ ಇಲ್ಲ ಅವನು. ಬಟ್ ಏನಾಗಿಲ್ಲ, ಅವನು ನೀರಲ್ಲಿ ಇಳದೇ ಇಲ್ಲ, ಅವನು ನೀರಲ್ಲಿದ್ದು ಮುಳುಗಿಲ್ಲ. ಅದು ಬೇಕು. ಇನ್ನೊಬ್ಬನಿದ್ದಾನೆ ದಡದಲ್ಲಿದ್ದಾನೆ ಮುಳುಗಿಲ್ಲ, ನೀರಲ್ಲಿದ್ದಾನೆ ಮುಳುಗಿದ್ದಾನೆ, ಎರಡು ಕೇಸುಗಳು. ನೀರಲ್ಲಿದ್ದು ಮುಳುಗಿಲ್ಲ ಅದು ಜ್ಞಾನಿ ಕೇಸು, ನೀರಲ್ಲಿದ್ದರೂ ಮುಳುಗದೇ ಇರೋದಿದೆಯಲ್ಲ ದೊಡ್ಡ ವಿಶೇಷ ಹಿರಿಮೆ ಇದು. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಿದೆ ಅದು, ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ಅಂದರೆ ನಾಳೆ ದ್ವಾದಶಿ ಆದ್ದರಿಂದ ನಾಳೆ ಇರೋದಿಲ್ಲ, ನಾಳೆ ದರ್ಗಚತುರ್ಥಿ ಆದ್ದರಿಂದ ಇರೋದಿಲ್ಲ, ಆಮೇಲೆ ಅಮಾವಾಸ್ಯ ದಿವಸ ಅದಕ್ಕೇನು ತೊಂದರೆ ಇಲ್ಲ. ಗೊತ್ತಾಯ್ತಾ, ಅಮಾವಾಸ್ಯ ಪಾಠ ಮಾಡ್ಬೋದು, ಇದೊಂದು ಮಾಡ ಭಾಗವತ ಒಂದು ಮಾಡ. ಮತ್ತೆ ಪರಿಪಾಠ ಇರೋದಿಲ್ಲ ಆಮೇಲೆ. ಸೊ ನಾಳೆ ನಾಡಿದ್ದಿರೋದಿಲ್ಲ, ಮಂಗಳವಾರ ಇರುತ್ತೆ ಪಾಠ. ಓಂ ಯೈಜ್ಯತೆ ವಿಧೀಶಾನ ಶಕ್ರಪೂರ್ವೈ ಸದಾ ಮಖೈ ರಮಾ ಪ್ರಣಯಿನೇ ತಸ್.